ಶಮಮವಾಚ ಮೀಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮನತೋ ನಃ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ. ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾಸುರಾವೋಹಂ ಇಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೋತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹೇ. ನಮಃ ಶ್ರೀಪಾದರಾಜಾಯ ನಮಸ್ತೆ ವ್ಯಾಸಯೋಗಿನೇ ನಮಃ ಪುರಂದರಾರ್ಯಾಯ ವಿಜಯಾರ್ಯಾಯ ತೇ ನಮಃ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಇವತ್ತಿನ ದಿವಸ ಪ್ರಾತಸ್ಮರಣೀಯರಾದಂತಹ ಪರಮಪೂಜ್ಯರಾದಂತಹ ಶ್ರೀ ವಿಜಯದಾಸರ ಆರಾಧನಾ ಮಹೋತ್ಸವದ ಶುಭ ಸಂದರ್ಭ. ಶ್ರೀ ವಿಜಯದಾಸರು ಇಡೀ ದಾಸಪರಂಪರೆಯಲ್ಲಿ ಪುರಂದರದಾಸರ ಅನಂತರದ ಮಹತ್ವವಾದ ಸ್ಥಾನ ಪಡೆದಿರತಕ್ಕಂಥ ಮಹಾನುಭಾವರು. ವಿಜಯರಾಜರ ಪಾದ ನಿಜವಾಗಿ ನಂಬಲು ಅಜನಪಿತ ತಾನೇ ಒಲಿವಾ ಅಂತ ಹೇಳ್ತಾರೆ. ವಿಜಯರಾಯರ ಪಾದ ನಿಜವಾಗಿ ನಂಬಲು, ಸಾಮಾನ್ಯವಾಗಿ ಭಗವಂತನನ್ನು ನಾವು ನೇರ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕರೆಂಟನ್ನು ಯಾರೋ ನೋಡಿದವರಿದ್ದಾರಾ, ಎಫೆಕ್ಟನ್ನು ನೋಡ್ತಾರಷ್ಟೆ. ಇವತ್ತು ಫ್ಯಾನ್ ತಿರುಗಿದ್ರೆ ಲೈಟ್ ಬಂದರೆ ಓ ಕರೆಂಟ್ ಇದೆ ಅಂತ ಹೇಗೆ ಹೇಳ್ತಾರೋ. ಇವತ್ತು ಭಗವದ್ಭಕ್ತರ ಮೂಲಕ ಆದರೆ ಇವತ್ತು ಲೈಟೇ ಕರೆಂಟ್ ಅಲ್ಲ, ಈ ಟ್ಯೂಬೇ ಕರೆಂಟ್ ಅಲ್ಲ, ಈ ಜ್ಞಾನಿಗಡೆ ಭಗವಂತನಲ್ಲ. ಆದರೆ ಅವರಲ್ಲಿ ವ್ಯಕ್ತವಾಗ್ತದೆ. ಬೆಳಕು ಹೇಗೆ ಅಲ್ಲಿ ಕಾಣಿಸುತ್ತೋ, ಬೆಂಕಿ ಹೇಗೆ ಹೀಟರ್ನಲ್ಲಿ ಕಾಣಿಸುತ್ತೋ, ಅದೆಲ್ಲ ಹೇಗೆ ಕರೆಂಟಿನ ಪ್ರಭಾವನೋ ಭಗವದ್ ಅನುಗ್ರಹ. ತೇನ ವಿನಾ ತೃಣಮಪಿ ನ ಚಲತಿ. ಭಗವಂತ ಎಲ್ಲರಲ್ಲೂ ಇದ್ದಾನೆ, ಅದರ ಸಂಶಯ ಏನಿಲ್ಲ. ಎಲ್ಲರೊಳಗೂ ದೇವರಿದ್ದಾನೆ, ಎಲ್ಲರೂ ದೇವರಲ್ಲ, ಎಲ್ಲರೊಳಗೆ ದೇವರಿದ್ದಾನೆ. ಆದರೆ ದೇವರು ಅಭಿವ್ಯಕ್ತಿ ಮಾಡ್ತಕ್ಕಂಥ ಶಕ್ತಿ ಮಾತ್ರ ಅವರ ಯೋಗ್ಯತೆಗೆ ತಕ್ಕಂತೆ ಅಭಿವ್ಯಕ್ತಿ ಮಾಡುತ್ತಾನೆ. ಮತ್ತು ಜ್ಞಾನಿಗಳಲ್ಲಿ ಸನ್ನಿಧಾನವನ್ನು ಮತ್ತು ಯಾರು ಜೀರ ಕ್ಯಾಂಡ್ಲ್ ಬಲ್ಪ್ ಇಲ್ಲಿ ಬೇಡ, ಓದಲಿಕ್ಕೆ ಬೇಕು ದೊಡ್ಡ ಕ್ಯಾಂಡ್ಲ್ ಬಲ್ಪ್ ಎಂದು ಕೇಳ್ತಾರೆ. ಆ ಬಲ್ಪ್ ಕೊಟ್ಟರೆ ಬೆಳಕು ಸಾಲದದು. ಅದು ಕೆಲವು ಬಲ್ಪ್ಗಳು ಆ ಬಲ್ಪ್ ಕಾಣುತ್ತೆ ಅಷ್ಟು ಬೆಳಗ್ಗೆ ವಸ್ತುಗಳೇನು ಕಾಣೋದಿಲ್ಲ, ಬಲ್ಪ್ ಕಾಣೋ ಪೂರ್ತಿ ಇರುತ್ತೆ. ಕೆಲವು ಮಾತ್ರ ವಸ್ತುಗಳನ್ನೆಲ್ಲ ತೋರಿಸುತ್ತೆ. ಮತ್ತು ಎಲ್ಲ ಜೀವರಲ್ಲಿ ಭಗವಂತನಿದ್ದರೂ ಕೂಡ ವಿಶೇಷ ಸನ್ನಿಧಾನವನ್ನು ದೊಡ್ಡ ದೊಡ್ಡ ಸಾಧಕರಲ್ಲಿಟ್ಟಿರ್ತಾನೆ. ಅಂಥ ಮಹಾನುಭಾವರಲ್ಲಿ ವಿಜಯದಾಸರು ಒಬ್ಬರು. ಅಪೂರ್ವವಾದಂತಹ ತಮ್ಮ ಮಹಾತ್ಮ್ಯದಿಂದ, ಲೋಕೋಪಕಾರ ಮಾಡತಕ್ಕಂಥ ಅನೇಕವಾದ ಕಾರ್ಯಗಳಿಂದ ವಿಶಿಷ್ಟವಾದ ಸಾಧನೆ ಮಾಡಿದವರು. ಎಷ್ಟೋ ಜನ ಎಷ್ಟೋ ಐಶ್ವರ್ಯ ಏನೇನೇ ಇದ್ದು ಏನು ಇನ್ನೊಬ್ಬರಿಗೆ ಸಹಕಾರ ಕೊಡದೆ ಸಾಧನೆ ಮಾಡದೆ ಜೀವನ ವ್ಯರ್ಥ ಮಾಡ್ಕೋತಾರೆ. ಆದರೆ ದಾಸರ ಜೀವನ ನೋಡಬೇಕು. ಇವತ್ತು ಇದ್ರೂ ಬಹ ಮಾಡಿದ್ರು, ಕೋಟ್ಯಾಧೀಶ ದಾನ ಮಾಡಿದಾನ ದೊಡ್ಡದಲ್ಲ, ಅವ್ರು ಹೇಗಿದ್ರು ಅಂತ ಹೇಳ್ತಾರೆ. ಪೂರ್ವ ಜೀವನದಲ್ಲಿ ಅವರ ಕಥೆ ಬಹಳ ರೋಚಕವಾದ ಕಥೆ. ಅತ್ಯಂತ ಘೋರ ದಾರಿದ್ರ್ಯ. ದಾರಿದ್ರ್ಯ ಅಂದ್ರೆ ಏನು, ಅವರೇ ಹೇಳಿದ್ರು ಇಷ್ಟೊತ್ತು ಹಳ್ಳ ಕೇಳಿದೇವೆಲ್ಲ. ಒಬ್ಬ ಮನೇಲಿ ಒಪ್ಪತ್ತು ಊಟ ಕಾಣೋದು ಕಷ್ಟ, ಅಂಥ ಒಂದು ದಾರಿದ್ರ್ಯ ಇತ್ತು. ಬರೀ ಗಂಜಿ ಕಾಣೋದು ಕಷ್ಟ, ಅಂಥ ದಾರಿದ್ರ್ಯ. ಇವತ್ತು ಅವ್ರ ಹೆಸರು ಹೇಳ್ಕೊಂಡು ಚಿಪ್ಪಗಿರಿಯಲ್ಲಿ ಸುಮಾರು 5,000 ಜನ ಸೇರ್ತಾರೆ, ಸೀಕರ ಬಂದು 5,000 ಜನ ಸೇರ್ತಾರೆ. ಅದು ವ್ರತ ಕಾಲ ಇಲ್ಲದೆ ಇನ್ನೂ ಜಾಸ್ತಿ ಹೇಳಿಬಿಡ್ತಿದ್ರು. ವ್ರತ ಅಂತ 5,000 ಲಿಮಿಟ್ ಆಗುತ್ತೆ ಅಷ್ಟೇ. ಇಲ್ಲಿ ಹೋಗಿದ್ರೆ 10,000 ಜನ ಸೇರು, ಅವ್ರು ಒಬ್ಬರಿಗೆ ಊಟ ಮಾಡೋಕ್ಕಾಗ್ತಿದ್ದಿಲ್ಲ. ಜಸ್ಟ್ ಇಮ್ಯಾಜಿನ್ ಮಾಡಿ ಎಷ್ಟು ಚೇಂಜ್ ಆಗಿದ್ದಾರೆ. ಮತ್ತು ಲೋಕದಲ್ಲೂ ಸ್ವಲ್ಪ ಜನ ಚೇಂಜ್ ಆಗ್ಬೋದು, 5,000 ಇರೋವರಿಗೆ ಅಷ್ಟೇ, ಅವರ ಹೆಸರು ಕ್ಯಾರಿ ಅಂತ ಕೇಳೋದಿಲ್ಲ. ಆದರೆ ಇವತ್ತು ವರ್ಷ ವರ್ಷಕ್ಕೂ ಕೂಡ ಅವರಲ್ಲಿ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದು ಸ್ವಲ್ಪ ಯೋಚನೆ ಮಾಡಿದರೆ ಹೊಸ ಪ್ರಪಂಚ ನಮ್ಮ ಮುಂದೆ ಕಾಣಿಸ್ತದೆ. ನಾವು ಜನ ತಿಳ್ಕೊಂಡಿರೋ ಪ್ರಪಂಚ ಬೇರೆ. ಇವತ್ತು ಕೋಟ್ಯಾಧೀಶರುಗಳು ಎಷ್ಟೆಷ್ಟೋ ಇದ್ದಾರಲ್ಲ, ಅವರೆಲ್ಲ ಎಷ್ಟು 1,000,000,000 ಬೆಲೆ ಬಾಡ್ತಾರೆ ಅವರೆಲ್ಲ. ಆಮೇಲೆ ಕ್ಯಾರಿ ಅಂತ ಕೇಳಿರೋದಿಲ್ಲ, ಅವ್ರ ಮಕ್ಕಳ ಕೋರ್ಟ್ಗೂ ಎಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಆದ್ರೆ ಇವತ್ತು ವಿಜಯರಾಯರು ಏನು ಇಲ್ಲದೆ ಮಾಡಿದವರು, ಫ್ರಮ್ ನಿಲ್ ಅಲ್ಲಿಗೆ ಹೋಗ್ತಾರೆ. ಅರ್ಥ ಮಾಡಿ ನಿಲ್ ಅಂದ್ರೆ ಎರಡೂ ನಿಲ್ಲು, ಜ್ಞಾನನೂ ನಿಲ್ಲು ಧನನೂ ನಿಲ್ಲು, ಏನೇನೂ ಇರಲಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಇದು ದೊಡ್ಡ ಸಾಧಕರು ಅಂದ್ರೆ ಅವರು. ಸಮಾಜ ಇಂಥವ್ರ ಚರಿತ್ರೆ ಬೇಕಾದಷ್ಟು ಹೇಳ್ತಾರೆ. ಬರೀ ಕೈಯಲ್ಲಿ ಬಂದ ದೊಡ್ಡ ಫ್ಯಾಕ್ಟ್ರಿ ಓನರ್ ಆದ ಅಂಥ ಕಥೆಗಳು ಬೇಕಾದಷ್ಟು ಕೇಳ್ತಾರೆ. ಇಂಥ ಕಥೆ ಕೇಳೋ ಜನ ಸಿಗೋದು ಕಷ್ಟ. ಅದು ಇನ್ನು ವರ್ಷ ವರ್ಷಕ್ಕೂ ಕೂಡ ರಾಯರ ಮಹಿಮೆ ಹೇಗೆ ದಿನ ಕಳೆದಂತೆ ಹೆಚ್ಚು ಮಹತ್ವಪೂರ್ಣವಾಗ್ತದೋ ಅದೇ ರೀತಿ ಜ್ಞಾನಿಗಳ ಮಹಿಮೆಯೆಲ್ಲ ಕೂಡ ಎಲ್ಲ ಕಾಲಕ್ಕೂ ರೆಲೆವೆಂಟ್ ಆಗ್ತದೆ. ಏಕೆ ಅವರ ಬದುಕು ಉಳಿದವರ ಬದುಕಿಗೆ ಆದರ್ಶ ತೋರಿಸ್ತಕ್ಕಂಥ ಬದುಕಾಯಿತು. ವಿಜಯರಾಯರಿಗೆ ದಾರಿದ್ರ್ಯ ಮತ್ತು ಇದು ಬಂದು ಅವರ ತಂದೆ ಹಳ್ಳಿಯ ಶಾನುಭೋಗರು ಅಷ್ಟೇ. ಈಗಿನ ಕಾಲದ ಶಾನುಭೋಗರು ಬೇರೆ, ಬರ್ತಾ ದುಡ್ಡು ಮಾಡೋದು ಕಲಿಯೋ ಅಭ್ಯಾಸ ಬಂದ್ಬಿಡ್ತಾ ಆಮೇಲೆ. ಹಾಗಾಗಿರಲಿ ಪ್ರಾಮಾಣಿಕರು ಇದ್ದಂಥ ಕಾಲ ಅದು. ಆದ್ದರಿಂದ ಎಷ್ಟೋ ಸರಿಯಾಗಿ ಬದುಕೋರು ಇವತ್ತು ಕೂಡ ಸಂಬಳ ಸರಿಯಾದ ಸಂಬಳ ತಗೊಂಡ್ರೆ ಸಾಮಾನ್ಯ ಬದುಕು ಸಾಧ್ಯ ಹೊರತು ಲಕ್ಸುರಿ ಮಾಡೋಕೆ ಸಾಧ್ಯವಾಗೋದಿಲ್ಲ. ಅದು ಅಂದರೆ ಬೇರೆ ಬರುತ್ತೆ ಅದು ಹೋಗುತ್ತೆ, ಅದೇನು ದೊಡ್ಡ ಶಾಶ್ವತವಾದ ವ್ಯವಸ್ಥೆ ಇರೋದಿಲ್ಲ. ಅವ್ರಿಗೆ ಬಹಳ ಕಡಿಮೆ ಇತ್ತು. ಜೊತೆಗೆ ಹಿಂದಿನ ಕಾಲಕ್ಕೆ ಹಣದ ಅಭಾವ ಎದ್ದು ಕಾಣುತ್ತಿತ್ತು ಅಂಥ ಕಾಲ ಅದು. ಸ್ವಲ್ಪ ಪದಾರ್ಥ ಸಿಕ್ಕರೂ ಹಣ ಸಿಗ್ತಿರಲಿಲ್ಲ. ಬೇಕಾದಷ್ಟು ಹಿಂದಿನ ಕಾಲಕ್ಕೆ ನೋಡಬೇಕು, ಯಾವ್ದಾದ್ರು ಪದಾರ್ಥ ತಗೊಂಡ್ರೆ ಹಣ ಕೊಡ್ತಿರಲಿಲ್ಲ. ಈ ಜೋಳ ಅಕ್ಕಿ ಅದನ್ನು ಕೊಟ್ಬಿಡೋದಷ್ಟೇ, ಭತ್ತನ ಕಾಸು ಕೊಡುವ ಸಾಧ್ಯನೇ ಇರಲಿಲ್ಲ ಅಂತ ಕಾಲ ಇತ್ತು. ಆ ಕಾಲ ಹೇಗಿರಬೇಕು, 50 ವರ್ಷದ ಹಿಂದೆನೆ ಹೇಗಿದ್ರೆ ಅದು ಎಷ್ಟು ವರ್ಷ ಹಿಂದಿನ ಕಾಲ, ಸುಮಾರು 1758. ರಾಯರ ಬೃಂದಾವನಸ್ಥ ಆದ ಸ್ವಲ್ಪ ದಿವಸಕ್ಕೆ ವಿಜಯರಾಯರು ಹುಟ್ಟಿತ್ತು. 1658 ಸುಮಾರಿಗೆ ಅವರು ಅವತಾರ ಮಾಡಿತ್ತು. ಬಹಳ ಹಿಂದೆ ದಾರಿದ್ರ್ಯ, ಸಾಮಾನ್ಯವಾಗಿ ದಾರಿದ್ರ್ಯ ಇದ್ದ ಕಾಲ. ಜಮೀನ್ದಾರರಂತ ಕೆಲವರಲ್ಲಿ ಅಧಿಕಾರ ಒಂದು ಹೇಗೆ ಇವತ್ತು ಭಾರಿ ಶ್ರೀಮಂತರಲ್ಲಿ ಹಣ ಕೊಳಿತಾ ಇರುತ್ತೋ ಅಂಥವರು ಸೇರ್ತಾ ಇತ್ತು, ಉಳಿದವರಲ್ಲಿ ಸಾಮಾನ್ಯ ದರ್ಜೆನೆ. ಜೊತೆಗೆ ಇದು ತೀರ್ಥಕ್ಷೇತ್ರ ಆಗಿತ್ತು, ಚಿಕ್ಕಲಪರವಿ ತೀರ್ಥಕ್ಷೇತ್ರ. ಶ್ರೀಪಾದರಾಜರು ಬಂದು ಒಂದು ಅಶ್ವತ್ಥ ನರಸಿಂಹದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದರಿಂದ ಅಶ್ವತ್ಥ ಅಲ್ಲಿ ನರಸಿಂಹ. ಅಶ್ವತ್ಥ ಸರ್ವವೃಕ್ಷಾಣ ಭಗವದ್ಗೀತೆಯಲ್ಲಿ ಎಲ್ಲ ವೃಕ್ಷಗಳು ಅಶ್ವತ್ಥ ವೃಕ್ಷ ಶ್ರೇಷ್ಠ ಅಂತ. ಇನ್ನೊಂದು ತುಳಸಿ, ದೊಡ್ಡ ವೃಕ್ಷಗಳಲ್ಲಿ ಅಶ್ವತ್ಥ, ಚಿಕ್ಕ ವೃಕ್ಷಗಳಲ್ಲಿ ತುಳಸಿ. ಕಂಪೇರ್ ಮಾಡಿದ್ರೆ ತುಳಸಿ ಇನ್ನೂ ಜಾಸ್ತಿ, ತುಳಸಿಯ ಮಹಿಮೆ ಎಲ್ಲದಕ್ಕಿಂತ ಜಾಸ್ತಿ. ಅನಂತರದ ಸ್ಥಾನ ಅಶ್ವತ್ಥ ವೃಕ್ಷ, ಅಲ್ಲಿ ನರಸಿಂಹದೇವರ ಸನ್ನಿಧಾನ ಅಂತ ಹೇಳ್ತಾರೆ. ಅಲ್ಲಿ ಏನು ಇಲ್ಲದೆ ಹೋದರೂ ಅಶ್ವತ್ಥ ವೃಕ್ಷ ಇದ್ದರೆ ಸನ್ನಿಧಾನ ಬಂದುಬಿಡುತ್ತಂತೆ. ಸಾಲಿಗ್ರಾಮ ಹೇಗೋ ಹಾಗೆ, ನದಿ ತೀರದಲ್ಲಿ ಸರೋವರ ತೀರದಲ್ಲಿ ಇದ್ದರೆ ಮಹಿಮೆ ಇನ್ನೂ ಜಾಸ್ತಿ. ಅದು ಶ್ರೀಪಾದರಾಜರು ಹಾಕಿದ ಎಂದು ಹೇಳಿದರೆ ಇನ್ನೂ ವಿಶೇಷ. ಅಲ್ಲಿ ಒಂದು ಮೂರ್ತಿ, ತುಂಗಭದ್ರಾ ನದಿಯ ತೀರ. ಇವತ್ತು ಸ್ವಲ್ಪ ನದಿ ದೂರ ಇದೆ, ಇವತ್ತು ಆಲ್ಮೋಸ್ಟ್ ಬೇಸಿಗೆಲ್ಲಿ ಅವರು 1 ಕಿಲೋಮೀಟರ್ ಮೇಲೆ ನಡಿಬೇಕು ನದಿಗೆ ಹೋಗಬೇಕಾದ್ರೆ. ಹಿಂದೆ ನಾ ಸಣ್ಣವರಿದ್ದ ಹೋದ ಕಾಲ ಅಲ್ಲಿ ಕೆಳಗೆ ಹರಿತಿತ್ತು, ಹಾಗೆ ಪಕ್ಕದಲ್ಲೇ ನದಿ ಹರಿದಿತ್ತು. ಈ ಪಾತ್ರ ಆ ಕಡೆ ಈ ಕಡೆ ಬದಲಾಗಿದೆ ಅಷ್ಟೇ. ಅಂತಹದ್ದು ಅದು ಪುಣ್ಯಕರವಾದ ಕ್ಷೇತ್ರ. ಜನ ಯಾವುದೇ ಪುಣ್ಯ ಕಾರ್ಯ ಮಾಡಿದರೂ ಅಲ್ಲಿಗೆ ಬರ್ತಿದ್ರು. ಸಾಮಾನ್ಯ ಬಂದರೆ ವ್ಯವಸ್ಥೆ ಯಾರು ಮಾಡಬೇಕು, ಇವ್ರು ತಂದೇನೆ ಮಾಡಬೇಕು. ಅಂದರೆ ಇರೋದೆಲ್ಲ ಇದು ಬದ್ದಿದ್ದು ಖರ್ಚಾಗ್ತಿತ್ತು. ಹಿಂದಿನ ಕಾಲಕ್ಕೆ ಸೇವೆ ಖರ್ಚು ಅಂತ ತಗೊಳ್ಳೋ ಅಭ್ಯಾಸ ಇರಲಿಲ್ಲ, ಸೇವೆಗೆ ದುಡ್ಡು ಅಂತ ಇರಲಿಲ್ಲ. ಅದರಿಂದಾಗಿನೆ ಅವರು ಕೊಡೋದು, ಆದ ಕೆಲವರು ಕೊಡ್ತಿದ್ರು, ಕೆಲವರು ಕೊಡ್ತಿರಲಿಲ್ಲ. ಹೀಗಾಗಿ ದಾರಿದ್ರೆ ಇನ್ನೂ ಜಾಸ್ತಿ ಆಗ್ತಾ ಆಗ್ತಾ ಬಂತು. ಮೊದಲು ಬೆಳೀಲಿಲ್ಲ, ದಾರಿದ್ರೆ ಬೆಳೀತೇ ಹೊರತು ಸಂಪತ್ತೇನು ಬೆಳೀಲೇ ಇಲ್ಲ. ಇವತ್ತು ತೀರ್ಥಕ್ಷೇತ್ರದಲ್ಲಿ ಮನೆ ಮಾಡೋದು ದೊಡ್ಡ ಐಶ್ವರ್ಯ ಸಂಪಾದನೆ ಮಾಡೋದು ಅಂತ ಅರ್ಥ. ಹಿಂದೆ ಆಗಿರಲಿಲ್ಲ, ಅವರ ಬಗ್ಗೆ ಕೊರತಿರಲಿಲ್ಲ. ಆದರೆ ಅನಿವಾರ್ಯವಾಗಿ ಬಹಳಷ್ಟು ಹಿಂಸೆ ಪಟ್ಟು ಜೀವನ ಸಿಗಿಸ್ತಿದ್ರು. ಯಾರು ಅತಿಥಿಗಳು ಬಂದರೆ ತಮ್ಮದೇ ಊಟ ಕ್ಯಾನ್ಸಲ್, ಅವ್ರಿಗೆ ಹಾಕಿ ಕೃಷ್ಣಾರ್ಪಣ ಅಂದ್ಬಿಡೋದಷ್ಟೇ. ಅಂತ ತ್ಯಾಗದ ಜನ ಹಿಂದಿದ್ರು ಆಗಿನ ಕಾಲಕ್ಕೆ. ತೀರಾ 50-60 ವರ್ಷ ಅಂಥವ್ರು ಸಿಕ್ತಿದ್ರು. ಇವತ್ತು ತಮಗಾಗಿ ಸರ್ಪ್ಲಸ್ ಆದರೆ ಫ್ರಿಜ್ಜಲ್ಲಿಟ್ಟು ಅದು ಉಳಿದ್ರೆ ಇದರ ವಾಸನೆ ಬರೋದು ಗ್ಯಾರಂಟಿ ಆದರೆ ಕೊಡ್ತಾರೆ ಹೊರತು ಮತ್ತೆ ಕೊಡೋದಿಲ್ಲ. ಹಿಂದೆ ಉಳಿದವ್ರಿಗೆ ಹಾಕಿ ಕೊಟ್ಟವರಿಗೆ ಬೇರೆಯವರು ಕೊಟ್ಟು ಉಳಿದ್ರೆ ತಾವು ತಗೊಳ್ಳೋಷ್ಟು ಅಂಥ ಒಂದು ಸಂಸ್ಕಾರ ಇತ್ತು. ಆ ರೀತಿ ಇದ್ದು ಜಗತ್ತು ಇಲ್ಲಿವರು ಬೆಳೆದು ಬಂತು. ಇಲ್ಲದವರು ಸರ್ವನಾಶ ಆಗಿಬಿಡುತ್ತೆ ಅಷ್ಟೇ. ಟೆರರಿಸ್ಟ್ ಒಂದು ರೀತಿ ಕೊಂದ, ಇವರು ಒಂದು ರೀತಿ ಕೊಂದಾಗ ಲೆಕ್ಕ. ಒಂದು ಕಡೆ ಹಣ ಕೂಡೋದು ಕೊಂದಾಗ ಲೆಕ್ಕ ಅದು. ಹಣ ಒಂದು ಕಡೆ ಇದ್ದರೆ ಒಬ್ಬರು ಸಾಲ ಮಾಡಿ ಆತ್ಮಹತ್ಯೆ ಮಾಡ್ಕೊತಾನೆ, ಇವನು ದುಡ್ಡು ಆ್ಯಂಕಲ್ ಇಟ್ಟು ಒದ್ದಾಡ್ತಿರ್ತಾನೆ. ಅಂದರೆ ಅವನಿಗೆ ಬ್ಯಾಲೆನ್ಸ್ ಆಗಲಿಲ್ಲ ಆ ಸಮಯದಲ್ಲಿ, ಮುಟ್ಟೋ ವ್ಯವಸ್ಥೆ ಇಲ್ಲ, ಬಹಳ ದುಃಖ ಪಡ್ತಿದ್ರು. ಕೊನೆಗೆ ಎಲ್ಲಾದರೂ ಊಟ ಸಿಕ್ಕೀತೆ ಅನ್ನೋ ವಾತಾವರಣ, ವಿದ್ಯೆ ಇಲ್ಲ. ಅಲ್ಲಿ ಹಳ್ಳಿಗಳಲ್ಲಿ ಸ್ಕೂಲೇ ಇರಲಿ, ಹಿಂದಿನ ಕಾಲಕ್ಕೆ ಅದು ಇರಲೇ ಇಲ್ಲ. ಎಲ್ಲೋ ದೂರದೆಲ್ಲೋ ಹೋಗಬೇಕು, ಅದು ಯಾವುದೋ ಕಾರಣ ಕಳಿಸ್ತಾನೂ ಇರಲಿಲ್ಲ. ಹೀಗಾಗಿ ನಿಂತು ಹೋಗ್ತಿದ್ರು, ಒಲ್ಲೂ ಇಲ್ಲ. ಜೊತೆಗೆ 3 ಮಕ್ಕಳು ಇವರು, ಇಬ್ಬರು ತಮ್ಮಂದಿರು ಇವರು ದೊಡ್ಡವರು. ಈಗ 3 ಜನ ಮಕ್ಕಳು ಸಂಸಾರ ನಡೆಸೋದು ಭಾರಿ ಕಷ್ಟವಾಗ್ತಿತ್ತು. ಅದೇ ಸಮಯಕ್ಕೆ ಇನ್ನೊಬ್ಬ ಮಗಳು ಬೇರೆ ಹುಟ್ಟಿತು, ಅದು ಹೊಸ ವಿಚಾರ. ಇವರಿಗೂ ಹರಿದಾಸ ಸಾಹಿತ್ಯದಲ್ಲಿ ವಿಜಯದಾಸರ ಬಗ್ಗೆ ಬರೆದ ಯಾರೂ ಕೂಡ ಆ ವಿಷಯ ಬರೆದಿಲ್ಲ, ಕಾರಣ ಅವ್ರಿಗೆ ಗೊತ್ತೇ ಇರಲಿಲ್ಲ. ಈಗ ಇತ್ತೀಚೆಗೆ ಸಿಕ್ಕಾಗ ಅವರಿಗೆ ಒಬ್ಬ ತಂಗಿ ಇದ್ದರು, ಅವರಿಗೊಬ್ಬ ಮಗ ರಂಗದಾಸ ಅಂತ ಇದ್ದರು. ಅವರು ಸುಮತೀಂದ್ರ ಸ್ವಾಮಿಗಳ ಭಾವರತ್ನ ಕೋಶನ ಪೂರ್ತಿ ಕೈಲಿ ಬರ್ಕೊಂಡಿದ್ದಾರೆ. ವಿಜಯದಾಸರ ತಂಗಿಯ ಮಗ ಅಂದರೆ ಹೊಸ ವಿಚಾರ. 3 ಇಬ್ಬರು ತಮ್ಮಂದಿರು, ಒಬ್ಬ ತಂಗಿ. ಈ ರೀತಿ ಅವರ ಸಂಸಾರ ಬೆಳೀತು. ಈಗ ಸಹಜವಾಗಿಯೇ ಮದುವೆ ಖರ್ಚು ಅದೊಂದು ಬಂದು ಹೋಗಿದೆ ನಿಧಾನವಾಗಿ. ಮತ್ತೆ ಕೆಲವರೆಲ್ಲ ಮದುವೆ ಖರ್ಚು ನಿಧಾನ ಅಲ್ಲ, ಇನ್ನು ಕಾಲ ಬೇಗ ಮದುವೆ ಮಾಡ್ತಿದ್ರು. ಆದ್ದರಿಂದ 8 ವರ್ಷಕ್ಕೆ ಮದುವೆ, ಆದ್ದರಿಂದ ಉಪನಯನ ಅಲ್ಲಿ ಮದುವೆ. ಇವರೆಲ್ಲ ಸಂದು ಸರಿಯಾಗಿ ಉಪನಯನ ಮಾಡೋ ಸಾಮರ್ಥ್ಯ ಕೂಡ ಇಲ್ಲದೇ ಇದ್ದ ಕಾಲ ಅದು. ಎಲ್ಲ ಧರ್ಮೋಪನಯನ ಮಾಡಿ ಮುಗಿಸೋರೆ ತುಂಬ ಜನಗಳು ಅಂತೂ ಹೇಗೋ ಅದು ನಡೀತು. ಆದರೆ ಮುಂದೆ ತಿಳ್ಕೊಳ್ಳೋ ಅವಕಾಶವೂ ಇರಲಿಲ್ಲ. ಆದ್ದರಿಂದಾಗಿನೇ ಯಾವುದೂ ಬರಲಿಲ್ಲ ಅವರಿಗೆ. ಲೌಕಿಕ ವಿದ್ಯೆನೂ ಬರಲಿಲ್ಲ, ವೈದಿಕ ವಿದ್ಯೆನೂ ಬರಲಿಲ್ಲ, ಸಂಪತ್ತು ಬರಲಿಲ್ಲ, ಮಾನ ಸಿಗಲಿಲ್ಲ, ಅವಮಾನ ಆಗ್ತಿತ್ತು ಅದು. ಹೋದಲ್ಲೆಲ್ಲ ಅವಮಾನ ಮಾಡೋದು. ಇವರ ತಾಯಿ ಕೂಸಮ್ಮ ಅಂತೇಳಿ, ತಂದೆ ಶ್ರೀನಿವಾಸಯ್ಯ ಅಂತೇಳಿ ಕೂಸಮ್ಮ. ಜನ ಎಲ್ಲ ಇವ್ರು ಏನು ಮಾಡೋದು, ದಾಸ ಅಂತ ಹೆಸರು ಬೇರೆ, ಜೊತೆಗೆ ಪ್ರಾಸಬದ್ಧ ಕೂಸಿ ಮಗ ದಾಸ ಅಂತ ಬಯ್ಯೋದು, ಬಯಸ್ಕೊಂಡು ಬರೋದು ಹೋಗಿ. ಎಲ್ಲೂ ಕೂಡ ಪ್ರಯೋಜನ ಇಲ್ಲ. ಎಲ್ಲ ಒಂದ್ಸರಿ ಭಾರಿ ಸಮಾರಂಭ ಅಂತೇಳಿ, ಪಾಪ ಊಟಕ್ಕೆ ಹತ್ತಿರದ ಸಂಬಂಧಿ ಸೋದರ ಮಾವ, ಭಾರಿ ಶ್ರೀಮಂತ, ಭಾರಿ ಶ್ರೀಮಂತ ಸೋದರ ಮಾವ, ಯಾವುದೋ ಮದುವೆ ಕರೆದಿದ್ದರಂತೆ, ಅದಕ್ಕೋಸ್ಕರ ಇವ್ರು ಹೋಗಿರ್ತಾರೆ. ಆ ಸಮಯದಲ್ಲಿ ಆತ ಏನು ಮಾಡಿದ್ದಾನೆ, ಏನು ಆಧಾರ ತೋರಿಸಲೇ ಇಲ್ಲ, ತನ್ನ ಸ್ವತಃ ತಂಗಿ ಆದರೂ ಅವಮಾನ ಅವಮಾನ ಮಾಡಿಬಿಟ್ಟು, ಬಡವರು ಅಷ್ಟೇ ಕಾರಣ, ಬಡವರು ಅನ್ನೋ ಕಾರಣಕ್ಕೆ ಅವಮಾನ ಮಾಡಿ ಏನು ಇವರು ಊಟನೂ ಹಾಕದೆ ಬಹಳ ಕಷ್ಟಪಟ್ಟಿದ್ದಾಗ ಗಂಧ ತೇಲೆ ಕೆಲಸ ಕೊಟ್ಟರಂತೆ. ಮತ್ತು ರಾಯರು ಗಂಧ ತೇಯ್ದು ಇವತ್ತು ಎಷ್ಟು ಕೆಲಸ, ಇವರು ಗಂಧ ತೇಯ್ದೇ ಮಾಡಿದ್ದಾರೆ. ಗಂಧ ತೇಯೋದು ಅಂದರೆ ಭಗವಂತನಿಗೆ ಅತ್ಯಂತ ಪರಿಮಳ ಅಂತ ಕರೀತಾರೆ. ಗಂಧ ಅಂದರೆ ಪರಿಮಳ, ಅದು ಹರಡೋದು ವಾಯುದೇವರಿಂದ, ವಾಯುದೇವರ ಸೇವೆ ಮಾಡಿದಾಗಾಯಿತು. ಇಡೀ ದಿವಸ ಗಂಧ ತೇಯಿಸಿದ್ರಂತೆ ಆ ಬ್ಯಾಚ್ ಈ ಬ್ಯಾಚ್. ವೈಭವದಿಂದಾಗಿ ಇವತ್ತು ವೈಭವಕ್ಕೋಸ್ಕರ ಹೆಚ್ಚನ ಕರೀತಾರಲ್ಲ ಜನ ಬರೋದು, ಇವತ್ತು ಪುಣ್ಯಕ್ಕೆ ಗಂಧ ಹಚ್ಕೊಳ್ಳೋರು ಬರೋದಿಲ್ಲ, ಅಷ್ಟೇ ವ್ಯತ್ಯಾಸ. ಗಂಧಾಕ್ಷತಿ ತೆಯ್ಯೋ ಪ್ರಸಂಗನೇ ಬರೋದಿಲ್ಲ, ಆಚೆ ಜನಗಳೇ ಭಾಳ ಕಡಿಮೆ ಇರ್ತಾರೆ. ಅಂದ್ರೆ ಹಿಂದಿನ ಕಾಲಕ್ಕೆ ಅದಾಗಲೇಬೇಕಾಗಿದೆ. ರಾಶಿ ರಾಶಿ ತೆಯ್ಯೋದು, ಊಟ ಮಾಡ್ಕೊಂಡು ಹೋಗೋದು ಅಷ್ಟೇ. ಇವರು ಕೊನೆಗೆ ಊಟಕ್ಕೆ ಹಾಕಲೇ ಇಲ್ಲ ಅಂತ, ಇಷ್ಟೆಲ್ಲ ಮಾಡಿದ್ರೆ ಊಟಕ್ಕೆ ಹಾಕಲೇ ಇಲ್ಲ, ತಾನಾಗಿ ಊಟಕ್ಕೆ ಕೊಡೋದು ಭಾರಿ ಸಂಕೋಚ ಆಯಿತು ಅಂತೇಳಿ ಕೊನೆಗೆ ಒಂದ್ಸರ್ತಿ ಕೂತರಂತೆ. ಯಾವುದೋ ಪಂಕ್ತಿಯಲ್ಲಿ ಕೂತರೆ ಆ ಮನುಷ್ಯ ಎಬಿಸಿ ಕಳಿಸಿಬಿಟ್ಟನಂತೆ. ಎಷ್ಟು ಅವಮಾನ ಮಾಡಿರು, ಎಬಿಸಿ ಕಳಿಸ್ತಾರೆ, ಭಾಳ ದುಃಖ ಆಗುತ್ತೆ ಅವರಿಗೆ. ಕೊನೆ ಎಲ್ಲೋ ಮಲಗಿದ್ರೆ ಮರಳಕ್ಕೂ ಜಾಗ ಕೊಡದೆ ಬೈದು ಕಳಿಸಿಬಿಟ್ರಂತೆ. ಇಡೀ ದಿವಸ ಇದ್ದಿದ್ದು ಉಪವಾಸ ಇದ್ದಿದ್ದು ಕಷ್ಟಪಟ್ಟುಕೊಂಡು ತುಂಬ ದುಃಖ ಆಯ್ತು. ಅಲ್ಲಿಂದ ಹೊರಟು ಬಿಟ್ಟಂತ, ಮನೆ ಬಿಟ್ಟು ಹೊರಟ್ರಂತ. ಆ ಸಮಯಕ್ಕೇನೆ 16 ವರ್ಷ ಅಷ್ಟೊತ್ತಿಗೆ ಅದು ಮನೆ ಬಿಟ್ಟು ಹೊರಟಾಗ ಅಲ್ಲಿ ಒಂದು ಊರು ನದಿ ದಾಟಿದ್ರೆ ಆ ಕಡೆಗೆ ನದಿ ದಾಟಿ ಮುಂದೆ ಆದ್ವಾನಿಗೆ ಹೋಗಿ ಬರುತ್ತೆ ಆ ಕಡೆಗೆ. ಅಲ್ಲಿ ಒಂದು ಛಾಗಿ ಅಂತ, ಇವತ್ತು ಛಾಗಿ ಅಂತ ಊರಿದೆ, ನದಿ ಛಾಗಿ ಅಂತಾನೆ ಕರೀತಾರೆ. ಅಲ್ಲಿಗೋ ಶಿವರಾಯ ಅಂತ ಒಬ್ಬಾತ ಅಲ್ಲಿಗೆ ಹೋದರು. ಆತೆಲ್ಲೋ ಅಂದಿನ ಕಾಲಕ್ಕೆ ಸ್ಕೂಟ್ರು ಕಾರು ಇದ್ದ ಕಾಲ ಅಲ್ಲ, ಕುದುರೆ ಮೇಲೆ ಓಡಾಡೋ ಕಾಲ ಅದು. ಬೇಗ ಧನುರ್ಮಾಸದ ಪಾಲನೆ ಮಾಡ್ಕೊಂಡ್ಬಿಟ್ಟು ಆತ ಬೇಗ ಹೋಗಕ್ಕೆ ವ್ಯವಸ್ಥೆ ಮಾಡಿಕೊಂಡು ಇನ್ನೇನು ಅತಿಥಿಗಳನ್ನ ಕಾಯ್ತಿದ್ದಂತ, ಅಂಥ ಕಾಲ ಇತ್ತು. ಅತಿಥಿಗಳಿಗೆ ಭೋಜನ ಮಾಡಿಸಿ ಊಟ ಮಾಡಬೇಕು ಅಂತ ಅಷ್ಟೊತ್ತಿಗೆ ಇವ್ರು ಹೋದರು. ಅದು ನೋಡಿ ಈತು ಬಂದ ವ್ಯಕ್ತಿ ಈ ಬಂಧು ಅಲ್ಲ ಆಧಾರ ಮಾಡ್ತಾರೆ, ಬಂಧು ಅವಮಾನ ಮಾಡಿದ್ರು. ಆ ಮೊದಲು ಬಾ ಅಂತ ಕರೆದು ಊಟಕ್ಕೆ ಕೂಡಿಸಿ ಎಲ್ಲ ಮಾಡಿ ವಿಶೇಷವಾಗಿ ಹುಗ್ಗಿಗೆಲ್ಲ ಹಾಕಿದಾರಂತೆ. ಭಾರಿ ಖುಷಿಯಾಯ್ತಂತೆ. ನಮಗೆ ನೋಡಿದ್ರೆ ಹಾಕಿದ್ದು ಏನು ಫಲ ಅಂತ ಈಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ. ಒಂದು ದಿವಸ ಊಟ ಹಾಕಿದ್ರೆ ಫಲ ಏನು ಅಂತ ಮುಂದೆ ಗೊತ್ತಾಗುತ್ತೆ. ಜ್ಞಾನಿಗಳಿಗೆ ಹಾಕಿದ್ದೆಲ್ಲ ವ್ಯರ್ಥ ಆಗೋದೇ ಇಲ್ಲ. ಅಲ್ಲಿಂದ ಮನೆಗೆ ಹೋಗಲಿಲ್ಲ, ಸೀದಾ ಕಾಶಿ ಹೊರಟೋಗ್ಬಿಟ್ರು. ಭಾಳ ದುಃಖ ಆಯಿತು. ಅದು ಸಾಮಾನ್ಯವಾಗಿ ಇಡಿ ಎಂಬುದು ಒಂದು ಭಾಳ ದುಃಖ ಆದರೆ ಸುಡಗಾಡಿಗೆ ಹೋಗು ಅಂತ ಹೇಳೋದು ಪದ್ಧತಿ. ಇವತ್ತು ಕಾಶಿ ಅಂದರೆ ಭಾಳ ಜನಕ್ಕೆ ಗೊತ್ತಿಲ್ಲ, ಮಹಾಶ್ಮಶಾನ ಅಂತ ಅದಕ್ಕೆ ಹೆಸರು. ಕಾಶಿ ಅಂದರೆ ಮಹಾಶ್ಮಶಾನ, ದೊಡ್ಡ ಸುಡುಗಾಡು ಅಂತ ಅರ್ಥ. ರುದ್ರದೇವರ ವಾಸಸ್ಥಾನ, ಅಲ್ಲಿ ಸದ್ಗತಿ ಆಗ್ತಕ್ಕಂಥ ಜಾಗ ಪಿತೃಗಳಿಗೆ. ಅಲ್ಲಿಗೆ ಹೋಗಿಬಿಟ್ರಂತೆ. ಹೋಗಿ ಮನಸ್ಸು ಕೆಟ್ಟಾಗ ರುದ್ರದೇವರ ಗುಡಿಗೆ ಹೋಗಿ ಅಂತ ಶಾಸ್ತ್ರ ಹೇಳುತ್ತದೆ. ಇವರು ಹುಚ್ಚಾಸ್ಪತ್ರೆ ಸೇರ್ತಾರೆ ಹೊರತು ಅದಕ್ಕೆ ಹೋಗೋದಿಲ್ಲ. ರುದ್ರದೇವರ ಗುಡಿಗೆ ಹೋದರೆ ಮನಃಶಾಂತಿ ಸಿಗ್ತದೆ, ಯಾಕೆ ಮನೋನಿಯಾಮಕರು ಅವರು, ಕನ್ಸರ್ನ್ಡ್ ದೇವತೆ ಅವರೇ. ಆದ್ದರಿಂದಾಗಿನೇ ಸೀದ ಅಲ್ಲಿಗೆ ಹೋದರು. ಕಾಶಿ ವಿಶ್ವನಾಥ ರುದ್ರದೇವರು ಅನೇಕ ಸ್ಥಳದಲ್ಲಿದ್ದರೂ ಕೂಡ ಸನ್ನಿಧಾನ ವಿಶೇಷ. ಕಾಶಿಯಲ್ಲಿ ಬಹಳ ವಿಶೇಷವಾದ ಸನ್ನಿಧಾನ, ಗಂಗಾ ತೀರದಲ್ಲಿ ಅಲ್ಲಿ ಬಿಂದು ಮಾಧವ, ಇಲ್ಲಿ ವಿಶ್ವನಾಥ. ವಿಷ್ಣು ಸರ್ವೋತ್ತಮನಾಗಿ ಆತಿದ್ದಾನೆ, ಆತನ ಪಾದೋದಕಧಾರಿಗಳಾದ ರುದ್ರದೇವರು ಗಂಗಾಧರ ಅಲ್ಲಿದ್ದ. ಅಲ್ಲಿಗೆ ಹೋಗಿ 4 ವರ್ಷ ಇಷ್ಟರಂತೆ. ಯಾರೋ ಬೈರಾಗಿಗಳ ಗುಂಪು, ಇವತ್ತು ಬೈರಾಗಿಗಳು ಅಂದ್ರೆ ಇವತ್ತೆಲ್ಲ ಬೀಡಿ ಸಿಗರೇಟ್ ಬೈರಾಗಿಗಳೇ ಜಾಸ್ತಿ, ಭಂಗಿ ಸೆತ್ತ ಕೂತಿರ್ತಾರೆ ಅಂಥವರಲ್ಲ, ಅವರೆಲ್ಲ ವೈಷ್ಣವ ಬೈರಾಗಿಗಳು. ಎಲ್ಲ ಸಂಚಾರ ಮಾಡ್ಕೊಂಡು ಇವರು ಸೇರಿಕೊಂಡ್ರು ಗುಂಪಿಗೆ. ಮಾತುಕತೆ ಆಡೋದಕ್ಕೆ ಅಲ್ಲಿ ಹಿಂದಿ, ಇವ್ರದ್ದು ಕನ್ನಡ, ಹೀಗಾಗಿ ಆ ಮಾತು ಹೆಚ್ಚು ಸಂಪರ್ಕ, ಅವ್ರ ಮಾತು ಬೇಕಿರಲಿಲ್ಲ. ಸುಮ್ಮನೆ ಅವ್ರು ಮಾಡದೆ ಮಾಡ್ಕೊಂಡು ಇದ್ದು ಬಿಟ್ರು. ಇದರಲ್ಲಿ ಬರುತ್ತೆ ಮಾಧವ ಬ್ರಾಹ್ಮಣ ಸುಮ್ಮನೆ ಫಾಲೋ ಮಾಡಿದ್ರೆ ಮೆಕ್ಯಾನಿಕ್ ಅಲ್ಲಿ, ಆ ರೀತಿ ನಡೆ ಹೋಯಿತು. 4 ದಿವಸ ಆಯಿತು. ಅವ್ರ ಸಂಚಾರ ಕ್ರಮೇಣ ರಾಮೇಶ್ವರಕ್ಕೆ ಅಂತ ಹೊರಟ್ರದ್ದು. ಹಿಂದಿನ ಕಾಲಕ್ಕೆ ಪದ್ಧತಿ, ಕಾಶಿಯಿಂದ ರಾಮೇಶ್ವರ, ರಾಮೇಶ್ವರದಿಂದ ಕಾಶಿ. ಬದರಿ ಇರಲಿಲ್ಲ ಜಾಸ್ತಿ, ಹೋಗೋದು ಕಷ್ಟ, ಬದರಿ ಭಾರಿ ಕಷ್ಟ ಇತ್ತು. ಆದ್ದರಿಂದ ಬದರಿ ಯಾತ್ರೆ ಮಾಡೋದು ಭಾಳ ಕಡಿಮೆ. ಇವತ್ತು ಯಾತ್ರೆ ಅಂದರೆ ಬದರಿ ಯಾತ್ರೆ ಅಂತ ಆಗಿದೆ, ಹಿಂದಿನ ಕಾಲಕ್ಕೆ ಆಗಲ್ಲ. ಯಾತ್ರೆ ಅಂದರೆ ಕಾಶಿ ಯಾತ್ರೆ ಅಂತ ಇರ್ತಿತ್ತು. ಆ ಜೀವನದಲ್ಲಿ ಒಮ್ಮೆ ಕಾಶಿ ಯಾತ್ರೆ ಮಾಡಬೇಕು ಅನ್ನೋದು ದೊಡ್ಡ ಒಂದು ಆದರ್ಶ. ಅಲ್ಲಿ ಬೇನಾಗಿ ರಾಮೇಶ್ವರಕ್ಕೆ ಬರೋದು, ಇಲ್ಲಿಂದ ಅಲ್ಲಿಗೆ ಹೋಗೋದು. ಪದ್ಧತಿ ಏನು ಅಂದರೆ ಅಲ್ಲಿಂದ ಗಂಗಾ ತರೋದು, ರಾಮೇಶ್ವರ ಅಭಿಷೇಕ ಮಾಡೋದು, ಇಲ್ಲಿಂದ ಮರಳೊಯ್ಯೋದು, ಅಲ್ಲಿ ಗಂಗಾ ನದಿ ಸೇರಿಸೋದು. ಇದು ದೊಡ್ಡ ಯಾತ್ರೆಯ ಚಿಹ್ನೆ ಇದ್ದಾಗ, ರಸೀದಿ ಇದ್ದಾಗ ಅವೆರಡು ಕೂಡ ಈ ರೀತಿ ಮಾಡ್ತಾನೆ ಇದ್ರು. ಆದ್ದರಿಂದಾಗಿ ಇವರು ಅಲ್ಲಿದ್ದರು. ಅವ್ರು ಸಂಚಾರ ಮಾಡ್ತಾ ಮಾಡ್ತಾ ಚಿಗಲ ಪದವಿಗೆ ಬಂದ್ರಂತೆ. ಇದೊಂದು ಧರ್ಮಾಂತರ ಜನ್ಮಾಂತರ ಸಂಬಂಧ ಅಂದ್ರೆ, ಅವರಿಗೂ ಗೊತ್ತಿಲ್ಲ ಇವರಿಗೂ ಗೊತ್ತಿಲ್ಲ, ಸೀದ ಅದೇ ಊರಿಗೆ ಬಂದರು. 20 ವರ್ಷ ಅಷ್ಟೊತ್ತಿಗೆ ಆಗಲೇನೆ ಆಗ ಮನೆ ಮುಂದೆ ಬಂದು ನಿಂತರಂತೆ. ಅವ್ರು ಬಾಬಾಜಿಗಳು ಭಿಕ್ಷೆ ತರಿಸಕ್ಕೆ ಅಂತ ಕಳ್ಸಕ್ಕೆ ಕಳಿಸಿದ್ರು, ಭಿಕ್ಷೆ ಅಂತ ಕೇಳಿದರು. ಆಗ ನೋಡಿದರೆ ಮಗ ಎಲ್ಲೋದಂತ ಹುಡುಕ್ತಾ ಇದ್ರು. ಆಗ ಸಿಕ್ಕು ಭಾರಿ ಖುಷಿಯಾಗೋಯ್ತು. ಮತ್ತೆ ಇರಿಸ್ಕೊಂಡ್ರಂತಾಗೇನೆ ಬಾಬಾಜಿಗಳನ್ನ ಕೇಳಿ ಹೀಗೆ ನಮ್ಮ ಹುಡುಗ ಅಂತ ಹೇಳಿದಾಗ ಅವರಾಯ್ತು ಅಂತ ಕಳಿಸಿ ಬಿಟ್ಟುಬಿಟ್ರಂತೆ. ಅವ್ರು ಮುಂದೆ ಹೊರಟೋಗ್ಬಿಡ್ತಾರೆ. ಅವ್ರು ವಾಸ ಮಾಡ್ತಿದ್ದಾಗ ಯೋಚನೆ ಮಾಡ್ತಾರೆ, ಮತ್ತೆ ಮನೆ ಬಿಟ್ಟು ಹೋಗಬಾರ್ದು, ಮದುವೆ ಮಾಡಿಬಿಟ್ರಂತೆ. ಅದೊಂದು ಜಾಸ್ತಿ ಪ್ಲಸ್ ಒಂದು, ಮನೆಗೆ ಮೊದಲೇ ದಾರಿ ಇದ್ರೆ ಇನ್ನೊಬ್ರು ಜಾಸ್ತಿ ಬಂದಾಗಾಯ್ತು ಅಷ್ಟೇ. ಪರ್ಮನೆಂಟ್ ಜಾಸ್ತಿ ಆಯ್ತು, ಏನು ಸೊಲ್ಯೂಷನ್ ಸಿಗಲಿಲ್ಲ. ಆ ಹೊತ್ತಿಗೆ ಆದವಾನಿಯಲ್ಲಿ ಶಾನುಭೋಗಿಗೋಸ್ಕರ ಹೋಗ್ತಾರೆ, ಶಿಫ್ಟ್ ಮಾಡ್ತಾರೆ. ನಿಮ್ಮ ಹುಡುಗನಿಗೆ ಕೆಲಸ ಕೊಡಿಸ್ತೀನಿ ಅಂತ ಹಿಂದಿನ ಕಾಲಕ್ಕೆ ಬರೆಯೋರು ಬರೋದೇ ಸಿಗೋದು ಬಹಳ ಕಷ್ಟ. ಓದು ಬರೋ ತುಂಬ ಕಷ್ಟ ಇತ್ತು. ಬರೆಯೋ ಸ್ವಲ್ಪ ಏನಾದ್ರು ಬಂದುಬಿಟ್ರೆ ಒಳ್ಳೆ ಉಪಯೋಗ ತಗೊಳ್ತಿದ್ರು ಆಗಿನ ಕಾಲ. ಆದವಾನಿಯಲ್ಲಿ ಶಾನುಭೋಗ ಸುತ್ತಮುತ್ತಲಿನ ಗ್ರಾಮಗಳನ್ನು ನೋಡ್ತಕ್ಕಂಥ ಒಂದು ಕೆಲಸ ಕೊಡಿಸಿ ನಿಲ್ಲಿಸಿದ್ರಂತೆ. ಸ್ವಲ್ಪ ದಿವಸ ಆಯಿತು. ಯಾವನೊಬ್ಬ ಮೋಸ ಮಾಡಿದ ಗೌಡ ಪಟೇಲರು, ಇಲ್ಲ ಗೌಡ ಶಾನುಭೋಗರು, ಹಾಗೆ ಒಂದು ಕಾಂಬಿನೇಷನ್. ಅವರು ಸಾಮಾನ್ಯವಾಗಿ ಯಾರೊಬ್ಬರು ದುಷ್ಟರಿದ್ದರೆ ಕತೆ ಮುಗಿದೋಯ್ತು. ಯಾರೋ ತಿಂದ ಇವ್ರ ಮೇಲೆ ಹಾಕಿದ, ಸರ್ಕಾರ ಕೊಡೋದು ಅವನೇ ತಿಂದು ಹಾಕಿಬಿಟ್ಟ ಕಂದಾಯನ. ಇವ್ರ ಮೇಲೆ ಜವಾಬ್ದಾರಿ ಬಂತು. ಎಷ್ಟೋ ಸರ್ತಿ ಇವತ್ತಿನವರೆಗೂ ಆಪತ್ ಬರ್ತಿರುತ್ತೆ, ಯಾರೋ ತಿಂದಿದ್ದು ಇನ್ನೊಬ್ರನ್ನ ಹಾಕೋದೇನು ಹೊಸದಲ್ಲ. ಮತ್ತೆ ಅವಮಾನದ ಪ್ರಶ್ನೆ ಬಂತು. ಅಲ್ಲಿ ದಾರಿದ್ರ್ಯ ಇತ್ತು, ಇದೇ ಇತ್ತು, ಜೊತೆಗೆ ಅವಮಾನ ಸೇರ್ಕೊಡ್ತು, ಇನ್ನೂ ದೊಡ್ಡ ಅವಮಾನ. ಅದು ನೋಡಿ ಊಟ ಹಾಕದಿದ್ದ ಅವಮಾನ, ದುಡ್ಡು ತಿಂದ್ರೆ ಅವಮಾನ, ಮತ್ತೆ ಬಿಟ್ಟು ಹೊರಟುಬಿಟ್ರಂತೆ ಅಲ್ಲಿ. ಅಷ್ಟೊತ್ತಿಗೆ ತಂದೆ ವೈಕುಂಠ ಯಾತ್ರೆ ಮಾಡಿದ್ರಂತಾಗ್ಲೇನೆ ಹೆಂಡತಿ ನೋವು ಬಿಟ್ಟು ಏನು ತೋಚಿರಲಿಲ್ಲ, ತುಂಬ ದುಃಖವಾಯಿತು. ಅಲ್ಲಿಂದ ಹೊರಟೋದ್ರು. ಅದ್ರ ಜ್ಞಾನನೂ ಇಲ್ಲ, ಧನನೂ ಇಲ್ಲ. ನಾವು ಜಯತೀರ್ಥರ ಕಥೆ ಕೇಳುತ್ತೇವೆ. ಅವರಿಗೆ ಒಳ್ಳೆ ಶ್ರೀಮಂತಿಕೆ, ರಾಜನ ಮಗ ಅವರು, ಆದರೆ ಅವರಿಗೆ ಶಾಸ್ತ್ರಜ್ಞಾನ ಇರಲಿಲ್ಲ. 20 ವರ್ಷಕ್ಕೆ ಸಡನ್ನಾಗಿ ಚೇಂಜ್, ಕಿಂಪಶು ಪೂರ್ವ ದೇಹೆ ಅಂತಷ್ಟ ಬದಲಾಗಿಬಿಟ್ರು. ರಾಘವೇಂದ್ರ ಸ್ವಾಮಿಗಳು ಒಳ್ಳೆ ವಿದ್ಯಾವಂತರು, ಆದರೆ ಶ್ರೀಮಂತಿಕೆ ಇರಲಿಲ್ಲ. ಅವರಿಗೆ ವಿದ್ಯೆ ಶ್ರೀಮಂತಿಕೆ ಇತ್ತು, ಶಾಸ್ತ್ರಜ್ಞಾನ ಇರಲಿಲ್ಲ. ಇವರಿಗೆ ಶಾಸ್ತ್ರಜ್ಞಾನ ಇತ್ತು, ಶ್ರೀಮಂತಿಕೆ ಇರಲಿಲ್ಲ. ವಿಜಯರಾಯರಿಗೆ ಎರಡೂ ಇರಲಿಲ್ಲ, ಶಾಸ್ತ್ರಜ್ಞಾನವೂ ಇಲ್ಲ, ಶ್ರೀಮಂತಿಕೆನೂ ಇಲ್ಲ. ಈಗ ಸೀದಾ ಅಲ್ಲಿಗೆ ಹೋದರು. ಇದು ಪವಾಡ ಅಂದ್ರೆ ಅದು ಇದ್ದವ್ರಿಗೆ ಬಂದ್ರೆ ಆಶ್ಚರ್ಯ ಅಲ್ಲ. ಹೇಳ್ತಾರಲ್ಲ, ದೊಡ್ಡ ಕಾಲೇಜಲ್ಲಿ ರ್ಯಾಂಕ್ ತಂದ್ರೆ ಫಸ್ಟ್ ಕ್ಲಾಸ್ ಬಂದ್ರೆ ಕೌಂಟ್ ಆಗೋದಿಲ್ಲ. ಈ ಸ್ಲಮ್ ಅಲ್ಲಿ ಓದ್ಬಿಟ್ರೆ ಭಾರಿ ದೊಡ್ಡ ಭಾರಿ ಬುದ್ಧಿವಂತ ಅಂತ. ಮೇಷ್ಟ್ರುಗಳ ಎಫರ್ಟ್ಸ್ ಇಲ್ಲ ಅಲ್ಲಿ. ಹುಡುಗ ಸ್ವಂತ ಪ್ರತಿಭೆ ಇದ್ರೆ ಮಾತ್ರ ಸಾಧ್ಯ. ಇವತ್ತು ಅಂಥ ಒಂದು ವಾತಾವರಣದಲ್ಲಿ ಬೆಳೆದ ಪುಣ್ಯಾತ್ಮರಿವರು, ಅಲ್ಲೇನು ನಡೆದಿದೆ. ಮತ್ತೆ ಕಾಶಿಗೆ ಹೋಗಿ ಕೆಲವು ವರ್ಷ ಇದ್ದಿದ್ದಾರೆ. ಮನಸ್ಸಿನೊಳಗೆ ಭಾರಿ ದುಃಖ, ಅಷ್ಟೊತ್ತಿಗೆ 30 ವರ್ಷ ಆಗಿತ್ತು ಇವರಿಗೆ. ಅದೇ ರೀತಿ ಅಲ್ಲಿ ಹೋದರು, ಕಾಶಿ ಸುತ್ತಮುತ್ತ ಗಯಾ ಎಲ್ಲದರಲ್ಲೂ ಸಂಚಾರ. ಅದೊಂದು ತಂದೆಗೆ ಶ್ರಾದ್ದ ಪಿತೃಕಾರ್ಯ ಮಾಡೋದಕ್ಕಿಂತ ಮುಗಿಸಿ ಹೋದರಂತೆ. ಇದೊಂದು ವಿಶೇಷ, ಪಿತೃಕಾರ್ಯ ಮಾಡಿ ಹೋಗ್ತಾರೆ, ಆಮೇಲೆ ಅವರಿಗೆ ಒಂದು ಉದ್ಧಾರದ ಹಾದಿ ಸಿಗುತ್ತೆ. ಸೊ ಪಿತೃಕಾರ್ಯಕ್ಕೂ ಉದ್ಧಾರಕ್ಕೂ ಸಂಬಂಧ ಇದೆ, ನೆನಪಿಟ್ಕೊಂಡಿರ್ಬೇಕು. ಜನ ತುಂಬ ಹಾಡಾಗಲೇ ಪಿತೃಕಾರ್ಯ ಬಿಟ್ಟಿರೋದು ಒಂದು ಕಾರಣ. ಎಷ್ಟೋ ಜನಗಳು ಏನು ದಿವಸ ಮರೆತು ಬಿಟ್ಟಿರ್ತಾರೆ. ಅಷ್ಟರ ಮಟ್ಟಿಗೆ ಯಾರ್ಯಾರದು ಜಯಂತಿ ನೆನಪಿಟ್ಕೊಂಡಿರ್ತಾರೆ, ತಮ್ಮ ತಂದೆ ತಾಯಿ ಮರೆತು ಕೂತಿರ್ತಾರೆ. ಆ ತಪ್ಪದಲ್ಲಿ ಗಯಾಕ್ಕೆ ಹೋಗಿ ವಿಶೇಷವಾದ ಶ್ರಾದ್ದ ಎಲ್ಲ ಮುಗಿಸಿಬಿಟ್ಟು ವಿಷ್ಣುಪಾದದಲ್ಲಿ ಪಿಂಡ ಸಮರ್ಪಣೆ ಮಾಡಿ ಅಲ್ಲಿಂದ ಮತ್ತೆ ಕಾಶಿಗೆ ಹೋದ್ರೆ ಯಥಾ ಪ್ರಕಾರ ಅಲ್ಲಿದ್ದಾರೆ. ಸ್ವಲ್ಪ ದಿವಸ ಆಯಿತು. ಆ ಪ್ರಾರಬ್ಧ ಅಂತ ಇರ್ತದೆ ರಾಯರಿಗೆ, ಅಷ್ಟು ದಿವಸ ದಾರಿದ್ರ್ಯದ ಪ್ರಾರಬ್ಧ ಅಂತಿತ್ತು. ಜಯತೀರ್ಥರಿಗೆ ಅದಿತ್ತು. ಅವರಿಗೆ ಅದು ಹೋದ ತಕ್ಷಣ ಎಷ್ಟು ಬೆಳಗಾದ್ರು, ಸೂರ್ಯ ಗ್ರಹಣ ಇದ್ದ ಕಾಲಕ್ಕೆ ಆಗಿರ್ತಾನೆ, ಆಮೇಲೆ ಸೂರ್ಯನ ಬೆಳಕೇ ಬೆಳಕು. ಇವರಿಗೆ ಒಂದು ಪ್ರಾರಬ್ಧ ಅಂದ್ರೆ ಅಡ್ಡಗಟ್ಟೆ ಇರುತ್ತೆ ಅಷ್ಟೇ, ಬ್ಲಾಕ್ ಮಾಡದೆ ಮಾಡಿರುತ್ತೆ. ಅದು ಕಾಲ ತೀರಾ ಕಾಲ ಬಂತು, ಮಲಗಿದ್ದಾರೆ. ಒಳ್ಳೆ ಬೆಳಗಿನ ಜಾವನದ ಸ್ವಪ್ನದ ಪ್ರಸಂಗ. ರಾಘವೇಂದ್ರ ಸ್ವಾಮಿಗಳಿಗೆ ಸರಸ್ವತಿ ದೇವಿ ದರ್ಶನ ಕೊಟ್ಟು, ಬಹಳ ಜನ ಗೊತ್ತಿಲ್ಲ, ಮಂತ್ರೋಪದೇಶ ಮಾಡಿದ್ರಂತ ಅವರಿಗೆ. ಮಂತ್ರಮ ಶೋಪದಿಶ್ಯ ಅಂತ ರಾಘವೇಂದ್ರ ಹೇಳ್ತಾರೆ. ಸರಸ್ವತಿ ದೇವಿ ಮಂತ್ರ ಉಪದೇಶ ಮಾಡಿದ್ರಂತೆ. ಎಷ್ಟು ಭಾಗ್ಯವಂತ ನೆನಪು ಇರಬೇಕು. ಅಸತ್ಯ ಅಂತ ಕೇಳಕ್ ಹೋಗ್ಬೇಡಿ. ಇವರು ಇಂಥ ವೈಭವ ಬರ್ತಿರ್ತಾರೆ ರಾಯರಿಗೆ. ಇವತ್ತು ರಾಯರಷ್ಟು ವಿದ್ಯಾವಂತರಿದ್ದಾರೆ, ಅವರಷ್ಟು ವೈಭವ ಬರಲಿಲ್ಲ. ಯಾಕೆಂದ್ರೆ ವಿಶೇಷ ಅನುಗ್ರಹ ಅವರಿಗೆ ಸಿಕ್ತು. ಆಗಿನ ಎಷ್ಟೋ ಟಿಪ್ಪಣಿಕಾರರ ಯೋಚನೆ ಮಾಡಿದರೆ ರಾಯರಿಗೆ ವಿಶೇಷವಾದ ಹಿರಿಮೆ ಬರಲಿಕ್ಕೆ ಕಾರಣ ಸಾಕ್ಷಾತ್ ಉಪದೇಶ ಮಾಡಿತ್ತು. ರಾಘವೇಂದ್ರ ವಿದ್ಯಾಲಯ ಹೇಳ್ತಾರೆ, ಮಂತ್ರಮ ಶೋಪದಿಶ್ಯ ಅಂತೇಳಿ. ಇವರಿಗೆ ಪುರಂದರದಾಸ ರೂಪದಲ್ಲಿ ದೇವರು ಬಂದನಂತೆ. ಬಂದು ಇವ್ರನ್ನ ಕರ್ಕೊಂಡು ಆ ಕಡೆ ದಾಟಿಸಿದರಂತೆ. ಅಲ್ಲಿ ಈ ಕಡೆ ಆ ಕಡೆ ವ್ಯಾಸಕಾಶಿ ಅಂತಿದೆ, ಈ ಕಡೆಗೆ ಕಾಶಿ ಆ ಕಡೆ ವ್ಯಾಸಕಾಶಿ, ವೇದವ್ಯಾಸರ ಸನ್ನಿಧಾನ ಇರತಕ್ಕಂಥ ಜಾಗ ಅಂತ ಹೆಸರು. ಅಲ್ಲಿಗೆ ನಿದ್ದೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಈ ರೀತಿ ಕರ್ಕೊಂಡು ಹೋಗ್ಲಿಕ್ಕೆ ಬರುತ್ತಾ ಅಂತ ಹೇಳಿದ್ರೆ ಮಹಾಭಾರತದಲ್ಲಿ ಹೇಳ್ತಾರೆ. ಯಾವತ್ತು ಅರ್ಜುನ ಪ್ರತಿಜ್ಞೆ ಮಾಡ್ತಾನೆ, ನಾಳೆ ಸಾಯಂಕಾಲ ಸೂರ್ಯ ಮುಳುಗೋದರ ಒಳಗೆ ಆ ಜಯತೀರ್ಥರನ್ನ ಕೊಲ್ತೇನೆ ಅಂತ ಸಂಹಾರ ಮಾಡಿ ಪ್ರತಿಜ್ಞೆ ಮಾಡಿಬಿಡ್ತಾನೆ. ಆಗ ಮಧ್ಯರಾತ್ರಿ ಮುಗಿದಿದೆ, ಬೆಳಗಿನ ಜಾವ. ಆಗ ಶ್ರೀಕೃಷ್ಣ ಅರ್ಜುನನನ್ನ ಒಂದು ರೂಪದಿಂದ ಸ್ವತಃ ತಾನು ಕೈಲಾಸಕ್ಕೆ ಕರ್ಕೊಂಡು ಹೋದನಂತೆ. ಕೈಲಾಸಕ್ಕೆ ಕರ್ಕೊಂಡು ಹೋಗಿ ರುದ್ರದೇವರಿಂದ ಪಾಶುಪತ ಇನ್ನೊಮ್ಮೆ ಉಪದೇಶ ಮಾಡಿಸಿದನಂತೆ. ತಾನೇ ಯಾಕೆ ಮಾಡಲಿಲ್ಲ ಅಂದ್ರೆ, ಅಪ್ಪೆಚ್ಚುತೋ ಗುರುದ್ವಾರ ಪ್ರಸಾದಕೃತ ಹಂತಿ, ಅವರ ನಿಯತ ಗುರುಗಳ ಮೂಲಕ ಅನುಗ್ರಹ ಮಾಡಿಸ್ತಾನೆ ಪರಮಾತ್ಮ. ಇಂದ್ರದೇವರಿಗೆ ರುದ್ರದೇವರು ನಿಯತ ಗುರುಗಳು, ಅವರಿಂದ ಅನುಗ್ರಹ ಮಾಡಿಸ್ತಾ ಕರ್ಕೊಂಡು ಹೋಗಿಬಿಟ್ಟು ಉಪದೇಶ ಮಾಡಿ ಕರ್ಕೊಂಡು ಬಂದಂತ ವಾಪಸ್. ಅದು ಓದ್ದವರಿಗೆ ಗೊತ್ತಾಗುತ್ತೆ. ಅಲ್ಲಿಂದ ಕೈಲಾಸಕ್ಕೆ ಭಗವಂತ ಕರ್ಕೊಂಡು ಹೋದ, ಪುರಂದರದಾಸ ರೂಪದಲ್ಲಿ ಇವನು ಕರ್ಕೊಂಡು ಹೋದ ಆ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ. ಗಂಗಾ ನದಿ ದಾಟಿಸಿದ್ದು, ಗಂಗಾ ಅಂದ್ರೆ ಶಾಸ್ತ್ರ, ಶಾಸ್ತ್ರವೇ ಪಾರಂಗತ, ಶಾಸ್ತ್ರ ದಾಟಿಸಿದಾಗ ಆಗೋಗ್ಬಿಟ್ಟಿದೆ. ವೇದವ್ಯಾಸರನ್ನ ದರ್ಶನ ಮಾಡಿಸಿಬಿಟ್ಟು ಅವರು ಬಾಯಿ ತೆಗಿ ಅಂಥೇಳಿ ವಿಜಯ ಅಂತ ಬರೆಸಿದ್ರು. ನಾಲಿಗೆ ಮೇಲೆ ವಿಜಯ ಅಂತ ಬರೆಸಿದ್ರಂತೆ. ಕಾಳಿದಾಸರ ಕಥೆ ಇದ್ದಾಗಿದೆ, ಮನಾಯಲ್ಲಿ ಬರೆಸಿದಾಗೆ. ಅದು ದೊಡ್ಡ ಕವಿಯಾದ ದೊಡ್ಡ ಹರಿದಾಸರಾದರು. ಅದು ಕಾಳಿ ಭಕ್ತನಾಗಿದ್ದಕ್ಕೆ ಹರಿದಾಸರಾದ, ವಿಷ್ಣು ಭಕ್ತನಾಗಿದ್ದಕ್ಕೆ ದೊಡ್ಡ ಹರಿದಾಸರಾದರು. ಆ ಕ್ಷಣಕ್ಕೆ ಬರೆದು ಮತ್ತೆ ವಾಪಸ್ ಕಳಿಸಿಬಿಟ್ರಂತೆ. ಬಂದು ಮಲಗಿಸ್ತಾರೆ. ಆಗ ಹೇಳ್ತಾರೆ, ಎದ್ದು ನೋಡ್ತಾರೆ ಒಂದು ಕ್ಷಣದಲ್ಲಿ ಟೋಟಲ್ ಚೇಂಜ್. ಮಲಗಿದಾಗ ನಿರಕ್ಷರ ಕುಕ್ಷಿ, ಈ ಪ್ರಸಂಗ ನಡೆದು ಕಣ್ಣು ತೆಗೆದ ತಕ್ಷಣ ಒಳ್ಳೆ ಪರಮ ಶ್ರೇಷ್ಠ ಅಪರೋಕ್ಷ ಜ್ಞಾನಿಗಳು, ದೇವರನ್ನ ಕಂಡು ಬಂದಿದ್ದಾರೆ. ಇನ್ನೇನ್ ಬೇಕು ಅದಕ್ಕಿಂತ? ಅವತ್ತಿನಿಂದ ಅವ್ರ ರೀತಿಯೇ ಪೂರ್ತಿ ಬದಲಾಗೋಯ್ತು. ಎಂಥ ವಿದ್ವತ್ತಿನ ವರ್ಚಸ್ಸು ಬಂತು, ಸಬ್ಬ ತುಡ್ಕೊಂಡು ಬಂತು. ಒಂದು ಮರುದಿಸ್ತಿಂದ ಅವ್ರು ಬೆಳಿಗ್ಗೆ ಎತ್ತಷ್ಟ ಆಡಿದ ಮಾತೆಲ್ಲ ವೇದ ವ್ಯಾಖ್ಯ ಇದ್ದ ಹಾಗೆ, ಯಾರು ಏನೇ ಬಂದ ಆಗುತ್ತೆ ಅಂದ್ರೆ ಆಗುತ್ತೆ. ಶುರುವಾಯಿತು, ರಾಜನಿಗೆ ಹೋಯ್ತು ಅಂದ್ರೆ ಕಾಶಿರಾಜನಿಗೆ. ಕಾಶಿರಾಜ ಅಂದ್ರೆ ವೇದಗಳ ಕಾಲದಿಂದ ಪ್ರಸಿದ್ಧ ಕಾಶಿರಾಜ. ಎಲ್ಲ ರಾಜರು ಇರ್ತಾರೆ ಹೋಗ್ತಾರೆ, ಕಾಶಿರಾಜರು ಮಾತ್ರ ಭಾರಿ ಭಾರಿ ಹಳಬರು. ಅಲ್ಲೊಬ್ಬ ರಾಜ ಇದ್ದ, ನೋಡಿದ, ಸ್ವತಃ ತಾನು ಬಂದ, ಏನೋ ಹೇಳಿಕೊಂಡು ಅವ್ರ ಕರ್ತ ಬಹಳ ಅನುಕೂಲ ಆಗಿಬಿಡ್ತು ರಾಜನಿಗೆ. ತಕ್ಷಣ ವಿಶಿಷ್ಟವಾದಂಥ ಧನಕನಕ ಸುರೇಮಣೆ ಮಾಡಿಬಿಟ್ಟಂತ ಆಗಿನ ಕಾಲಕ್ಕೆ. ಇವ್ರಿಗೆ ಏನು ಕೇಳಿದ್ರು ಏನು ಇರಲಿಲ್ಲ, ಈಗ ನೋಡಿದ್ರೆ ಒಯ್ಲಕ್ಕಾಗಲಿಲ್ಲ ಅಂತ, ಅಷ್ಟೆಲ್ಲ ಬಂತಂತೆ ಒಯ್ಲಕ್ಕಾಗಲಿ, ಅಲ್ಲ ಬಿಟ್ಟು ಹೋಗ್ಬಿಟ್ಟಿರ್ತಾರೆ ವಿಜಯದಾಸ. ಅದು ಎಂಥ ಸಂಪತ್ತು ಕೊಡ್ತಾನೆ ಭಗವಂತ, ಅದನ್ನೇ ದೇವರು ಕೊಟ್ಟರೆ ಹ್ಯಾಕ್ ಕೊಡ್ತಾನೆ, ಕಿತ್ಕೊಂಡ್ರೆ ಹ್ಯಾಕ್ ಕಿತ್ಕೊಡ್ತಾನೆ ಅಂತ ಸಾಕ್ಷಿ. ಆದ್ದರಿಂದ ನಾವು ದೇವರನ್ನು ನಂಬಿದರೆ ನಮ್ಮೆಲ್ಲ ಕಷ್ಟ ಪರಿಹಾರ ಆಗುತ್ತೋ ಅಂತ ಕೇಳಿದರೆ ಖಂಡಿತ ಆಗುತ್ತೆ. ಅವ್ರು ನಂಬಿದ ನಂಬಬೇಕಷ್ಟೇ, ದೇವರು ನಂಬೋದು ಬಿಟ್ಬಿಡಿ, ಇಂಥವ್ರು ನಂಬಿದ್ರೆ ಸಾಕು ಅಂತ ಹೇಳ್ತಾರೆ. ವಿಜಯರಾಯರ ಪಾದ ನಿಜವಾಗಿ ನಂಬಲು ಅಜನಪಿತ ತಾನೇ ಒಲಿವ. ಇವತ್ತು ಜ್ಞಾನಿಗಳ ಬಗ್ಗೆನೂ ನಂಬಿಕೆ ಇಲ್ಲ, ದೇವ್ರ ಬಗ್ಗೆನೂ ನಂಬಿಕೆ ಇಲ್ಲ, ಯಾರ್ಯಾರೋ ನಂಬ್ತಾರೆ, ಕಂಡ್ಕಂಡವ್ರು ನಂಬಿ ಎಲ್ಲ ಹಾಳು ಮಾಡ್ಕೊಂಡು ಹೋಗ್ಬಿಡ್ತಾರೆ. ಯಾವಾಗಲೂ ಕೂಡ ಭಗವದ್ಭಕ್ತರನ್ನು ನಂಬಬೇಕು. ಭಗವತ್ತನ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಎಲ್ಲರೂ ಇಡಬೇಡಿ ಅಂತ ಹೇಳ್ತಾರೆ. ಅಸಲು ಸಮೇತ ಹೋಗುತ್ತಲ್ಲ ಎಷ್ಟೋ ಸಲ. ಇಲ್ಲಿ ಆದರೆ ಒಂದು ಸೆಕ್ಯೂರಿಟಿ ಇದೆ, ಅಲ್ಲೇನಿರುತ್ತೆ ನಿಮಗೆ, ಈ ಲೋಕದಲ್ಲೇ ಕಾಣುತ್ತೆ. ಅದನ್ನ ದೇವರನ್ನು ನಂಬಿ, ದೇವರ ಭಕ್ತರನ್ನು ನಂಬಿ ಎಂದೂ ಕೂಡ ಕೆಡಕಾಗೋದೇ ಇಲ್ಲ ಅಂತ ವೈಭವದಿಂದ ಮೇನೆಯಲ್ಲಿ ಕಳಿಸ ಹೋಗ್ತಾ ಎಷ್ಟು ಕಷ್ಟಪಡೋಣ ಹೋಗಿತ್ತು. ಮೇಣೆಯಲ್ಲಿ ಪರಿವಾರ ಸಮೇತ ಬರ್ತಾ ಊರೂರಿಗೆ ಬರೋದೆ ಲೇಟ್ ಆಗೋದು. ಎಲ್ಲರೂ ಅವ್ರು ದಾರಿಯುದ್ದಕ್ಕೂ ಜನ ಸನ್ಮಾನ ಮಾಡೋರೇನೆ, ಅವ್ರ ಮಹಿಮೆ ಕೇಳಿಬಿಟ್ಟಿದ್ರಲ್ಲ. ಎಲ್ಲೋದು ಹಿರಿಯ ಅನುಗ್ರಹ ಮಾಡಿ, ಹಿರಿಯ ಅನುಗ್ರಹ ಮಾಡಿ. ಅಂತೂ ಎಷ್ಟೋ ವರ್ಷಗಟ್ಟಲೆ ಆಯ್ತು ಅಲ್ಲಿಂದ ಅವ್ರು ಅದ್ವಾನಿ ಬರ್ಬೇಕಾದ್ರೆ ವರ್ಷಗಟ್ಟಲೆ ಆಯ್ತು. ಅಷ್ಟು ಸಂಸಾರ ಹೆಚ್ಚಿಗೆ ಶಿಫ್ಟ್ ಆಗಿತ್ತು ಅದ್ವಾನಿ ಅಲ್ಲಿದ್ರಲ್ಲ. ಆಗ ನೋಡ್ತಾರೆ ಎಲ್ಲರಿಗೂ ವಿಷಯ ಗೊತ್ತಾಯ್ತು, ಎಂಥ ಇವ್ರದಂತೂ ಅವರ ತಾಯಿಗೆ, ಅವರ ಹೆಂಡತಿಗೆ, ತಮ್ಮಂದಿರಿಗೆ ಎಲ್ಲರಿಗೂ ಪದಾನಂದ, ಉಳಿದವರಿಗೂ ಪರಮಾಶ್ಚರ್ಯ. ದಾಸಪ್ಪ ವಿಜಯದಾಸರಾಗಿ ಬಂದಿದ್ದಾರೆ, ಎಷ್ಟು ಬದಲಾವಣೆ, ಇಂಥದ್ದನ್ನು ನಂಬಬೇಕಾಗತ್ತೆ. ಆಗ 33 ವರ್ಷ ಅವರಿಗಾಗಲೇ, 33 ವರ್ಷಕ್ಕೆ ಟೋಟಲ್ ಚೇಂಜ್. ಇವತ್ತು 33 ವರ್ಷ ಅಂದರೆ ಇನ್ನು ಆಲ್ಮೋಸ್ಟ್ ಲೈಫ್ ಸೆಟ್ಲ್ ಆದಾಗ, ಗುಡ್ ಆದರೆ ಗುಡ್ಡು, ಬ್ಯಾಡ್ ಆದರೆ ಬ್ಯಾಡ್, ಕತೆ ಮುಗಿತು ಅಂತ ಅರ್ಥ. ಆ ಕಾಲದಲ್ಲಿ ಕತೆ ಶುರುವಾಗುತ್ತೆ. ಅವರು 33 ವರ್ಷದಲ್ಲಿ ಅಂಕಿತ ಸಿಗ್ತೆ ಅವರಿಗೆ, 73 ವರ್ಷದವರಿಗೆ 40 ವರ್ಷ ಅವರ ಆಮೇಲೆ ಇದ್ದಿತ್ತು. 40 ವರ್ಷದಲ್ಲಿ ಎಂಥೆಂಥ ಸಾಧನೆ ಮಾಡ್ತಾರೆ ಲೆಕ್ಕ ಹಾಕಿ. 40 ವರ್ಷ ಅವರು ನಿಂತಲ್ಲಿ ನಿಲ್ಲಿಲ್ಲ, ಸುಮ್ಮನೆ ಕೂಡಲಿಲ್ಲ, ಬರೆದಿದ್ದು ದಿವಸಕ್ಕೆ 10 ದೇವ್ರನಾಮ ಬರೀತಿದ್ರೆ, ಅದು ಮಿನಿಮಮ್ ದಿವಸಕ್ಕೆ 10 ದೇವ್ರನಾಮ ಬರಲೇಬೇಕು. ಅವರು 10 ದೇವ್ರನಾಮ ಪ್ರಿಂಟ್ ಮಾಡ್ಸಕ್ ಬರೆದಿದ್ದು ನೋಟ್ ಪ್ರಿಂಟ್ ಮಾಡ್ಸಕ್ಕಾಗೋದಿಲ್ಲ, 10 ದೇವ್ರನಾಮ ಬರೆದ್ರಂತೆ. ಅದು ಒಂದು ಸಂಕಲ್ಪ, ಒಂದು ಪ್ರಶ್ನೆ. ಪುರಂದರದಾಸ ರೂಪದಲ್ಲೇ ಯಾತಕ್ಕೆ ಅನುಗ್ರಹ ಮಾಡಿದ ದೇವರು ಅಂತ ಕೇಳಿದರೆ, ಪುರಂದರದಾಸರು ಸಂಕಲ್ಪ ಮಾಡಿದರಂತೆ 500,000 ಕೃತಿಗಳನ್ನು ಬರೀತೇವೆ. ಜಸ್ಟ್ ಇಮ್ಯಾಜಿನ್, 500,000 ಕೃತಿಗಳನ್ನು, ಎಷ್ಟು ದೊಡ್ಡ ಸಂಕಲ್ಪ. 500,000 ಬರಿತೇವೆ ಅಂತ ಅಂದ್ಕೊಂಡು 4,75,000 ಬರೆದ್ರಂತೆ. 25,000 ಬಾಕಿ ಇತ್ತಂತೆ. ಕೆಲವು ಪ್ರತಿಗಳ ಪ್ರಕಾರ 4,25,000 ಬರೆದು 75,000 ಬಾಕಿ ಇತ್ತು. ಮತ್ತು 4,00,000 ಎಲ್ಲ ಪ್ರಕಾರ 4,00,000 ದಾಟಿ ಹೋಗಿತ್ತು, ಆ ಬಾಕಿ ಇತ್ತು. ಆ ಸಂಕಲ್ಪ ಹಾಗೆ ಉಳಿದಿತ್ತು. ಅದು ಪೂರ್ತಿ ಮಾಡಿಸೋಕ್ಕೋಸ್ಕರ ಇವರನ್ನು ಆರಿಸಿಕೊಂಡ್ರಂತೆ ವಿಜಯದಾಸರು. ಅದಕ್ಕೆ ಜ್ಞಾನ ಇಲ್ಲದವರಿಗೆ ಜ್ಞಾನ ಕೊಟ್ಟು ಬರೆಸ್ತಾರೆ. ಇದು ಬಹಳ ವಿಶೇಷ. ಇದು ಮಹಿಮೆ ಆಗೋದು ಅವಾಗ, ಎಲ್ಲ ಇದ್ರೆ ಮಹಿಮೆ ಆಗ್ತಿರಲಿಲ್ಲ. ಜೈತೀರ್ಥರು ಶಾಸ್ತ್ರ ಜ್ಞಾನ ಇಲ್ಲ, ಏ ಅವ್ರು ಬರೆದಿದ್ದಕ್ಕಿಂತ ಶಾಸ್ತ್ರ ಇಲ್ಲ ಆಗೋಗಿತ್ತು ಕೊನೆಗೆ. ಅವರು ಸುಧಾ ಅಂದ್ರೆ ಇವತ್ತು ಓದ್ದೆ ಹೋದ್ರೆ ಜೀವನನೇ ಅಲ್ಲ, ಇದು ಪವಾಡ ಆಯ್ತು. ಅಂದ್ರೆ ಯಾರು ಮೊದಲಿನಿಂದ ತಯಾರಾಗಿ ಬಂದಿದ್ರೆ ಆಶ್ಚರ್ಯ ಆಗ್ತಿರಲಿಲ್ಲ, ಸಡನ್ನ ಬರುತ್ತಲ್ಲ, ಅದೇನೋ ದೈವಿ ವರ್ಚಸ್ಸ ಅಲ್ಲಿ ಕಾಣುತ್ತೆ. ವಿಜಯರಾಯರಿಗೆ ಎರಡು ಧನನೂ ಬಂತು, ಜ್ಞಾನನೂ ಬಂತು. 8 ಕೃತಿಗಳನ್ನು ಬರಿತಾ ಹೋಗ್ತಾರೆ. ಪುರಂದರದಾಸರು 4,75,000 ಬರೆದ್ರೆ ಸಿಕ್ಕಿರೋದು ಎಷ್ಟು ಗೊತ್ತಾ? ಬರೀ 1,000, ಬರೀ 1,000. ಎಷ್ಟು ಕಳ್ಕೊಂಡಿರ್ಬೋದು ಲೆಕ್ಕ ಹಾಕಿ. ಇವತ್ತು ಪಿಕ್ ಪಾಕೆಟ್ ಆಗಿರುತ್ತೆ, ಎಷ್ಟೋ ಇದಿರುತ್ತೆ. 100 ರೂಪಾಯಿ 1 ರೂಪಾಯಿ ಉಳ್ಕೊಂಡಿದ್ರೆ ಎಲ್ಲ ಕಳ್ಕೊಂಡ ಅಂತಾನೆ ಇರುತ್ತೆ. 100 ರೂಪಾಯಿ 1 ರೂಪಾಯಿ ಉಳ್ಕೊಂಡ್ರೆ 4,75,000 1,000 ಉಳ್ಕೊಂಡ್ರೆ ಹೆಚ್ಚು ಕಡಿಮೆ ಎಲ್ಲ ಹೋಗಿದೆ ಅಂತ ಅರ್ಥ. ಆ 1,000ಕ್ಕೆ ಎಂತ ಹೆಸರಿದೆ ಅವರಿಗೆ? ಆ 1,000ಕ್ಕೆ ಪುರಂದರದಾಸರು ಅಂದ್ರೆ ಇವತ್ತು ಲೋಕಮಾನ್ಯ ದಾಸರು. ಅವ್ರ ಬಗ್ಗೆ ಕಾಮೆಂಟ್ ಯಾರು ಮಾಡಿರಲ್ಲ. ನಮ್ಮ ಇಬ್ಬರು ಆಶ್ಚರ್ಯ, ರಾಘವೇಂದ್ರ ಸ್ವಾಮಿಗಳು ಒಂದು ಆಶ್ಚರ್ಯ, ಪುರಂದರದಾಸರು ಒಂದು ಆಶ್ಚರ್ಯ. ಪುರಂದರದಾಸರ ಮಾತು ಅಂದ್ರೆ ಜಾತಿ ಪಂಥ ಮೀರಿ ಹಬ್ಬ, ದೊಡ್ಡವರು ತಕ್ಷಣ ಅಂದ್ಬಿಡ್ತಾರೆ. ರಾಯರ ಬಗ್ಗೆ ಹೇಳಿದ್ರೆ ಯಾರು ಗಲಾಟೆನೇ ಮಾಡೋದಿಲ್ಲ. ರಾಯ ಯತಿಗಳಾಗಿ ಅವರು, ಗೃಹಸ್ಥರಾಗಿ ಅವರು, ಅವ್ರ ಬಗ್ಗೆ ಅಂದ್ರೆ ತಮಾಷೆ ಅಂದ್ರೆ ಎಷ್ಟೋ ದಿನ ಅಂತವ್ರು ಇದ್ದಾರೆ, ಎಲ್ಲರಿಗೂ ಪರಿಚಯ ಆಗೋದಿಲ್ಲ. ಪುರಂದರದಾಸ ಎಲ್ಲರೂ ರೀಚ್ ಆದರು, ರಾಯರು ಎಲ್ಲರೂ ರೀಚ್ ಆದರು. ತಮ್ಮ ಕೃತಿಗಳ ಮೂಲಕ ಅವರು ರೀಚ್ ಆದರು, ತಮ್ಮ ತಪಶಕ್ತಿ ಬದಲಾದ್ರೆ ರಾಯರು ರೀಚ್ ಆದರು. ಅವ್ರು ಯಾರು ಆಕ್ಷೇಪಣೆ ಮಾಡೋದಿಲ್ಲ ಪುರಂದರದಾಸರ ಬಗ್ಗೆ. ಅವ್ರು ಹಾಡು ಹೇಳಿ ಯಾಕೆ ಹೇಳಿದ್ ಯಾರೋ ಕೇಳೋದಿಲ್ಲ. ಅಷ್ಟರ ಮಟ್ಟಿಗೆ ವರ್ಚಸ್ಸನ್ನು ಬೆಳೆಸಿಕೊಂಡ್ರು ಅಂದ್ರೆ ಇರೋ ಇಷ್ಟರಲ್ಲೇ ಇಷ್ಟು ಉಳ್ಕೊಂಡಿತ್ತಲ್ಲ, ಇನ್ನು ಎಲ್ಲ ಸಿಕ್ಕಿದ್ರೆ ಏನಾಗಬಹುದು ಅಂತ ಯೋಚನೆ ಮಾಡಿ ನೋಡೋಣ. ಎಲ್ಲ ಎಷ್ಟು ಕಳ್ಕೊಂಡಿದೆ ಅಂತ ಅರ್ಥ ಮಾಡಿಕೊಂಡ್ರೆ ಅರ್ಥ ಮಾಡ್ಕೋಬೇಕು. ಜಗತ್ತಿನಲ್ಲಿ ಎಂಥ ರಾಜ್ಯ ಹೋದರೆ ಮತ್ತೆ ಕಟ್ಟಬಹುದು, ಮನೆ ಹೋದರೆ ಮತ್ತೆ ಕಟ್ಟಬಹುದು, ಏನಾದರೂ ಮತ್ತೆ ಮಾಡುವ ಕೆಲಸಕ್ಕೆ ಇನ್ನೂ ಚೆನ್ನಾಗಿ ಮಾಡಬಹುದು ಮೊದಲಿಗಿಂತ. ಆದರೆ ಗ್ರಂಥಗಳು ಹೋದರೆ ಮಾತ್ರ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರು. ಒನ್ಸ್ ಫಾರ್ ಆಲ್ ಗಾನ್. ಮನುಷ್ಯ ಏನ್ ಬೇಕಾದ್ರೂ ಡಿಗ್ರಿ ಕೊಡಕ್ಕೆ ಬರುತ್ತಾ? ಸಾಧ್ಯ ಇಲ್ಲ. ಹಣಕಾಸು ಕೊಡಬಹುದು, ಡಿಗ್ರಿ ಕೊಡಬೇಕಾದ್ರೆ ಎಷ್ಟು ಕಷ್ಟಪಟ್ಟು ತಗೋಬೇಕು ಹೊರತಾಗಲ್ಲ, ಕೊಡೋದಲ್ಲ ಅದು. ನಮಗದು ಗೊತ್ತಿಲ್ಲ, ಇನ್ನೂ ಕೂಡ ಜ್ಞಾನ ಕಾರ್ಯದ ಮಹತ್ವ ಗೊತ್ತಿಲ್ಲ, ಅದರ ಫಲಿತಾಂಶ. ಮತ್ತು ವಿಜಯದಾಸರು ಲೋಕಮಾನ್ಯರಾಗಿದ್ದನ್ನು ಅರ್ಥ ಮಾಡಿಕೊಂಡ್ರೆ 33 ವರ್ಷಕ್ಕಂಥ ಬದಲಾವಣೆ, ಅವ್ರ ಗ್ರಂಥ ಅಷ್ಟು ಕಳ್ಕೊಂಡಿದ್ದೇವೆ, ಇವರು ಎಷ್ಟು ಬರೆದ್ರು ಲೆಕ್ಕ ಹಾಕಿ, ಇವರು ಅಷ್ಟು ಬರೆದ್ರೆ ಅದರಲ್ಲಿ ಉಳಿದಿರೋದು ಎಷ್ಟು ಗೊತ್ತಾ ಇವ್ರದ್ದು, ಇವ್ರದ್ದು 1-2 ಸಾವಿರ ಅಷ್ಟೇ. ಇವರು 25,000 ಬರೆದ ವಿಜಯದಾಸರು ನಮಗೆ ಸಿಕ್ಕಿರೋದು ಎಷ್ಟು ಗೊತ್ತಾ, ಬರೀ 1-2 ಸಾವಿರ. ಅದರಲ್ಲಿ ಅಧಿಕೃತ ಹೇಳೋದು ಇನ್ನೂ ಕಷ್ಟನೇ, ಅದರಲ್ಲಿ ಸರಿಯಾಗಿ ಸಿಗೋದಾದ್ರೆ ಇವ್ರದ್ದು 1,000ಕ್ಕೆ ಬರುತ್ತೆ ಹೆಚ್ಚು ಕಡಿಮೆ. ಉದಾಹರಣೆ, 550 ಹಾಡುಗಳು, 520 ಸುಳಾದಿಗಳು, 80 ಉಗಾಫುಗಳು ಅಷ್ಟೇ. ಸೊ 2,000 ಕೂಡ ಆಗಲಿಲ್ಲ, ಕನ್ಫ್ಯೂಸ್ ಇವತ್ತು ಚಿಲ್ಲರೆ 1,000 ಆದಾಗಾಯ್ತು. ಎಷ್ಟು ಕಳ್ಕೊಂಡಿದ್ದೇವೆ ಲೆಕ್ಕ ಹಾಕಿ, ಎಂಥ ಆಸ್ತಿ ಕಳ್ಕೊಂಡಿದ್ದು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅವರು ಲೆಕ್ಕ ಹಾಕಿದಾಗ ಅವ್ರದ್ದು ಹೋಯ್ತು, ಇವ್ರದ್ದು ಹೋಯ್ತು. ಅವ್ರದ್ದು ಹೋಗ್ಲಿಕ್ಕೆ ಒಂದು ಕಾರಣ ಕೊಡ್ತಾರೆ ಕೊನೆ ಪಕ್ಷ. ಏನು ಕಾರಣ ಅಂದ್ರೆ, ವಿಜಯನಗರದ ಯುದ್ಧ ನಡೆದೋಯ್ತು, ಯುದ್ಧದ ಎಲ್ಲ ಅಸ್ತವ್ಯಸ್ತವಾಗೋಯ್ತು, ಕಳೆದೋಯ್ತು, ಆಯ್ತು. ಇವರದೇ ಯುದ್ಧ ಏನಾಗೇ ಇಲ್ಲ, ನಮ್ಮದೇ ಯುದ್ಧ, ಮಠಗಳ ಯುದ್ಧದಲ್ಲಿ ಹೋಗಿರ್ಬೇಕಷ್ಟೇ ಹೊರತು ಇನ್ನೇನಾಗ ಸಂಭವ ಇಲ್ಲ. ಅದು ಎಷ್ಟನ್ಯಾ ಈ ಗಲಾಟೆಯಲ್ಲಿ ಹೇಳಿ, ತಂದೆ ತಾಯಿದ್ರೆ ಕೂಸು ಬಡವಾಯ್ತು ಅಂತಾರಲ್ಲ, ಹಾಗಾಗಿಬಿಟ್ಟಿದೆ. ಎಂಥ ಒಂದು ಅವಾಂತರ, ಸ್ವಲ್ಪ ಯೋಚನೆ ಮಾಡಬಹುದು. ಸಂಸ್ಕೃತದಲ್ಲಿ ಅಷ್ಟು ಗ್ರಂಥ ಕಳ್ಕೊಂಡಿಲ್ಲ ಅಂತ ಹೇಳ್ಬೇಕು ಆ ಲೆಕ್ಕದೊಳಗೆ. ಸಂಸ್ಕೃತದಲ್ಲಿ ಅಷ್ಟು ಗ್ರಂಥ ಹೋಗಿಲ್ಲ, ಮೊದಲು ಸಾಕಷ್ಟು ಹೋಗಿದೆ, ಬಂಗಲಾಮಾಣ ಗ್ರಂಥಗಳು ಹೋಗಿದೆ. ಈ 800 ವರ್ಷದಲ್ಲಿ ಸಂಸ್ಕೃತ ಗ್ರಂಥ ಹೋಗಿದ್ದಕ್ಕಿಂತ ಕನ್ನಡ ಹೋಗಿರೋದು ಜಾಸ್ತಿ. ತಮಾಷೆ, ಯಾವುದಕ್ಕೆ ಗೊತ್ತ, ಸಂಸ್ಕೃತ ಅರ್ಥ ಆಗೋದಿಲ್ಲ ಅಂತ ಹೋಯ್ತು, ಇದು ಅರ್ಥವಾಗುತ್ತೆ ಅಂತ ಹೋಯ್ತು ಅಷ್ಟೇ. ಹೇಗೋ ಅರ್ಥ ಆಗುತ್ತಲ್ಲ, ಓದ್ರ ಹೋಗ್ಲಿ ಅಂತ ತಿಳ್ಕೊಂಡು ಜನ ಬಿಟ್ಟಿರ್ಬೇಕು, ಆ ರೀತಿ ಮಾಡಿರ್ತಾರೆ. ಆದರೆ ಅರ್ಥ ಆದ್ರೆ ಮಾತ್ರಕ್ಕೆ ಅಲ್ಲ, ಎಷ್ಟು ಸಾರ್ಥಕವಾದ ಮಾತು, ಬಹಳ ಸುಲಭ, ಎಷ್ಟು ಅರ್ಥ ಇರ್ತದೆ. ಏನಾದರೇನು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ, ಒಂದು ಹಾಡವ್ರದ್ದು ಎಷ್ಟು ಸುಲಭ ಮಾತು, ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆ ಸಾಧನೆಗೆ ಹೊಸ ಮಾರ್ಗ ತೀರಿಸ್ತದೆ. ನೋಡಿ, ಏನ್ ಮಾಡಿದ್ರು ಅಷ್ಟೇ, ಪಾಸ್ ಆಗೋದಿಲ್ಲ ಅವ್ರು ಎಲ್ಲ ವೇಸ್ಟ್ ಅಂದ್ಬಿಟ್ರೆ ಹೇಗೆ ಮಾತ ಹಾಕಿ, ಜ್ಞಾನ ಇಲ್ಲದವ್ರು ಏನು ಪ್ರಯೋಜನ ಇಲ್ಲ. ಈ ಒಂದು ಮಾತು ನಮಗೆ ಮುಂದೆ ಏನು ಬೇಕಾಗಿ ಅಷ್ಟೇ ಸಾಕು ನಮಗೆ. ಇಂಥ ಮಾತಾಡ್ಬೇಕಾದ್ರೆ ಎಲ್ಲರಿಗೂ ಸಾಧ್ಯ ಇಲ್ಲ, ತಿಳಿದವರಿಗೆ ಮಾತ್ರ ಸಾಧ್ಯ ಅಂತ ಎಷ್ಟು ಹಾಡು ಕಳ್ಕೊಂಡಿದ್ದೇವೋ ಲೆಕ್ಕನೇ ಇಲ್ಲ. ಅಂದ್ರೆ ಇದಕ್ಕೆ ಕಾರಣ ಏನು ಗೊತ್ತಾ, ಸಂಸ್ಕೃತದವರು ಕನ್ನಡ ಅಂತ ಅವಜ್ಞೆ ತೋರಿಸಿದ್ರು. ಕನ್ನಡದವರಿಗೆ ಸಹಜವಾಗಿ ಅವ್ರ ಬೆಲೆ ಗೊತ್ತಾಗದೆ ಹೋಯ್ತು. ಕಾರಣ, ಬರೀ ಕನ್ನಡ ಅಂತ ತಿಳ್ಕೊಂಡು ಬೆಲೆ ಗೊತ್ತಾಗಿದ್ರೆ ಏನ್ ಬೇಕಾದ್ರೆ ಉಳಿಸ್ಕೋಬೇಕಾಗಿತ್ತು. ಅದು ಶಾಸ್ತ್ರ, ಅದು ನೆನ್ಪಿಟ್ಕೊಳ್ಳಿ. ಸಂಸ್ಕೃತನ ಕನ್ನಡ ಅನ್ನೋಕ್ಕಿಂತ ಮೂಲಭೂತ ಮೆಡಿಕಲ್ ಪುಸ್ತಕ ಕನ್ನಡದಲ್ಲಿ ಬರೆದ್ರೆ ಅದು ಕನ್ನಡ ಆಗ್ತದೆ. ಏನು ಮೆಡಿಕಲ್ ಬುಕ್ಕೇನೆ, ಕನ್ನಡದಲ್ಲಿ ಬರೆದಷ್ಟು ಯಾವ ಭಾಷೆಯಲ್ಲಿ ಬರೆದ್ರು ಮೆಡಿಕಲ್ ಮೆಡಿಕಲ್ಲೇ, ಇಂಜಿನಿಯರಿಂಗ್ ಇಂಜಿನಿಯರಿಂಗ್, ಶಾಸ್ತ್ರ ಶಾಸ್ತ್ರನೇ. ಅದನ್ನ ಅರ್ಥ ಮಾಡಿಕೊಳ್ಳದೆ ಬಿಟ್ಟಿದ್ದೆ ಕಾತ ಅನಾಹುತ ಇದೆ. ಇಷ್ಟಾದರೂ ಉಳಿಸಿದ್ದು ಹೆಂಗಸ್ರೆ ಹಾಡಿ ಹಾಡಿ ಉಳಿಸಿದ್ರು. ಅವರಿಗೆ ಬಹಳಷ್ಟು ಹಿಂದಿನ ಹೆಂಗಸ್ರಿಗೆ ಓದು ಬರ ಬರ್ತಿರಲಿಲ್ಲ, ಬರೀ ಕೇಳಿ ಕಲಿತು. ವೇದ ಹೇಗೆ ಗಂಡಸರು ಕಲಿತಿದ್ರು, ಹೆಂಗಸರು ದಾಸರ ಹಾಡು ಕಲಿತಿದ್ರು. ಹಾಗೆ ಬಾಯಿಂದ ಬಾಯಿ ಬರಬೇಕಷ್ಟೇನೆ, ಬರ್ಕೊಳ್ಳೋ ಅಭ್ಯಾಸನೇ ಇಲ್ಲ. ಹೀಗಾಗಿ ಅವ್ರು ಹೋದ್ರೆ ಹೋಗೇ ಬಿಡ್ತಿತ್ತು. ಇವತ್ತು ಎಷ್ಟೋ ಜನಕ್ಕೆ ಅವ್ರು ಹಾಡು ಬರೀತಾರೆ, ಅವ್ರು ಹೇಳೋ ಹಾಡು ಎಲ್ಲೂ ಸಿಗೋದೇ ಇಲ್ಲ. ಆದರೆ ಬರ್ಕೊಳ್ಳೋದು ಯಾರಿಗೂ ಇದಿಲ್ಲ. ಬರ್ಕೊಂಡು ಅದನ್ನು ಮಾಡಿದರೆ ಖಂಡಿತ ಎಷ್ಟೋ ಉಳಿಸ್ಬೋದು. ಇವತ್ತು ತುಂಬ ಪ್ರಯತ್ನ ಪಟ್ಟರೆ ಇನ್ನೊಂದು 1,000 ಸಿಗುತ್ತೆ ಕೊನೆ ಪಕ್ಷ. ಲಕ್ಷಗಿಷ್ಟ ಸಿಗುತ್ತೆ, 1,000 ಸಿಗುತ್ತೆ. ಆದರೆ ಸರಿಯಾದ ಪ್ರಯತ್ನ ನಡೆಯೋದಿಲ್ಲ, ಆದ್ದರಿಂದ ತುಂಬ ಜನ ಕಳ್ಕೊಂಡ್ಬಿಡ್ತಾರೆ. ಎಷ್ಟೋ ಜನ ಹಳಬರಿದ್ದಾರೆ, ಎಲ್ಲ ಬರ್ಕೊಂಡಿದ್ದು ಸಿಗುತ್ತೆ. ನಮ್ಮ ಜನಕ್ಕೊಂದು ಇವರಿಗೆ ಹುಡುಕಿ ಇವರಿಗೆ ಗೊತ್ತಿಲ್ಲ, ಕೊಟ್ಟು ಅವರಿಗೆ ಗೊತ್ತಿಲ್ಲ. ಕೆಟ್ಟ ಜನ ಇಟ್ಕೊಂಡಿರ್ತಾರೋ, ಏನು ಮಾಡಿದ್ರು ಕೊಡೋದಿಲ್ಲ, ಅನೌನ್ಸ್ ಮಾಡಿಬಿಡ್ತಾರೆ. ನಾವು ದೊಡ್ಡವ್ರು ಹೇಳಿ ಮಾಡಿದ್ದಾರೆ, ಬರೋ ಕೊಡೋದಿಲ್ಲ. ಈಗ ಬರಲಿಕ್ಕೆ ಬರೋದಿಲ್ಲ, ಹಾಳಾಗಿ ಹೋಗ್ಲಿ, ಬರೆದ್ರೆ ಕೊಡೋದಕ್ಕೆ ಬರೋದಿಲ್ಲ ಅವ್ರ ಕೈಲೇ. ನೀವು ಬರೆದೇನೋ ಕೆಡ್ತಾ ಇಲ್ಲ, ಹಿಂದಿನವ್ರು ಬರೆದಿದ್ದು ಕೊಡಿ ಅಂದ್ರೆ ಕೊಡೋದಿಲ್ಲ ಎಷ್ಟೋ ಜನಗಳು, ಹಾಳು ಮಾಡ್ಕೊಂಡ್ಬಿಡ್ತಾರೆ. ಹಾಗೇನೆ ಕೆಲವರು ಇನ್ನೂ ಆಶ್ಚರ್ಯ, ನಮ್ಗೆ ಹೇಳಿದ್ದಾರೆ ಕೊಡಬೇಡಿ ಅಂತ ಹೇಳಿದ್ದಾರೆ. ಎಷ್ಟು ಮೂರ್ಖತನ, ಅಡಿಗೆ ಮಾಡ್ಬಿಟ್ಟು ಬಡಿಸ್ಬೇಡಿ ಅಂತ ಬಡಿಸ್ಬೇಡಿ ಅಂತ ಹೇಳಿದ್ದಾರೆ ಅಂದಾಗ ಆಗುತ್ತೆ ಅಷ್ಟೇ. ಅಡಿಗೆ ಮಾಡೋ ಉದ್ದೇಶ ಬಡಿಸ್ಲಿಕ್ಕೆ ಹೊರತು ಕೂಡಿಲ್ಲ ಯಾರು ಮಾಡೋದೇ, ಧಾನ್ಯ ಬೇಕಾದ್ರೆ ಕೂಡಿದ್ರೆ ಅನ್ನ ಯಾರು ಕೂಡಿಡ್ತಾರ? ಬಡಿಸೋದು ಹೇಗೆ, ಅಡಿಗೆ ಮಾಡೋದು ಬಡಿಸ್ಲಕ್ಕೋ, ಗ್ರಂಥ ಬರೆಯೋದು ಓದ್ಲಿಕ್ಕೆ, ಅದು ಬಹಳ ಜನ ಗೊತ್ತಿಲ್ಲ. ಬಹಳ ಮಡಿ ಅಂತ ಕಟ್ಟಿಟ್ಕೊಂಡ್ಬಿಟ್ಟಿರ್ತಾರೆ, ಒಂದಿಷ್ಟು ಬಿಚ್ಚದಾಗ ಗೆದ್ಲಿರ್ತದೆ, ಮಡಿಗಿಡಿ ಇರೋದಿಲ್ಲ ಅದರೊಳಗೆ, ಬರೀ ಗೆದ್ಲಿರ್ತಾವೆ ಅಷ್ಟೇ. ಎಷ್ಟೋ ಗ್ರಂಥ ಹಾಗಾಗಿದೆ. ಹಿಂದೆ ಹೇಳಿದ್ದೆ ನಾನು ಒಂದ್ಸರ್ತೆ, ಬಹಳ ಹಿಂದೆ ಸುಮಾರು 1984-86 ನೊಳಗೆ ನಾನು ಹೋಗಿದ್ದು, ಇನ್ನೂ ಹಿಂದೆ ಸುಮಾರು 68 ನೊಳಗೆ ಚಿಕ್ಕೋಡಿಯಲ್ಲಿ ಒಬ್ಬರು ಮನೆ ತುಂಬ, ಇದಕ್ಕಿಂತ ದೊಡ್ಡದು ಮನೆ ಇದೆ, ಹಳೆ ಕಾಲದ ಮನೆಗಳು, ಮನೆ ತುಂಬ ಪುಸ್ತಕ, ತಾಳೆಗರಿಗಳವರು ರಾಶಿ ರಾಶಿ. ಅವ್ರು ಹೇಳಿ ತೋರಿಸ್ತೀನಿ, ಕೊಡೋದಿಲ್ಲ ಅಂತ ಹೇಳಿಬಿಟ್ಟು. ಬಗ್ಗೆ ನೋಡಿದರೆ ದೊಡ್ಡ ನಿಧಿ ಇದ್ದಾಗಿದೆ, ಏನು ಮಾಡಿದ್ರು ಕೊಡೋದಿಲ್ಲ, ಯಾವ ಸ್ವಾಮಿ ಕೇಳಿದ್ರು ಕೊಟ್ಟಿಲ್ಲ, ನಿಮಗೂ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು. ಯಾರಿಗೂ ಕೊಡ, ಅದೇ ದೊಡ್ಡ ಆಸ್ತಿ ಅವ್ರಿಗೆ, ಕೊಡದೇ ಇರೋದೇ ಆಸ್ತಿ. ಆಯಿತು, ಎಷ್ಟು ಏನು ಪ್ರಯತ್ನ ಮಾಡಿದ್ರು ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ ಅಂದ್ರು. ಬಂದಾಯಿತು ಸುಮಾರು 20 ವರ್ಷ ಬಿಟ್ಟ ಮೇಲೆ, ಅದು ಸುಮಾರು ಇದರೊಳಗೆ ಫೋನ್ 94 ಫೋನ್ ಮಾಡಿದ್ರು, 93 ಒಳಗೆ, ಇಲ್ಲ ಕೊಡ್ತೀನಿ ತಗೊಂಡೋಗಿ ಅಂತ ಹೇಳಿದ್ರು. ಆಗ 20 ವರ್ಷ ಬಿಟ್ಟ ಮೇಲೆ ಆಯಿತು ಅಂತ ಹೇಳಿ ಹೋದೆ. ಇಲ್ಲಿಂದ ತಿನ್ಮಾಡಿ ವೆಹಿಕಲ್ ಮಾಡ್ಕೊಂಡು ಹೋದೆ ಇಲ್ಲಿ, ಪ್ರೋಷ್ಪತಿ ಮಂಗಳಾಯಿತು, ಒಂದು ಪ್ರಿಪೋನ್ ಮಾಡಿಕೊಂಡು ಅವತ್ತು ರಾತ್ರಿ ಹೊರಟ್ರೆ ಅಲ್ಲಿ ಹೋಗಿ ನೋಡಿದರೆ, ತಗೊಂಡು ಬೇಕಾದ ತೆಗೆದು ನೋಡಿದರೆ ನಂಬ್ತಿರೋಗ್ಬಿಡ್ತಾರೆ, ಬರೀ ಹುಳುಗಳ ರಾಶಿ ಅಷ್ಟೇ, ಏನೇನು ಇರಲಿಲ್ಲ, ಬರೀ ಗೆದ್ದಲು ಇದು ಬರೀ ಪುಡಿ, ಏನು ಎಲ್ಲ ನಾಶ. ಆವಾಗ ಅವಾಗ ಕೊಳಗಳಷ್ಟೇ ಅಷ್ಟರೊಳಗೆ ಒಂದು ಸಿಕ್ತು, ಅದು ಅಪೂರ್ವ, ಮತ್ತೆ ಒಂದೇ ಒಂದು ಪುಸ್ತಕ ಸಿಕ್ತು, ಅಪೂರ್ವ ಹುಡುಗದೆಲ್ಲ ನಾಶ ಆಗೋಗಿತ್ತು. ಎಷ್ಟು ಪಾಪಿಗಳಿರ್ಬೇಕು ಲೆಕ್ಕ ಆಯ್ತು. ಇವತ್ತು ಸರಸ್ವತಿ ದ್ರೋಹ ಮಾಡಿದಾಗಾಯ್ತೋ ಇಲ್ಲ, ಇವತ್ತಿನ ದಿವಸ ಒಂದು ಮನೆಯಲ್ಲಿ ಅಷ್ಟೋರಿ, ಎಷ್ಟು ಮನೆಯಲ್ಲಿ ಹಾಗೆ ಹೋಗಿರ್ಬೇಕು, ಅಂತ ಮನೆಗಳು ಎಷ್ಟೋ ಲೆಕ್ಕನೇ ಇಲ್ಲ. ಇದರ್ಥ ಮಾಡಿಕೊಂಡು ಮನೆಯಲ್ಲಿ ಗ್ರಂಥಗಳಿದ್ರೆ ಮೊದಲು ಅದು ವ್ಯವಸ್ಥೆ ಮಾಡದೆ ಹೋದರೆ ಏನೋ ಅಷ್ಟು ಬಗ್ಗೆ ಮುರುಕರು ಸ್ಕೂಟ್ರು ಅದು ತಳ್ಳಿದ್ರು ಸ್ಟಾರ್ಟ್ ಆಗಲ್ಲ, ಅದ್ರ ಬಗ್ಗೆ ವ್ಯವಸ್ಥೆ ಮಾಡಿದ್ದು ಮಾಡಿದ್ದು ಯಾರಿಗಾರು ಕೊಡಬೇಕಲ್ಲ ಅಂತ ಯೋಚನೆ ಮಾಡುತ್ತೆ, ಇದನ್ನು ಯಾರಿಗೂ ಕೊಡಬಾರದಲ್ಲ ಅಂತ ಯೋಚನೆ ಮಾಡುತ್ತೆ. ಅಂದರೆ ಗ್ರಂಥಗಳ ಒಂದು ಅಕ್ಷರ ಉಳಿಸಿದ್ರೆ ಅಷ್ಟು ಪುಣ್ಯ ಬರುತ್ತೆ, ಒಂದು ಅಕ್ಷರ ಉಳಿಸಿದ್ರೆ ಸಾಕು ನಮ್ಮ ಜೀವನ. ಒಂದು ಅಕ್ಷರಕ್ಕೆ ಕೋಟಿಗಟ್ಟೆ ಬೆಲೆ ಅಂತ ಹೇಳ್ತಾರೆ ವೇದಗಳಲ್ಲಿ ಹೇಳ್ತಾರೆ. ಒಂದೊಂದು ಅಕ್ಷರ ಸೇವ್ ಮಾಡೋ ಸ್ವರ್ಗ ಗ್ಯಾರಂಟಿ ಅಂತ ಹೇಳ್ತಾರೆ. ಒಂದು ಅಕ್ಷರ ಸೇವ್ ಮಾಡೋ ದೊಡ್ಡ ಜ್ಞಾನಿಗಳ ಮಹಿಮೆ ಅಂದರೆ ಅಷ್ಟು ದೊಡ್ಡದಿರ್ತದೆ. ಅದನ್ನು ಅರ್ಥ ಮಾಡ್ಕೋಬೇಕು. ವಿಜಯರಾಯರು ಅಷ್ಟು ಬರೆದ್ರು, ಇನ್ನೂ ಅನೇಕರಿಗೆ ಗೊತ್ತಿಲ್ಲ. ಅವ್ರು ಬರೀ 25,000-70,000 ಬರೆದಿದ್ದಲ್ಲ, ಅಷ್ಟು ಬರೆದಿದ್ದು ಯಾತಕ್ಕೆ ಅಂದರೆ ಪುರಂದರಾಸ ಸಂಕಲ್ಪ ಪೂರ್ತಿ ಮಾಡಲಿಕ್ಕೆ ಅಂತ ಬರೆದ್ರು. ತಮ್ಮ ಕೃತಿಗಳು ಮತ್ತೆ ಅಡಿಷನಲ್ ಎಷ್ಟು ಬರೆದ್ರು ಅದು ಗೊತ್ತಿಲ್ಲ. ಎಲ್ಲ ಸೇರಿ 1,000 ಉಳ್ಕೊಂಡಿದ್ರೆ ಎಷ್ಟು ಕಳ್ಕೊಂಡಿರಬಹುದು, ಇದೆಲ್ಲ ಯೋಚನೆ ಮಾಡಬೇಕು. ಅವರ ಕೃತಿಗಳು ಅಂದರೆ ಬಹಳ ಅರ್ಥಗರ್ಭಿತವಾದ ಕೃತಿಗಳು. ಕೀರ್ತನೆಯೇ ಬರಲಿ, ಉಗಾಹೋಗನೇ ಬರಲಿ, ಸುಳಾದಿನೇ ಬರಲಿ, ಅವ್ರ ಮೂರು ಉತ್ತಮ ಪ್ರಕಾರಗಳು. ದಾಸ್ತಾಯಿತಲ್ಲಿ ಎಲ್ಲ ಇದ್ರೂ ಅತಿ ಹೆಚ್ಚು ಅಂದ್ರೆ ಮೂರು. ಹೆಚ್ಚು ಜನ ಬರೆದ ಕೀರ್ತನೆಗಳೇನೆ. ಆದರೆ ವಿಜಯದಾಸರು ಹೆಚ್ಚು ಕೃತಿ ಸಿಕ್ಕಿರೋದು ವಿಜಯದಾಸರು, ಹೆಚ್ಚು ಸುಳಾದಿ ಬರೆದಿದ್ದು ಪುರಂದರದಾಸರು, ಹೆಚ್ಚು ಸಿಕ್ಕಿರೋದು ವಿಜಯದಾಸರು. 520 ಸುಳಾದಿಗಳು ಸಿಕ್ಕಿದೆ ಅಂದರೆ ಅದು ಸುಳಾದಿಗಳು ಅಂದರೆ ಸಾಮಾನ್ಯ ಅಲ್ಲ, ಒಂದು 7 ತಾಳಗಳು ಸಾಮಾನ್ಯವಾಗಿ ಆವರೇಜ್ ಲೆಕ್ಕದ 7 ತಾಳ ಇರುತ್ತೆ. 7 ತಾಳದಲ್ಲಿ ರಿಸರ್ಚ್ ಇದ್ದಾಗ, ಸಂಶೋಧನಾ ಪ್ರಬಂಧ ಇದ್ದಾಗ ದುರ್ಗಾ ಸುಳಾದಿ, ದುರ್ಗಾದೇವಿ ಎಲ್ಲ ವಿಷಯ ಹಿಡಿಬಿಡ್ತಾರೆ ಅಷ್ಟೊಳಗೆ. ಧನ್ವಂತರಿ ಸುಳಾದಿ ಅಷ್ಟೊಳಗೆ ಧನ್ವಂತರಿ ಬಗ್ಗೆ ಸಮಗ್ರ ಪರಿಚಯ, ಕಪಿಲ ಸುಳಾದಿ ಇದೆಲ್ಲ ವಿಜಯದ ಸುಳಾದಿಗಳು. ಕಪಿಲ ಸುಳಾದಿ, ಧನ್ವಂತರಿ, ದುರ್ಗಾ ಸುಳಾದಿ ಎಲ್ಲ ಒಂದು ಮಾತಿನಲ್ಲಿ. ಹನುಮಂತೇವ್ರ ಮೇಲೆ ಸುಳಾದಿ, ಕೋತಿಯಾದರೂ ಬಿಡೆಯನ್ನು ಶುರು ಮಾಡ್ತಾರೆ ಹನುಮಂತನ ಕೋತಿಯಾದರೂ ಬಿಡೆಯನ್ನು 3 ಅವತಾರ ವರ್ಣನೆ ಮಾಡ್ತಾ ಅವರು ಮಹಿಮೆ ಹೇಳ್ತಾರೆ. ಪಾದ ಪ್ರಾಣದೇವರ ಹಸ್ತ ಮಹಿಮಾ ಸುಳಾದಿ, ಪಾದ ಮಹಿಮಾ ಸುಳಾದಿ, ಗುರುಭಕ್ತಿ ಸುಳಾದಿ, ಹಬ್ಬಗಳ ಸುಳಾದಿ, ತೀರ್ಥಕ್ಷೇತ್ರ ಸುಳಾದಿ ಅಂತೂ ಲೆಕ್ಕನೇ ಇಲ್ಲ. ಎಷ್ಟು ತೀರ್ಥಕ್ಷೇತ್ರ ಬರೆದಿದ್ದಾರೆ ಇವತ್ತು ಹರಿದತ್ತು ವಿಜಯದಾಸರು ಅಂದರೆ ಸಂಸ್ಕೃತದಲ್ಲಿ ವಾದಿರಾದ್ರ ಸ್ವಾಮಿಗಳ ತೀರ್ಥ ಪ್ರಬಂಧ, ಕನ್ನಡದಲ್ಲಿ ವಿಜಯದಾಸರ ಈ ತೀರ್ಥಕ್ಷೇತ್ರ ಮಹಿಮಾ ಸುಳಾದಿಗಳು, ಎರಡು ಲೆಕ್ಕ ಹಾಕಿದರೆ ತೀರಾ ಅಪೂರ್ವ. ಅಷ್ಟು ಕೆಲಸ ಇಡೀ ಕನ್ನಡ ಸಾಹಿತ್ಯದಲ್ಲೇ ಯಾರು ಅಷ್ಟು ತೀರ್ಥಕ್ಷೇತ್ರ ಬಗ್ಗೆ ಬರೆದಿಲ್ಲ. ವಿಜಯದಾಸರು ಒಬ್ಬರೇ ಬರೆದಿರೋದು, ಜನಕ್ಕೆ ಗೊತ್ತೇ ಇಲ್ಲ ಮಹಿಮೆ. ಅದೆಲ್ಲ ಬರೆದಿದ್ದಾರೆ ಎಂಬುದು ಎಷ್ಟು ಮುಖ್ಯನೋ ಅದು ನಮಗೆ ಇವತ್ತು ಘಟಿಕಾಚಲಕ್ಕೆ ಹೋಗ್ತೀವಿ ಅಂತ ತಿಳ್ಕೊಳ. ಮಹಿಮೆ ಏನು, ಯಾವ ಗ್ರಂಥಲ್ಲೂ ಸಿಗೋದಿಲ್ಲ. ವಿಜಯರಾಜ ಸುಳಾದಿಗಳು ಒಂದೇ ಸಿಗೋದು, ಅವ್ರೇನು ಕೃತಿ ಬೇರೆ ಅದ್ರಲ್ಲಿ ಒಂದೇನೆ. ಇಲ್ಲಿ ಬ್ಯಾಕ್ಗ್ರೌಂಡ್ ಎಲ್ಲ ಹೇಳ್ತಾರೆ ಎಷ್ಟು 30 ವರ್ಷ ಏನು ಓದಿಲ್ಲ ನೆನ್ಪಿಟ್ಕೊಳ್ಳಿ, ಏನು ಓದಿಲ್ಲ ಅವ್ರು ಬರೆದಿದ್ದು ಎಲ್ಲೂ ಸಿಗೋದಿಲ್ಲ. ಅಂದ್ರೆ ಎಂಥ ಜ್ಞಾನ ದೇವರು ಕೊಟ್ಟ ಅವರಿಗೆ, ಅನುಗ್ರಹದ ಜ್ಞಾನ ಬೇರೆ, ಓದಿ ಬರೋ ಜ್ಞಾನ ಬೇರೆ. ಓದಿ ಬರೋ ಜ್ಞಾನಕ್ಕೆ ಲಿಮಿಟೇಷನ್ ಇರ್ತದೆ, ಅನುಗ್ರಹದ ಜ್ಞಾನಕ್ಕೆ ಲಿಮಿಟೇಷನ್ ಇರೋದಿಲ್ಲ. ಓದಿ ಔಷಧಿ ಕೊಡ್ತಾನೆ, ವಾಸಿ ಆಗೋದಿಲ್ಲ. ಯಾರೋ ಹಳ್ಳಿಯವ್ರು ಕೊಡ್ತಾನೆ, ಓದು ಬರೋದೇ ಇಲ್ಲ, ಗ್ಯಾರಂಟಿ ಕ್ಯೂರ್. ಅದು ಸಿದ್ಧಿ ನಮ್ಮ ಗುರುಗಳು ಯಾರೋ ಹೇಳಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಯಾರೋ ಹೇಳಿದ್ದಾರೆ, ಮೂಲಿಕೆ ಹೆಸರು ನಿಮ್ಗೆ ಹೇಳೋದಿಲ್ಲ ಕೊಡ್ತೇನೆ ಅಂತ ಹೇಳ್ತಾರೆ, ವಾಸಿ ಆಗಿಬಿಡುತ್ತೆ. ಇವ್ರು ಎಷ್ಟೆಷ್ಟು ಕಷ್ಟಪಟ್ಟು ಕೊಡ್ತಾರೆ, ರೋಗ ಹೋಗೋದಿಲ್ಲ, ರೋಗಿನ ಹೋಗಿಬಿಟ್ಟಿರ್ತಾನೆ, ಅಷ್ಟೇ ವ್ಯತ್ಯಾಸ ಆಗೋದು. ಅಂದರೆ ಯೋಚನೆ ಮಾಡಿದರೆ ಸಿದ್ಧಿ ಅಂತ ಅದಕ್ಕೆ ಕರೆಯೋದು. ಸಿದ್ಧಿ ಕೈಗುಣ ಅಂತಾರಲ್ಲ, ಸಿದ್ಧಿ ಅದು. ಸಿದ್ಧಿ ಬೇರೆ, ಬುದ್ಧಿ ಬೇರೆ. ಬುದ್ಧಿಗೆ ಲಿಮಿಟ್ ಇದೆ, ಸಿದ್ಧಿಗೆ ಲಿಮಿಟ್ ಇಲ್ಲ. ನಾವು ಅರ್ಥ ಮಾಡ್ಕೋಬೇಕು. ಯಾವಾಗಲೂ ಗುರುಭಕ್ತಿ ಹರಿಭಕ್ತಿಗಳಿಂದ ಸಿದ್ಧಿ ಬರುತ್ತೆ ಹೊರತು ಬೇರೆದಿಂದ ಬರೋದಿಲ್ಲ. ವಿಜಯರಾಯರು ಅಂತ ದೊಡ್ಡ ಸಿದ್ಧ ಪುರುಷರಾಗಿದ್ದಕ್ಕೆ ಅವರು ಬರೆದ ಒಂದೊಂದು ಸುಳಾದೆಗಳು ಕೂಡ ತೀರಾ ಅಪೂರ್ವ. ಅದರ ತಾಳಗಳಲ್ಲಿ ತಾಳದಿಂದ ಓದಬೇಕನ್ನ. ರಾಗ ಮುಖ್ಯ ಅಲ್ಲ ಸುಳಾದಿಗೆ, ತಾಳ ಪ್ರಧಾನ. ರಾಗ ಇರುತ್ತೆ ಅದು ಗೌಣ, ರಾಗ ಗೌಣ ತಾಳ ಪ್ರಧಾನ. ಆ ತಾಳಕ್ಕೆ ತಕ್ಕಂತ ಹೇಳ್ತಾ ಹೋದರೆ ಇನ್ನೂ ಸುಳಾದಿಗಳ ಬಗ್ಗೆ ಇನ್ನು ಬಹಳ ಜನಕ್ಕೆ ಗೊತ್ತಿಲ್ಲ. ಸಂಗೀತ ಬಲ್ಲವರು ಹೇಳ್ತಾರೆ ದಾಸ ಸಾಹಿತ್ಯದ ಸ್ಪೆಷಾಲಿಟಿ ಸುಳಾದಿ ಅಂತ ಹೇಳ್ತಾರೆ. ಕೀರ್ತನೆಗಳಿಂದ ಬೇರೆಯವರು ಬರೆದರು, ಉಗಾಭೋಗ ವಚನದ ರೆಸೆಂಬ್ಲೆನ್ಸ್ ಇದೆ. ಆದರೆ ಸುಳಾದಿ ಮಾತ್ರ ಸುಳಾ ಯುನಿಕ್, ದಾಸ ಸಾಹಿತ್ಯದ ಯುನಿಕ್ ಅಂದರೆ ಸುಳಾದಿ. ಬೇರೆ ಯಾರೂ ಬರೆದಿರೋ ಹೊಸ ಮಾಧ್ಯಮವನ್ನು ದಾಸರು ಕೊಟ್ಟರು. ಅದರ ಬಗ್ಗೆ ನಮ್ಮ ಜನ ಹರಿದಾಸ ಸಾಹಿತ್ಯ ಅಂದರೆ ಭಜನೆ, ಅದಕ್ಕಿಂತ ಮುಂದೆ ಹೋಗಿಲ್ಲ. ಭಜನೆ ಮಾಡಿದರೆ ಕೆಲಸ ಮುಗೀತು ಅಂತ ಅರ್ಥ, ತಪ್ಪದು. ಹರಿದಾಸ ಸಾಹಿತ್ಯನ ಓದಬೇಕು, ಅರ್ಥ ಮಾಡ್ಕೋಬೇಕು. ಯಾರೋ ಒಬ್ಬ ನರ್ತನ ಮಾಡ್ತಕ್ಕಂಥ ಒಬ್ಬ ನಾಟ್ಯ ಮಾಡ್ತಕ್ಕಂಥ ವ್ಯಕ್ತಿ ಸುಳಾದಿಗಳಿಗೆ ಲೆಕ್ಕ ಹಾಕಿ ನಾಟ್ಯ ಮಾಡ್ತಾರೆ, ಸುಳಾದಿ ಹೇಳ್ಕೊಂಡು ನಾಟ್ಯ ಮಾಡ್ತಾರಂತೆ ಲೆಕ್ಕ ಹಾಕಿ. ಸುಳಾದಿ ಎಷ್ಟು ಪ್ರಭಾವಿಯಾದ ಮಾಧ್ಯಮ, ದಾಸರು ಹೇಗೆ ಉಪಯೋಗಿಸಿರೋ ಮೂಲಕ ನಿದರ್ಶನ ಅದು. ಅದು ಗಮನಿಸಬೇಕು ನೀವು. ಸಂಸ್ಕೃತ ಓದ್ದವರಲ್ಲ, ಕನ್ನಡನೂ ಓದ್ದವರಲ್ಲ, ಏನೂ ಬರದೇ ಇದ್ದವರು ಸಂಗೀತ ಶಾಸ್ತ್ರದಲ್ಲಿ ಹೊಸ ಪ್ರಯೋಗ ಮಾಡ್ತಾರೆ ಅಂದರೆ ಎಷ್ಟು ಬುದ್ಧಿ ದೇವರು ಕೊಟ್ಟಿರಬೇಕಾದ್ರು. ವಿಜಯದಾಸರ ಸುಳಾದಿಗಳಲ್ಲಿ ಹೊಸ ಕ್ರಾಂತಿಯನ್ನು ಮಾಡಿದಂಥ ಮಹಾನುಭಾವರು. ಪುರಂದರಾಸ ಸಿಕ್ಕಿರೋದು 100 ಕೂಡ ಸಿಗೋದಿಲ್ಲ ಇವತ್ತು. ಒಟ್ಟು ಸುಳಾದಿಗಳಲ್ಲಿ 100 ಕೂಡ ಇವರದೇ 520 ಸುಳಾದಿಗಳಲ್ಲಿ ಒಂದೊಂದು ವಿಷಯ ಸಮಗ್ರವಾಗಿ ಹೇಳ್ತಾರೆ. ಯಾವುದೇ ವಿಷಯದ ಬಗ್ಗೆ ಥೀಸಿಸ್, ಅದು ಥೀಸಿಸಲ್ಲಿ ವಿಷಯ ಇರ್ತದೆ, ಭಕ್ತಿ ಇರೋದಿಲ್ಲ. ಭಕ್ತಿಪೂರ್ವಕವಾಗಿ ವಿಚಾರ ಹೇಳ್ತಕ್ಕಂಥ ಕೌಶಲ ಸುಳಾದಿ ಮಾಧ್ಯಮದ್ದು. ಅದಕ್ಕೆ ಅವರು ಸುಳಾದಿ ದಾಸರು ಅಂತಾನೆ ಹೆಸರು ಅವರು. ಈ ಸುಳುದಾಸರು ಬೇಕಾಷ್ಟೇ ಸಿಗ್ತಾರೆ. ಸುಳಾದಿ ದಾಸರಾಗಿದ್ದು ವಿಜಯದಾಸರು. ಆ ಸುಳಾದಿಗಳನ್ನ ಅರ್ಥ ಮಾಡಿಕೊಳ್ಳೋದು ಇವತ್ತಿಗೂ ಕಷ್ಟ. ಅಂಥ ದೊಡ್ಡ ವಿದ್ವಾಂಸರಿಗೂ ಕೂಡ ಮೂಲ ಎಲ್ಲಿ ಅಂತ ಹುಡುಕೋದು ಕಷ್ಟ. ಅಂಥ ಮೆಟೀರಿಯಲ್ ಕೊಟ್ಟವರು ಅವರು, ಅವ ನಮಗೆ ಅರ್ಥ ಆಗುತ್ತೆ ದೈವಿ ಜ್ಞಾನ ಇದು ಅಂತ ಗೊತ್ತಾಗುತ್ತೆ. ದೈವಿ ಸಂಪತ್ತು ಅಂತ ಹೇಳಿದ್ರೆ ಇದೇನೆ. ಅನುಗ್ರಹದ ಹಿನ್ನೆಲೆಯಲ್ಲಿ ವಿದ್ಯಾವಂತರಾಗಿ ಆಮೇಲೆ ಓದಕ್ಕೆ ಟೈಮ್, ಬರೀ ಬೆಲ್ಲಕ್ಕೆ ಟೈಮ್, ಓದಕ್ಕೆ ಟೈಮೇ ಇಲ್ಲ, ಎಲ್ಲ ರೆಡಿಮೇಡ್ ಬಂದಿದ್ದಷ್ಟೇ. ಎಲ್ಲ ರೆಡಿಮೇಡ್. ಆ ಕ್ಷಣಕ್ಕೆ ಓದಿ ಮತ್ತೆ ಬರೆಯೋದು ಸಾನ್ಸಸ್ಸೇ ಇರಲಿಲ್ಲ. ಅಷ್ಟು ವಿಚಾರ ಬರೆದು ಎಲ್ಲ ಕಡೆ ಓಡಾಡ್ತಾರೆ. ಇದು ಪಾರ್ಟಿಯೇ ತಾವು ಕೃತಿಗಳನ್ನು ಬರೆದಿತ್ತು. ಅದಕ್ಕಿಂತ ದೊಡ್ಡ ಕೆಲಸ ಅಂದರೆ ತುಂಬ ಜನ ಉದ್ಧಾರ ಮಾಡ್ತಾರ. ಗೋಪಾಲದಾಸರನ್ನ ಕೊಟ್ಟಿದ್ದವರೇ, ವೇಣುಗೋಪಾಲದಾಸರನ್ನು ಕೊಟ್ಟಿದ್ದವರೇ, ಜಗನ್ನಾಥದಾಸರನ್ನು ಕೊಟ್ಟಿದ್ದವರೇ, ವ್ಯಾಸವಿಠಲ್ ಕಲ್ಲುಸುಬಳಾಚಾರ್ಯ ಕೊಟ್ಟಿದ್ದವರೇ, ಇಷ್ಟು ಜನಕ್ಕೆಲ್ಲ ಉದ್ಧಾರ ಮಾಡ್ತಾ ಹೋಗ್ತಾರೆ. ಅದು ತಮಾಷೆ, ತಮ್ಮ ಹತ್ರ ಬಂದವರನ್ನೆಲ್ಲ ತಾವೇ ಹುಡ್ಕೊಂಡು ಹೋಗ್ತಿದ್ರಂತ ಹೋಗಿಬಿಟ್ಟು. ಗೋಪಾಲದಾಸರು ಜ್ಯೋತಿಷ್ಯ ಹಿಡ್ಕೊಂಡು ಕೂತವರು, ಅವ್ರ ಹತ್ರ ಹೋದರು. ಅವ್ರ ಹತ್ರ ಏನು ಬಂದಿದ್ದೇನೆ ವಿಜಯದಾಸರು ಅಂತ ಅನೌನ್ಸ್ ಮಾಡ್ಕೊಂಡು ಹೋಗಲೇ ಇಲ್ಲ, ಕ್ಯೂನಲ್ಲೇ ಹೋದ್ರಂತೆ. ಅವ್ರು ದೊಡ್ಡ ಕ್ಯೂ, ಇವತ್ತು ಪಂಡಿತರ ಮುಂದೆ ಕ್ಯೂ ಇರೋದಿಲ್ಲ, ಜ್ಯೋತಿಷರ ಮುಂದೆ ಕ್ಯೂ ಇರುತ್ತದೆ. ರಾಜಕಾರಣಿಗಳಂದ್ರೆ ಎಲ್ಲರ ಕ್ಯೂ ನಿಂತಿರ್ತದೆ ಅವ್ರ ಮುಂದೆ. ಪಾಪ ಅವ್ರದ್ದು ಕ್ಯೂ ಇತ್ತು, ರಾಜ ಕ್ಯೂ ನಿಲ್ತಿದ್ದಂತ ಅಂಥ ಡಿಮ್ಯಾಂಡ್ ಇತ್ತು ಗೋಪಾಲದಾಸರಿಗೆ. ಅವ್ರ ಹತ್ರ ಇವರು ಕ್ಯೂನಲ್ಲೇ ಹೋದರು, ಕೊನೆಗೆ ಎಲ್ಲರಿಗೂ ಪಟಪಟ ಹೇಳಿ ಕಳಿಸ್ತಿದ್ರು. ಇವ್ರು ಹೋದ ತಕ್ಷಣ ನೋಡ್ತಾರೆ, ಒಂದಷ್ಟು ಕ್ಷಣ ಮಾತಾಡಿದ್ರಂತ ಅಷ್ಟೇ ಮುಗಿದೋಯ್ತು. ಏರು ಭಾಗಣ್ಣ, ಕಂಡವ್ರ ಭವಿಷ್ಯ ಹೇಳ್ತೀನಿ, ನಿನ್ನ ಭವಿಷ್ಯನೇ ಗೊತ್ತಿಲ್ಲ ಅಂದ್ರಂತೆ. ಒಂದೇ ಮಾತು ಮುಗಿದೋಯ್ತು ಅಲ್ಲಿಗೆ. ಕಿಂಪಶು ಪೂರ್ವದೇ ಹೇಳಿದಾಗ ಆ ಕ್ಷಣಕ್ಕೆ ದೊಡ್ಡ ಜ್ಞಾನಿಗಳು, ಎಂಥ ಶಕ್ತಿ ಇತ್ತು ವಿಜಯರಾಯರ ಮಾತಿನಲ್ಲಿ, ಅಂಥ ಅದ್ಭುತವಾದ ಶಕ್ತಿ ಇತ್ತು. ಆ ಕ್ಷಣಕ್ಕೆ ಶಿಷ್ಯರು ಮಾಡಿಕೊಂಡೇ ಬಿಡ್ತಾರೆ. ಅವರು ಕರ್ಕೊಂಡೋಗಿ ಆದವಾನಿಯಲ್ಲಿ ಮಂಗಲಾಯ ಪ್ರಾಣದೇವರು ಅಂತಿದ್ದಾರೆ, ಊರು ಹೊರಗೆ ಒಂದು ಬೆಟ್ಟದ ಮೇಲೆ, ಚಿಕ್ಕ ಬೆಟ್ಟ ದೊಡ್ಡದಲ್ಲ, ಅಲ್ಲಿ ಮಂಗಲಾಯ ಪ್ರಾಣ ವ್ಯಾಸರಾಯ ಪ್ರತಿಷ್ಠಾಪನೆ. ವ್ಯಾಸರಾಯರು ಏನೇನು ಮಾಡಿದ್ದರೆ ಮುಂದವರಿಗೆ ನಾಂದಿ ಆಯ್ತದು. ಯಂತ್ರೋದ್ಧಾರಕರಲ್ಲಿ ಮುಖ್ಯ ಪುರಂದರದಾಸರಂತೂ ಎಷ್ಟೋ ವರ್ಷ ಓಡಾಡಿದರು. ಮಂಗಲ ಅಲ್ಲೇ ದೀಕ್ಷೆ ಆಯಿತು ಗೋಪಾಲದಾಸರಿಗೆ. ಗೋಪಾಲ ವಿಠಲನಿಂದ ಪೂಜೆ ಮಾಡುವೇನು ಅಂತ ಹೇಳಿ ಅಂಕಿತ ಕೊಟ್ಟಿದ್ದು ಗೋಪಾಲದಾಸರಿಗೆ ಮಂಗಲಾಯ ಪ್ರಾಣದೇವರ ಸನ್ನಿಧಾನದೊಳಗೆ. ಇನ್ನೊಬ್ಬರು ಜಗನ್ನಾಥರ ಕಥೆಯಂತೂ ಗೊತ್ತೇ ಗೊತ್ತು. ಕೂಸಿ ಮಗ ದಾಸ ಅಂತ ಬೈದವರು, ಅವರು ಇದ್ದಲ್ಲಿ ಹೋಗಿ ಮಾಡಿ ಉದ್ಧಾರ ಮಾಡಿ ಹರಿಕಥಾಮೃತಸಾರ ಬರೆಸ್ತಾರೆ ಅಂದ ಮೇಲೆ ಎಂಥ ಒಂದು ಅದ್ಭುತವಾದ ಸಾಧನೆ ವಿಜಯದಾಸರು. ಇನ್ನೊಬ್ಬರು ಆ ಊರಿನ ದಿವಾನ್ ರಾಧವಾನಿ ಅಂತ ದಿವಾನ್ರು, ಅವರ ಹೆಸರು ವೇಣುಗೋಪಾಲ ಮುಂದೆ ತಿಮ್ಮಣ್ಣಯ್ಯ ಅಂತ ಅವರ ಹೆಸರು, ಪಂಗನಾಮ ತಿಮ್ಮಣ್ಣದಾಸರು ಅಂತ ಪ್ರಸಿದ್ಧರಾದವರು. ವೇಣುಗೋಪಾಲ ವಿಠಲ ಇವರು ಮಹಿಮೆ ಕೇಳಿ ಅವರು ಬಂದರಂತೆ. ದಾಸ ಹರಿಕತೆ ಮಾಡ್ತಿದ್ರು ಹಾಗೆಲ್ಲ ಕೂಡ. ಅದರಿಂದ ಹಿಂದೆ ಹರಿಕತೆ ಮಾಡೋರು ಅಪರೋಕ್ಷ ಜ್ಞಾನಿಗಳು, ಇವತ್ತು ಹರಿಕತೆ ಮಾಡೋರು ಅಂದರೆ ಜೋಕ್ಸ್ ಮಾಡೋರು ಆಗೋಗ್ಬಿಟ್ಟದಷ್ಟೇ. ಅಪರೋಕ್ಷ ಜ್ಞಾನಿಗಳು ಹರಿಕತೆ ಮಾಡ್ತಿದ್ದ ಕಾಲ ಅದನ್ನೆಲ್ಲ ಕೇಳಿದ ಭಾರಿ ಖುಷಿಯಾಯಿತು. ಸ್ವಾಮಿ ನಂಗೆ ಅಂಕಿತ ಕೊಡಿ ಅಂತ ಬಂದ್ರೆ, ನೀನು 24-25 ವರ್ಷ ಕೂಡ ಚಿಕ್ಕವರವರು. ಅವ್ರು ಹೇಳ್ತಾರೆ, ಈಗಲೇ ಬೇಡ ಅಂಕಿತ, ನಿಮಗೆ ಇನ್ಸೋಫಿಸರ್ ಪದವಿ ಬಂದಿದೆ, ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಇದು ನಮ್ಮ ಜನಗಳಿಗೆ ಸಂದೇಶ ಇದು. 25-26 ವರ್ಷ ರಿಸೈನ್ ಮಾಡಿಬಿಟ್ಟು ಕೆಲಸ ಪಾಠಕ್ಕೆ ಬರ್ತೇನೆ ಅಂತಾರಲ್ಲ, ಪಾಠಕ್ಕೆ ಬನ್ನಿ, ರಿಸೈನ್ ಮಾಡಿ ಬರಬೇಕಾದ ಕಾರಣ ಇಲ್ಲ ಅದಕ್ಕೆ. ಒಂದು ಗಂಟೆ ಪಾಠಕ್ಕೆ ರಿಸೈನ್ ಯಾಕೆ ಮಾಡಬೇಕು, ಈ ಸಂಪತ್ತಿಗೆ ಏನು ಬೇಕಾಗಿಲ್ಲ. ನೀವು 20-35 ಆಗಿದ್ದ ಪೂರ್ತಿ ಪಾಠ ಕೇಳೋ ಶಕ್ತಿ ಅಂತ ಇರೋದಿಲ್ಲ, ಆದ್ದರಿಂದ ಸಾಕದ ಹೇಳ್ತಾರೆ. ಇನ್ನು ಸ್ವಲ್ಪ ಉದ್ಧಾರ ಮಾಡಿ, ಒಳ್ಳೆ ದಿವಾನ್ರಿ ಕೆಲಸ ಯಾಕೆ ಬಿಡ್ತೀರದನ. ಇವತ್ತೇನಾದರೂ ವೆಂಕಣ್ಣ ದಿವಾನ ಪದವಿ ಬಿಟ್ಟಿದ್ದಿದ್ರೆ ಮಂತ್ರಾಲಯ ಈ ಕಡೆ ಬರ್ತಾನೆ ಇರಲಿ. ಆತ ಇದ್ದು ಕೊನೆಯವರೆಗೂ ಇದ್ದು ಸೇವೆ ಮಾಡಿದ್ರೆ ಫಲ ಬಂತು. ಪೂರ್ಣಯ್ಯನವರು ಬಿಡದೆ ಹೋಗಿದ್ರೆ, ಅಲ್ಲೇ ಏನಾದ್ರು ಇಲ್ಲದೆ ಹೋಗಿದ್ರೆ, ಇವತ್ತು ಎಷ್ಟು ವೈಷ್ಣವ ಮಠಕ್ಕೆ ಉಪಕಾರ ಮಾಡಿದ್ದಾರೆ ದಿವಾನ ಪೂರ್ಣಯ್ಯಂದ. ಎಷ್ಟು ಉಪಕಾರ ಆಗಿದೆ. ಆ ಪದವಿ ಇದ್ದಾಗ ಹೆಲ್ಪ್ ಮಾಡಬೇಕೇ ಹೊರತು ಬಿಟ್ಟು ಬರೋ ದೊಡ್ಡ ಸ್ಥಿತಿಯಲ್ಲ. ಇವತ್ತು ಯಾವುದೇ ಒಂದು ಅಧಿಕಾರ ಸಿಗಬೇಕಾದ್ರೆ ಲೋಕೋಪಕಾರಕ್ಕೆ ಆ ಚಾನ್ಸ್ ಇನ್ನೇನು ಮಾಡೋ ಸಿಗೋ. ದುಡ್ಡಿಂದ ಮಾಡೋ ಸೇವೆ ಬೇರೆ, ಈ ಪವರ್ ಇಂದ ಮಾಡೋ ಸೇವೆ ಬೇರೆ. ಪವರ್ ಇಂದ ಮಾಡೋ ಸೇವೆ ಬಹಳ ದೊಡ್ಡದು ಯಾವಾಗಲೂ ಕೂಡ. ಅದು ಬಿಡಬೇಡಿ ಅಂತ ಹೇಳಿದ್ರಂತೆ. ಆಯಿತು ಅಂತ ಒಪ್ಪುಗತ್ತಾರೆ. ಒಂದು ಕಾಲ ಬಂತು, ಅವರಿಗಿನ್ನ ತಡೆಯಕ್ಕಾಗೋದಿಲ್ಲ ಅಂದ ಕಾಲ ಬಂತು. ಆಗ ಅವರಿಗೆ ದೀಕ್ಷೆ ಕೊಟ್ಟರು. ವೇಣುಗೋಪಾಲ ವಿಠಲ ಅಂತ ಅಂಕಿತ ಕೊಟ್ಟು ದೀಕ್ಷೆ ಕೊಟ್ಟಿದ್ದು ಆಮೇಲೆ ಅದು ಪರಿಪಾಕ ಬಂದ ಮೇಲೆ ಕೊಟ್ಟರಂತೆ. ಅದು ಕೂಡ ಇವರು ಹ್ಯಾಕ್ ಆಯ್ತಿದ್ರು ಅಂತ ಹೇಳ್ತಾರೆ. ಇವರು ವಿಜಯರಾಯರು ಸ್ನಾನ ಮಾಡ್ತಾ ಇದ್ರಂತೆ. ಹಿಂದಿನ ಕಾಲಕ್ಕೆ ನೋಡಿದ್ರು ಬಚ್ಚಲುಗಳು, ಒಂದು ನೀರು ಬೀಳೋದು ಆ ಕಡೆ ಹೋಗೋದು, ಈ ಟೈಪ್ ಎಲ್ಲ ಇದೆಯಲ್ಲ. ಎಲ್ಲ ಎಷ್ಟೋ ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಒಳಚರಂಡಿ ವ್ಯವಸ್ಥೆ ಇಲ್ಲ, ಹಾಗೆ ನೀರು ಬಿಡ್ತಾ ಇತ್ತಂತೆ. ಅಲ್ಲಿ ಹೋಗಿದ್ದಾರೆ, ಸ್ನಾನ ಮಾಡ್ತಿದ್ದಾರೆ, ಮಂತ್ರ ಕೇಳಿಸ್ತಾ ಇದೆ. ಗಂಗಾ ಗಂಗೇತಿ ಇವ್ರೆ ದೊಡ್ಡ ಮಂತ್ರ ಕೇಳಿಸ್ತಾ ಇದೆ ನೀರು ಬೀಳೋ ಜಾಗದೊಳಗೆ. ಯಾರು ಬಿದ್ದರು ನೋಡಿ ಅಂತ ನೋಡಿ, ಇವ್ರು ದಿವಾನರು ಸ್ನಾನ, ಇವರು ಸ್ನಾನ ಮಾಡಿದ್ದೆ ಅವ್ರು ಸ್ನಾನ ಮಾಡ್ತಾ ಕೂತಿದ್ದಾರಂತ. ಏನು ಸ್ವಾಮಿ ಅಂದ್ರೆ ಅದು ಗಂಗಾ ಸ್ನಾನ ಆಗುತ್ತೆ ಅಂದ್ರಂತ. ಆಗ ದೀಕ್ಷೆ ಕೊಟ್ಟರಂತ. ಆ ಒಂದು ಕ್ಲೈಮ್ಯಾಕ್ಸ್ ಬಂದಾಗ ಕೊಟ್ಟರಂತ ಅರ್ಹತೆ ಬಂತು. ಆಯ್ತು ಇನ್ನು ಕೊಡ್ತೇವೆ ಅಂತ ಕೊಟ್ಟಾಗ ಅವರು ವೇಣುಗೋಪಾಲ ವಿಠಲ ಐಕ್ಯತೆಯನ್ನು ತುಂಬ ಕೃತಿಗಳನ್ನು ಬರೆದಿದ್ದಾರೆ. ಅಪೂರ್ವವಾದ ಸಿದ್ಧಿ ಪಡೆದ ಮಹಾನುಭಾವರವರು. ಅದು ಗೋಪಾಲದಾಸರು ಹಾಗೆ ಆದರು. ಜೊತೆ ಗೋಪಾಲದಾಸರು ಮೂರು ಜನ ತಮ್ಮಂದಿರು, ಗುರುಗೋಪಾಲ ವಿಠಲರು, ವರದ ಗೋಪಾಲ ವಿಠಲರು, ಇವರೆಲ್ಲ ಕೂಡ ಬಂದಿದ್ದು ಇವರಿಂದಾನೆ. ಎಲ್ಲ ವಿಜಯರಾಯರ ಶಿಷ್ಯರೇನೆ. ಎಷ್ಟು ಜನ ತಯಾರು ಮಾಡ್ತಾರೆ ಯೋಚನೆ ಮಾಡಿ. ಆಗಿನ ಕಾಲದಲ್ಲಿ ವಿಜಯರಾಯರು ಬಂದರೆ ವಿಜಯರಾಯರ ಮಠ ಬಂತು ಅಂತ ಹೇಳ್ತಿದ್ರಂತೆ. ಅಂದರೆ ಹೆಚ್ಚು ಕಡಿಮೆ ಅಂದರೆ ಮಠದಲ್ಲಿ ಕಾಂಪಿಟೇಷನ್ ಮಾಡಲಿಲ್ಲ ಅವರು. ಸ್ವಾಮಿಗಳ ಮೇಲೆ ಯಾರು ಕಾಂಪಿಟೇಷನ್ ಮಾಡಲಿಲ್ಲ. ಅವ್ರ ವರ್ಚಸ್ಸೆ ಹಾಗೆ ಬೆಳೆದೋಯ್ತು. ವಿಜಯರಾಯರ ಮಠ 100 ಶಿಷ್ಯರಿದ್ದಂತ ಅವ್ರ ಹಿಂದೆ. ಯಾರು ಒಬ್ಬರಿಗೆ ಊಟ ಹಾಕಕ್ಕಾಗ್ತಿರಲಿಲ್ಲ. ಅಂಥವರಿಗೆ ಸಂಜೆವರೆಗೆ ಕಾದು ಗಂಜಿ ಕಾಣದೇ ಇದ್ದಿತ್ತಂತೆ. ಸಂಜೆವರೆಗೆ ಕಾದ್ರೆ ಯಾರಾದ್ರು ಗಂಜಿ ಕೊಡ್ತಾರಂದ್ರೆ ಅದು ಇಲ್ಲ ಸಂಜೆವರೆಗೆ ಕಾದ್ರೆ. ಆದರೆ ಅವರಿಗೆ ಅವ್ರ ಮಠದ 100 ನಿತ್ಯ ಊಟ. ನಿಮ್ಮ ಪುಣ್ಯದ ಶೇಷ ಇನ್ನು ಉಂಬೆವರಾವು ಚೆನ್ನಗುರು ವಿಜಯರಾಯ ಅಂತ ಹೇಳ್ತಾರೆ. ಅವ್ರು ಮಾಡಿದ ಪುಣ್ಯದ ಶೇಷ ಇನ್ನೂ ಉಣ್ತಾ ಇದ್ದಾರೆ. ಕೊನೆಗೆ ಅವರಿಗೆ ಮಕ್ಕಳಾದರು. ಅವ್ರ ಮಕ್ಕಳಾದಾಗ 45 ಅವರಿಗೆ. ಮೊದಲನೇ ಮಗು ಹುಟ್ಟಿದಾಗ ವಿಜಯರಾಯಿಗೆ 45 ಶೇಷಗಿರಿದಾಸ ಅಂತ ಮಗನ ಹೆಸರು. 50 ಒಂದು ಕೂಸು ಸಿಗ್ತಾ ಅವರೇ ಮೋಹನದಾಸರು. ಅವರು ಹಾಗೆ ಉದ್ಧಾರ ಮಾಡಿದ್ದು 50 ಆಗಿತ್ತು ಮೋಹನದಾಸ ಸಿಕ್ಕ, 45 ಇವರು ಹುಟ್ಟಿದಾಗ. ಮುಂದೆ ಅವರನ್ನು ಬೆಳೆಸ್ತಾರೆ. ಮೋಹನದಾಸರನ್ನು ಹಾಗೇನೆ ಎಲ್ಲ ಕಂಡೆ ಮುಡಿ ಕೇಸಸ್ ಎಲ್ಲ ಇವರು ಒಳ್ಳೆ ಬ್ರಿಲಿಯಂಟ್ ಕೇಸ್ ಮಾಡಿ ಹಾಕಿದವರು. ಅದು ಕಜ್ಜಿ ಕೂಸು ಅಂತ ಹೇಳ್ತಾರೆ ಅದಕ್ಕೆ. ಮೋಹನ್ ದಾಸರಿಗೆ ಹುಟ್ಟಿದರೆ ಕಜ್ಜಿ ಕಂಡು ಬಿದ್ದಿತ್ತಂತೆ ಕಜ್ಜಿ. ಅದು ಜೊತೆಗೆ ಅಪವಾದ ತಾಯಿಗೆ ಆಸ್ತಿ ಹೊಡೆಯಲಿಕ್ಕೋಸ್ಕರ ಆನೆಗುಂದಿಯವರ ಪ್ರಾಂತದವರು ಅವರು ಪಾಪ ಆಸ್ತಿ ಹೊಡಿಬೇಕು ಅಂತ ಏನ್ ಮಾಡ್ತಾರೆ ಗಂಡ ಹೋಗ್ಬಿಡ್ತಾನೆ ಪಾಪ. ಇನ್ ಗರ್ಭಿಣಿಯಾಗಿದ್ದಾಗ ಗಂಡ ಸತ್ತೋಗ್ತಾರೆ. ಬಹಳ ದುಃಖದ ಪ್ರಸಂಗ. ಗರ್ಭಿಣಿ ಗಂಡ ಸತ್ತೋಗ್ತಾನೆ. ಅವ್ರೇನ್ ಮಾಡ್ತಾರೆ, ಮಗು ಹುಟ್ಟಿದ್ರೆ ಗಂಡು ಹುಟ್ಟಿದ್ರೆ ಭಾಗ ಕೊಡಬೇಕಾಗತ್ತೆ ಅಂತ ಈಕೆ ಮೇಲೆ ಕೆಟ್ಟ ಚಾರಿತ್ರ್ಯ ಲೋಪದ ದೋಷ ಹಾಕಿಬಿಟ್ಟು ಮನೆಯಿಂದ ಹೊರಗೆ ಹಾಕಿಬಿಟ್ರಂತೆ. ಎಷ್ಟು ಕುತಂತ್ರ ಮಾಡ್ತಾರೆ ಆಸ್ತಿಗೋಸ್ಕರ. ಮುಂದೆ ಮುಂದೆ ಮಗು ಹುಟ್ಟಿದ್ ಎಲ್ಲೋ ಮಗು ಹುಟ್ಟಿದ್ರು ನೋಡ್ತಾರೆ ಕಜ್ಜಿ ಕೂಸು ಹಾಕಿ ಭಾರಿ ದುಃಖ ಆಗಿಬಿಡ್ತು. ಮಗು ನೋಡಿದ್ರೆ ಹೀಗೆ, ಮರ್ಯಾದೆ ನೋಡಿದ್ರೆ ಹಾಗೆ ಅಂತ ತಿಳ್ಕೊಂಡು ಸಾಯ್ಲಕ್ಕಿಂತ ಬಂದರಂತೆ ಪಾಪ. ಯಂತ್ರೋದ್ಧಾರಕನ ಹತ್ರ ಸಾಯ್ಲಕ್ಕೆ ಬಂದರಂತೆ. ತಮಾಷೆ, ಪ್ರಾಣದೇವರ ಹತ್ರ ಸಾಯ್ಲಕ್ಕೆ ಬಂದ್ರೆ ಪ್ರಾಣ ಕಳಿತಾರ ಅವರು, ಉಳಿಸ್ಬಿಟ್ರು ಅಂತ. ಬಾಯಾರಿಕೆ ಆಗಿದೆ, ಹಸಿವಿನ ಸಹ ನೀರು ಕುಡಿದ್ರೆ ಏನಾಗುತ್ತೆ, ಬಾಯಾರಿಕೆ ಹೋಗಿಬಿಡುತ್ತೆ ಅಷ್ಟೇ. ಗಮನಿಸ್ಬೇಕು, ಯಂತ್ರೋದ್ಧಾರಕ ಪ್ರಾಣದೇವರ ಸಿದ್ಧಿಯ ಕಥೆ ಇದು ಒಂದು. ಪ್ರತಿ ವರ್ಷ ಕೂಡ ಪುರಂದರದಾಸ ಆರಾಧನೆಯನ್ನ ವಿಜಯರಾಯರು ಅಲ್ಲಿ ಮಾಡ್ತಿದ್ರಂತೆ. ಪುರಂದರದಾಸ ಮಂಟಪ ಹೇಗೂ ಇದೆಯಲ್ಲ ಅಂತ ಅಲ್ಲಿ ಬಹಳ ವೈಭವದಿಂದ ಬಹುಶಃ ದಾಸರ ಆರಾಧನೆ ಮಾಡೋ ಪದ್ಧತಿ ಹಾಕಿಕೊಟ್ಟಿದ್ದು ವಿಜಯರಾಯರೇನೆ. ತಮ್ಮ ಶಿಷ್ಯವೃಂದದ ಸಮೇತ ಎಲ್ಲ ಸಮೇತ ಬಂದು ಅಲ್ಲಿ 15-20 ದಿವಸ, ಒಂದು ದಿವಸ 3 ದಿವಸ ಆರಾಧನೆ ಎಲ್ಲ ಅವ್ರದ್ದು. 15-20 ದಿವಸ ಜ್ಞಾನಸತ್ರ ಮಾಡ್ಕೊಂಡು ಅಲ್ಲಿರ್ತಿದ್ರಂತೆ. ಹಾಗೆ ಯೋಚನೆ ಮಾಡಿದ್ಲು, ಸಾಯೋದಕ್ಕಿಂತ ಮುಂಚೆ 4 ದಿವಸ ಊಟ ಹೇಗೂ ಸಿಗ್ತದಲ್ಲ ಅಂತೇಳಿ ಬಂದ್ಲು. 4 ದಿವಸ ಊಟ ಆಯ್ತು. ಬಂದಿದ್ದು ಪ್ರಾಣದೇವರು ನೋಡಿದ್ದು, ತುಂಗಭದ್ರಾ ಸ್ನಾನ ಎಲ್ಲ ಪುಣ್ಯ ಸೇರಿಕೊಂಡಿದ್ದಾಕೆ, ಎಲ್ಲ ಪುಣ್ಯ ಸೇರಿಕೊಂಡು ದೊಡ್ಡವರ ಅನ್ನ ತಿಂದ ಪುಣ್ಯನೂ ಸೇರಿಕೊಂಡಿತು. ನೈವೇದ್ಯ ಮಾಡಿದ ಅನ್ನ ಸಾಮಾನ್ಯ ಅಲ್ಲ, ಅದು ಯಾಚೆಯೇ ಶ್ರೋತೃಯ ಸ್ಯಾನ್ನಮ್ಮ ಅಂತ ಹೇಳ್ತಾರೆ. ಒಂದು ದಿವಸ ಊಟ ಕೂತಾಗ ನೋಡ್ತಾರೆ, ಕೂಸಿನ ತೋರಿಸಾಗಿಲ್ಲ ಯಾರಿಗೂ, ತೋರಿಸ್ಬಿಟ್ರೆ ಈಕಿನ ಓಡಿಸ್ಬಿಡ್ತಿದ್ರು, ಎಷ್ಟು ಗಲೀಜು ಕೂಸು ಅಂತೇಳಿ. ಅಸಹ್ಯವರಾಗಿತ್ತಂತ ಕೂಸು. ಅದಕ್ಕೆ ಬಟ್ಟೆಯನ್ನು ಮುಚ್ಚಿಟ್ಕೊಂಡು ಕೊಡ್ತಿಲ್ಲ ಅಂತ, ಉಸಿರಾಡ ಪೂರ್ತಿ ಜಾಗ ಇಟ್ಕೊಂಡು ಪಕ್ಕದಲ್ಲಿ ಕುಡಿಸ್ಕೊಂಡು ಊಟ ಮಾಡಿ ಆಮೇಲೆ ಮಗು ಊಟ ಮಾಡಿಸ್ಬೇಕಷ್ಟೆ. ವಿಜಯ ಅಲ್ಲಿಗೆ ಬಂದ್ರಂತೆ. ಬಂದ ತಕ್ಷಣ ಈಗ ಗಾಬರಿ ಆಗಿಬಿಡ್ತು. ಓ, ಇನ್ನು ಗೊತ್ತಾಯ್ತು ಅಂತ ಕಾಣಿಸ್ತು, ದಾಸರಿ ಓಡಿಸ್ಬಿಡ್ತಾರೆ, ಇದು ಮಠದಲ್ಲಿ ಓಡಿಸೋದು ಹೊಸ ವಿಷಯ ಅಲ್ಲ. ಬಂದಷ್ಟು ಓಡಿಸು ಅಂತಾನೆ, ಯಾರು ಬಂದರೂ ಓಡಿಸು ಅಂತಾನೆ. ಅವ್ರು ಹೋಗದೆ ಹೋದ್ರೆ ಇಟ್ಕೋಬೇಕಷ್ಟೆ, ಬಲಾತ್ಕಾರ ಮಾಡಿ ಕೊಡ್ಬೇಕಷ್ಟೆ. ಅವರು ಅಂತಾರೆ ಅಂತ ತಿಳ್ಕೊಂಡ್ರೆ ಅವ್ರು ಅನ್ನು ಓಡಿಸ್ಲಿಲ್ಲ, ಸಮಾಧಾನ ಮಾಡಿದರು. ಹಾಗಾಗಿ ಬಹಳ ದುಃಖ ಆಯಿತು, ಇನ್ನ ಸಾಕು ಅಂತ ಹೇಳಿ ಸಾಯ್ಲಕ್ಕೆ ಅಂತ ಚಕ್ರತೀರ್ಥರ ಮಗುನ ಹಾಕ್ಲಕ್ಕೆ ಹೋದ್ಲದು. ಚಕ್ರತೀರ್ಥರ ಮಗುನ ಹಾಕಿ ಪೇಪರ್ ಬರ್ತಾನೆ ಇರ್ತದೆ, ತಾಯಿಯ ಮಕ್ಕಳ ಮಗಳಿಗಾಗಿ ತಾಯಿಯ ಆತ್ಮ ದಿವಸ ಇರ್ತದೆ ಪೇಪರ್ನೊಳಗೆ. ಆ ವಿಜಯದಾಸರಿಲ್ಲ, ಅದೇ ಪದ್ಧತಿ ಆಗಿರು. ವಿಜಯದಾಸರು ಇದ್ದಿದ್ರೆ ಅವರೆಲ್ಲ ಬದುಕ್ತಿದ್ರು ಪಾಪ. ವಿಜಯದಾಸರು ಇದ್ದಿದ್ರು, ಹೋದ್ರು ಸೀದಾಲಿ ಹೋದ್ರೆ ಅಮ್ಮ ಏನು ಮಾಡ್ತೀನಿ, ಎಷ್ಟು ಬಿಡ್ತೇನೆ ಸ್ವಾಮಿ, ನಾನು ಸಾಯ್ತೇನೆ ಹೇಳ್ತಾರೆ. ಏನು ಕಾರಣ ಇಲ್ಲ, ನೀನು ಸಾಯ್ಬೇಡ, ಕೂಸನ್ನು ಸಾಯಿಸ್ಬೇಡ, ನೀನು ಬೇಡ ಹೌದಲ್ಲ ನಮ್ಮ ಕೊಡು ಅಂತ ಕೇಳಿದ್ವಿ. ಹೇಗೂ ಸಾಯ್ತೀರ ನಮ್ಮ ಕೊಡು ಅಂದ ತಕ್ಷಣ ಕೊಟ್ರಂತ ಸ್ವಾಮಿ, ಏನ್ ಮಾಡ್ತೀವಿ, ಮುಟ್ಲಕ್ ಬರಲ್ಲ ಕೂಸಿನ, ನೋಡ್ಲಕ್ ಬರಲ್ಲ ಅಂತ ಹೇಳ್ತಾರೆ. ಏನು ಪರವಾಗಿಲ್ಲ ಕೊಡು ಅಂತ ಇಸ್ಕೋತಾರೆ. ಇದು ವಿಜಯರಾಯರ ಇನ್ನು ಅಂತರ್ದೃಷ್ಟಿ ಇರಬೇಕು ಇದಕ್ಕೆಲ್ಲ ಕೂಡ. ಅದು ಚೆನ್ನಾಗಿಲ್ಲ ಅಂತ ಹೇಳೋ ದೊಡ್ಡ ವಿಚಾರ ಅಲ್ಲ, ಒಳಗೆ ಏನು ಯೋಗ್ಯತೆ ಗುರುತಿಸ್ಬೇಕಲ್ಲ, ಸ್ವರೂಪ ಯೋಗ್ಯತೆ ಕಾಣೋದು ಅಂಥವ್ರಿಗೆ. ಸ್ವರೂಪ ಯೋಗ್ಯತೆ ಎಷ್ಟೋ ದಿನ ಹಿತ್ತಾಳೆ ಬಿಸಾಕಿರ್ತಾರೆ ಚಿನ್ನ ಆಗಿರುತ್ತದೆ, ಹಿತ್ತಾಳೆ ಬಿಸಾಕಿರ್ತಾರೆ ಚಿನ್ನ, ಚಿನ್ನ ಅಂತ ತಗೊಂಡಿರ್ತಾರೆ ಹಿತ್ತಾಳೆ ಆಗಿರ್ತದೆ, ಉಲ್ಟಾ ಪಲ್ಟ. ಅದು ಎಷ್ಟೋ ದಿನದ ಕೇಸ್ ಆಗಿದೆ, ಯಾರೋ ದೊಡ್ಡ ಸಂತ ಅಂತ ತಿಳ್ಕೊಂಡ್ಬಿಡ್ತಾರೆ, ಇವರು ಸತ್ತೋಗ್ತಾರೆ, ಇವರು ಅವ್ರ ಸಂತ ಇವರು ಸತ್ತ ಹಾಗಾಗಿರ್ತದೆ. ಆದರೆ ಅವರು ತೈಸ್ಕೊಂಡು ಆಶ್ಚರ್ಯ ಆಯ್ತು, ಕೊಟ್ಟು ಬಿಟ್ರು. ಆಗ ಅವ್ರು ಹೇಳ್ತಾರೆ, ಚಿರಜೀವಿ ಆಗಲವೋ ಚಿನ್ನ, ನೀನು ಪರಮ ಭಾಗವತರ ಪದ ಧೂಳಿ ಧರಿಸುತ್ತಲೇ ಅಂತ ದೇವರ ನಾಮವನ್ನು ಮಾಡಿ ಆ ಮಗುವನ್ನು ಬರೆಸಿದ್ರಂತ, ಹಾಗೆ ಆರೈಕೆ ಮಾಡಿದ್ರಂತೆ. ಅದರ ಪ್ರಭಾವದಿಂದ ಎಲ್ಲ ಕಜ್ಜಿ ವಾಸಿ ಆಯ್ತಂತೆ, ಎಲ್ಲ ಕಜ್ಜಿ ವಾಸಿಯಾಗಿದ್ದ ಅಷ್ಟೇ ಅಲ್ಲ, ಆ ಹುಡುಗ ಎಷ್ಟು ಚೆನ್ನಾಗಾಯ್ತು ಅಂದ್ರೆ ಮೋಹನ ಅಂತ ಹೆದರಿಟ್ರಂತೆ. ಬಾಳೆ ಸುಂದರ ಅಂತ ಹೆಸರು. ತಮಾಷೆ ಅಂದ್ರೆ ವಿಜಯದಾಸ ಶಿಷ್ಯವೃಂದದಲ್ಲಿ ಭಾರಿ ಚೆನ್ನಾಗಿದ್ದವ್ರು ಮೋಹನದಾಸರಂತೆ. ಮೊದಲು ಹೇಗಿದ್ರು ಆಮೇಲೆ ಹೇಗಾದ್ರು. ಇದಕ್ಕೆ ಸಿದ್ಧಿ ಬೇಕು, ಅವರ ತಪಶಕ್ತಿನೇ ಕೊಟ್ರು ಮಗುವಿಗೆ. ತಪಶಕ್ತಿ ಅನುಗ್ರಹದಿಂದ ನಾವು ಕೇಳ್ತೇವಲ್ಲ, ಏಗ ಮೂಕೋಪಿ ವಾಗ್ಮಿ ಅಂತ ಕೇಳಿದ ಹಾಗೆ, ಅಂಧೋಪಿ ದಿವ್ಯ ದೃಷ್ಟಿಶ್ಚಾತ್ ಏಳ ಮೂಕೋಪಿ ವಾಗ್ಪತಿ ಇದ್ದಾಗೆ ಎಲ್ಲ ಸರಿ ಮಾಡಿಬಿಟ್ಟು ಅವರನ್ನು ಮನೆಯಲ್ಲೇ ಇಟ್ಕೋತಾರೆ. ಆಕೆನೂ ಜೋಪಾನ ಮಾಡ್ತಾರೆ ಪಾಪ. ಮುಂದೆ ಆನೆಗೊಂದಿಲ್ಲ ಅಂಕಿತವನ್ನು ಕೊಡ್ತಾರೆ, ಮೋಹನದಾಸರು ಅಂತ ಹೆಸರಾದಾರ ಅವರೇ. ವಾಹಿ ಮೋಹನ ವಿಠಲ ಪರಮ ಕರುಣಾಜಲಧಿ ಅಂತ ಹೇಳ್ತಾ ಅಂಕಿತವನ್ನು ಕೊಡ್ತಾರೆ, ಮದುವೆ ಮಾಡಿಸ್ತಾರೆ. ಇಷ್ಟೊತ್ತಿಗೆ ಅವರು 69 ವರ್ಷ ದಾಸರಿಗೆ. ಆಗ ಅವರ ಗಂಡು ಮಗ ತೀರಿ ಹೋಗಿಬಿಡ್ತಾರೆ, ಎಂಥ ಶಾಕ್ ಆಗಿರ್ಬೇಕು. ಅವರು 73 ವರ್ಷ ಇವರು ಆಗಲೇ ಮದುವೆ ಮಾಡಿರ್ತಾರೆ ಮಗನಿಗೆ ಪಾಪ. 69 ವರ್ಷದಲ್ಲಿ ಶೇಷಗಿರಿ ದಾಸರಿಗೆ ಒಂದ್ಸರ್ತಿ ಮೊದಲೇ ಒಂದು 3 ವರ್ಷ ಮೃತ್ಯು ಅಪೃತ್ಯು ಬಂದಿರುತ್ತೆ. ತಮ್ಮ ಆಯುಷ 3 ವರ್ಷ ಕೊಟ್ಟಿರ್ತಾರೆ, ಆಮೇಲೆ ಮತ್ತೆ ಸತ್ತೋಗುತ್ತೆ. ಆ ಸಮಯದಲ್ಲಿ ಹೆಂಡತಿ ಭಾರಿ ದುಃಖಪಟ್ಟರಂತೆ. ಆಗ ಬಿಡೀ ದಕ್ಷಿಣ ಭಾರತ ತೀರ್ಥಯಾತ್ರೆ ಮಾಡಿಸಿ, ಆ ವಯಸ್ಸಿನೊಳಗೆ ತೀರ್ಥಯಾತ್ರೆ ಮಾಡಿಸಿ ಹೆಂಡತಿಗೆ ಸಮಾಧಾನ ಮಾಡಿಸಿದ್ರಂತೆ. ಮೋಹನ್ ದಾಸರು ಸಾಕು ಮಗ ಅವರಿಗೆ, ಮೋಹನದಾಸರು ಸಾಕು ಮಗ. ಒಂದ್ಸರ್ತಿ ಬದುಕಿಸಿದ್ದು ಸಾಯ್ಲಕ್ಕೆ ಹೋದಾಗ, ಇನ್ನೊಂದ್ಸರ್ತಿ ಮತ್ತೆ ಬದುಕಿಸ್ತಾರೆ. ಅವರು ಹೋಗಬೇಕಾದ್ರೆ ಹೇಳಿದಾರಂತೆ, ಪ್ರತಿ ಸರ್ತಿ ಮೋಹನ್ ದಾಸರು ಜೊತೆಗೆ ಇರಬೇಕು ಅವರಿಗೆ. ಆ ಸರ್ತಿ ಮಾತ್ರ ಮೋಹನ ನೀವು ಬರಬೇಡ ಇಲ್ಲೇ ಇರು ಅಂತೇಳಿ ಚಿಕ್ಕಪುರಲ್ಲಿರುವಂಥ ರಾಮೇಶ್ವರ ಕೊಟ್ಟುಬಿಟ್ರು. ಇವ್ರು ಯಾಕೆ ಅಂತ ಕೇಳಿ, ಅದೆಲ್ಲ ಬೇಡ ಇರು, ಹೆಂಡತಿ ಮದುವೆ ಮಾಡಿಸಿರ್ತಾರೆ ಮೋಹನ್ ದಾಸರಿಗೆ, ಸೀತಮ್ಮ ಅಂತ ಹೆಸರು ಹೆಂಡತಿ. ಆಕೆಯನ್ನು ಕರೆದು ಹೇಳ್ತಾರೆ, ನೋಡು ನಾನು ಹೋದ ಕಾಲಕ್ಕೆ ಏನಾದ್ರು ಆಪತ್ತು ಬಂದರೆ ಜ್ಞಾಪಕ ಮಾಡಿಕೊ ಅಂತ ಹೇಳಿ ಹೊರಟುಬಿಟ್ರಂತೆ. ಅಷ್ಟೇ ಆಯಿತು ಅಂತ ಆಕೆ ಅಂದ್ಕೊಂಡಿದ್ದಾರೆ, ಹೊರಟೋಗಿದ್ದಾರೆ. ಸ್ವಲ್ಪ ದಿವಸ ಆಯಿತು, ಇದ್ದಕ್ಕಿದ್ದಾಗ ಬೆಳಗ್ಗೆ ಎದ್ರು ಕೂತರು ಹೋಗೇ ಬಿಟ್ರು ಮೋಹನ್ದಾಸರು, ಬುದ್ಧಿ ಆಯುಷ್ ಬುಗದೆ ಹೋಯ್ತು, ಸತ್ತೋದ್ರು. ಇವತ್ತೇನು ಈಗಿದ್ರು ಹೋದ್ರು ಹೊಸ ವಿಚಾರ ಅಲ್ಲ, ಹೋಗೇ ಬಿಟ್ರು ಅಂತ ಸುದ್ದಿ ಆಯಿತು. ಭಾರಿ ದುಃಖ ಆಗಿಬಿಟ್ಟು, ಏನು ಇಂಡಿಕೇಶನ್ ಇಲ್ಲ ಏನೂ ಇಲ್ಲ ಅಂತ ಯೋಚನೆ ಮಾಡ್ತಿದ್ದಾಗ ಎಲ್ಲ ಇನ್ನೇನು ಹಳ್ಳಿ ತನದ ಪದ್ಧತಿ ಬೇಗ ಕ್ಲಿಯರ್ ಮಾಡಿ ಅಂತ ಅವ್ರು ಮನೆ ಬದಿಸಿದ ಮನೆ ಕಟ್ಟೆ ಮೇಲೆ ಮಲಿಸಿದ್ರಂತ ಹೊರಗಡೆಗೆ. ಇವತ್ತು ಕಟ್ಟೆ ತೋರಿಸ್ತಾರೆ ಮಲಿಸಿದ ಜಾಗ ಅಂತ ಹೇಳಿ ಮಲಿಸಿದ್ದಾರೆ, ಜನ ಒತ್ತಾಯ ಮಾಡ್ತಿದ್ದಾರೆ. ಆಕೆ ಆ ಸಭೆಯಲ್ಲಿ ಜ್ಞಾಪಕ ಆಯ್ತು, ವಿಜಯದಾಸರು ಹೇಳಿದ್ರು, ನಾನು ಜ್ಞಾಪಕ ಮಾಡ್ಕೊಂಡು ಹೇಳಿದ್ರಲ್ಲ, ತಕ್ಷಣ ವಿಜಯದಾಸರಿತ್ತು, ಸ್ತೋತ್ರ ಮಾಡಿಲ್ಲಂತೆ. ಅವರೆಲ್ಲೋ ರಾಮೇಶ್ವರದಲ್ಲಿದ್ದಾರೆ. ಆ ಕ್ಷಣಕ್ಕೆ ಇದು ಇನ್ನೊಂದು ಪವಾಡ ಇದು. ಅಂದ್ರೆ ಮೊದಲು ಹೇಗಿದ್ದ ವಿಜಯದಾಸರಿಗೆ ಹೇಗಾಗಿದ್ದಾರೆ ಅಂದ್ರೆ ಶಾಪಾನುಗ್ರಹ ಶಕ್ತರು. ಆ ಕ್ಷಣಕ್ಕೆ ಅಲ್ಲಿಂದ ಯಮಲೋಕಕ್ಕೆ ಹೋದ್ರಂತವ್ರು, ಯಮಲೋಕಕ್ಕೆ ಹೋದ್ರಂತೆ. ಸತ್ತ ಮೇಲೆ ಹೋಗೋದು ಬಲ್ಲ, ಜೀವಂತ ಹೋಗ್ತಾರೆ. ಅರ್ಜುನ ಜೀವಂತ ಸ್ವರ್ಗಲೋಕ ಹೋಗಿ ಬಂದಲ್ಲ ಆ ಥರ. ಯಮದೇವರು ಗೌರವ ಕರೆಸಿದ್ರಂತೆ, ಬನ್ನಿ ಸ್ವಾಮಿ ಅಂತ ಕರೆದು ಕೂಡಿಸಿದ್ರಂತೆ. ಎಷ್ಟು ವರ್ಚಸ್ಸಿತ್ತು ಅವರಿಗೆ ಕೇಳ್ತಾರೆ. ಯಾಕೆ ಬಂದಿರಿ ಅಂತ ಕೇಳಿದರೆ, ಇಲ್ಲ ನಮ್ಮ ಹುಡುಗನ ಕರ್ಕೊಂಬಂದಿದ್ದೀರಿ, ಬಿಡಿಸಕ್ಕೆ ಕರ್ಕೊಂಬಂದೇನೆ ಅಂತ ಹೇಳ್ತಾರೆ. ನಮ್ಮ ಹುಡುಗನ ಕರ್ಕೊಂಬಂದಿದ್ದೀರಿ ನೀವೀಗ. ಯಾರು? ಮೋಹನ್ದಾಸರು. ಆಯುಷ್ಯ ಏನಾಗಿದೆ? ಆಯುಷ್ಯ ಇದೆ ಕರ್ಕೊಂಬಂದಿ, ಅದಕ್ಕೆ ನಾನು ಬಂದಿದ್ದೆ ಅಂತ ಹೇಳ್ತಾರೆ. ಸತ್ತವ್ರನ್ನ ಬದಸಕ್ಕೆ ಬಂದಿಲ್ಲ, ಅದು ಆಯುಷ್ಯ ತೀರಿಲ್ಲ ಅವತ್ತು, ಯಾಕೆ ಕರ್ಕೊಂಬಂದಿದ್ದೀರಿ ಅಂತ ಕೇಳ್ತಾರೆ. ಯಾಕೆ? ಲೆಕ್ಕ ತಪ್ಪಿ ಹೋಗಿದ್ದೆ ಅಂತೆ, ಚೆಕ್ ಮಾಡಿದ್ರೆ ಲೆಕ್ಕ ತಪ್ಪಿ ಹೋಗಿತ್ತಂತೆ. ನಮ್ಮ ಕಾರ್ಪೊರೇಷನ್ನಲ್ಲೋ ಬಿರಲ್ಲೋ ತಪ್ಪಾದೇನು ಆಶ್ಚರ್ಯ ಅಲ್ಲ, ಯಮದೇವ್ರ ಲೆಕ್ಕನೇ ತಪ್ಪು ಹೋಗಿತ್ತಂತೆ. ನಮಗೆ ಗಾಬರಿ, ನಮ್ಮ ಲೆಕ್ಕೆಯಲ್ಲಿ ತಪ್ಪಿಸಿಬಿಡ್ತಾರೋ ಅಂತ ಗಾಬರಿ ಆಗ್ತದೆ. ವಿಜಯರಾಯ ಇರ್ತಾರಲ್ಲ, ಯೋಚನೆ ಮಾಡೋ ಕಾರಣ ಇಲ್ಲ ಅಂತ, ಅಥವಾ ಅದನ್ನು ನೆನೆಸ್ಕೊಂಡ್ಬಿಟ್ರೆ ಸರಿ ಮಾಡ್ತಾರೆ ಅಂತ. ಲೆಕ್ಕ ತಪ್ಪಿದ್ದೀನಿ, ಆಯುಷ್ಯ ಇದೆ ಬಿಡ್ರಿ ಅಂತ ಹೇಳಿ ನೋಡಿದ್ರೆ ಕರೆಕ್ಟ್ ಆಗಿತ್ತಂತ. ಅದ್ರ ಮೊದಲೇ ತಿಳ್ಕೊಂಡಿದ್ರು, ಇದಕ್ಕೆ ಮುಖ್ಯ ಇದು. ಈಗ ಮೊದಲೇ ತಿಳ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿದ್ರಂತೆ. ತಕ್ಷಣ ಹೇಳ್ತಾರೆ, ಹೌದು ಯಾವುದೇ ಊರಲ್ಲಿ ಒಬ್ಬನಿದ್ದ, ಊರು ಸರಿ ಇತ್ತು, ರಾಂಗ್ ಪರ್ಸನ್ ರಾಂಗ್ ಆಗಿತ್ತು ಅಷ್ಟೆ. ಸೀಕಲು ಪರಿವೆಯಲ್ಲೇ ಒಬ್ಬ ವ್ಯಕ್ತಿ ಇದ್ದ, ಆದ್ನ ಹೆಸರು ಯಾವೊಬ್ಬ ಈತ, ಯಾರೋ ಗೌಡ್ರ ಹುಡುಗ, ಮೋನಪ್ಪ ಅಂತ ಹೆಸರು. ಇವತ್ತು ಮೋನಪ್ಪ ಅಂತ ಇದನ್ನು ಕರೀತಿದ್ರು, ಕನ್ಫ್ಯೂಷನ್ ಇಂದ ಹಾಗಾಗಿಬಿಟ್ಟಿತ್ತು. ಅದಕ್ಕೆ ಓ ಸರಿ ಸರಿ ಅಂತ ಹೇಳಿ ಇವ್ರನ್ನ ವಾಪಸ್ ಕಳಿಸಿ ಅವರನ್ನು ಕರ್ಕೊಂಬರಿ ಅಂತ ಹೇಳ್ತಾರೆ. ಅವ್ರಿಗೆ ಸುಲಭ ಕೆಲಸ, ಅಲ್ಲೇ ತೊಗೊಂಡ್ಬಿಡುವ, ಬೇರೆ ಊರಿಗೆ ಹೋಗೋ ಪ್ರಸಂಗ ಇಲ್ಲ, ಅಲ್ಲಿ ಕೊಡೋದು ತಗೊಳ್ಳೋದು ಅಷ್ಟೇ ಇದೆ, ಇನ್ನೇನು ಎಲ್ಲ ನೋಡ್ಕೋತಾ ಇದ್ದೀನಿ, ಕ್ಲಿಯರ್ ಮಾಡಬೇಕು, ದೇಹ ಎತ್ತಬೇಕು ಅಂತ ಬರ್ತಾರೆ. ಆತ ನೋಡ್ಕೋತ ನಿಂತಿದ್ದಾನೆ ಪಾಪ ಆ ಮೋನಪ್ಪ, ಇವ್ರ ಎದುರು ಅವನು ಬಿದ್ದ. ಇಷ್ಟೇ ಸಿಂಪಲ್ ಸಿಂಪಲ್ ಕೇಸ್. ಯಮದೂತರು ಬಹಳ ಸಿಂಪ್ಲೆಸ್ಟ್ ಕೇಸ್ ಸಾಲ್ವ್ ಮಾಡಿದಾಗ ಆಯ್ತು, ಅವ್ರಿಗೆ ದೊಡ್ಡ ತಪ್ಪಾಗಿದ್ರು ಕೂಡ ಮುಗಿಸಿದಾಗಾಯ್ತು. ತಕ್ಷಣ ಎದ್ದು ಕೂತರಂತೆ, ತಂದೆ ವಿಜಯರಾಯ ವ್ಯಾಳ್ಯಕ್ಕೆ ಬಂದು ವಿಜಯರಾಯ ಅಂತ ಹಾಡಿದ್ರಂತೆ. ಆತ ಆಯುಷ್ಯ ಮುಗಿದು ಹೋಗುತ್ತೆ. ಇದೆಲ್ಲೋ ಕೋಟಿ ಕೋಟಿಗೊಮ್ಮೆ ಆಗ್ತಕ್ಕಂಥ ತಪ್ಪುಗಳಿವು, ಪುರಾಣದಲ್ಲಿ ಇಂಥ ಕತೆ ಬರ್ತಾ ಇರ್ತವೆ. ಆದರೆ ಅಂಥ ಕಥೆಯನ್ನು ವಿಜಯರಾಯರಂಥವ್ರು ಸರಿ ಮಾಡ್ತಾರೆ. ಫಲಿತ ಇವತ್ತಿಗೂ ಮುಂದೆ ಮೋಹನದಾಸರು ಎಷ್ಟು ವರ್ಷ ಇದ್ರು ಗೊತ್ತ? ಆಮೇಲೆ ಅವರು 80 ವರ್ಷದ ಮೇಲೆ ದಾಟಿ ಆಮೇಲೆ ಇದ್ರು ಅವರು. ಇವತ್ತು ವಿಜಯ ಚಿಪ್ಪಗಿರಿಯಲ್ಲಿ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ದೆಲ್ಲ ಮೋಹನದಾಸರೇ. ಇವತ್ತು ವಂಶಸ್ಥರೇ, ಮೋಹನದಾಸರ ವಂಶಸ್ಥರೇ ಇವತ್ತಿರೋದು. ಅಂದ್ರೆ ವಿಜಯರಾಯರು 2 ಸರ್ತಿ ಕಾಪಾಡಿದ್ರು ಮೋಹನದಾಸರನ್ನು. ಚಿಕ್ಕ ಮಗುವಾಗಿದ್ದಾಗ ನದಿಯಲ್ಲಿ ಹಾಕಿ ತಾಯಿ ಕೊಲ್ತಾ ಇದ್ಲು, ಇಲ್ಲಿ ನೋಡಿದ್ರೆ ಈ ರೀತಿ ಸಾಯ್ತಾ ಇದ್ದ, ಎರಡನ್ನು ಬದಲಾಯಿಸ್ತಾರೆ. ಇದೆಲ್ಲ ನಮಗೆ ಯಾತಕ್ಕೆ ಬೇಕು ಅಂದರೆ, ನಮ್ಮ ಆಯುಷ್ಯನೂ ಉರಿಬೇಕು, ನಮಗೆ ಅಪಮೃತ್ಯು ಪರಿಹಾರ ಆಗಬೇಕು, ನಮ್ಮ ಅಜ್ಞಾನ ಹೋಗಬೇಕು, ದಾರಿದ್ರ್ಯ ಹೋಗಬೇಕು, ಅಹಂಕಾರ ಹೋಗಬೇಕು. ಕಲ್ಲೂರು ಸುಬ್ಬಣ್ಣಾಚಾರ್ಯ ದೊಡ್ಡ ವಿದ್ವಾಂಸರು, ಪಾಪ ಸ್ವಲ್ಪ ಅಹಂಕಾರ, ವಿದ್ವಾಂಸರಿಗೆ ಸಹಜವಾಗಿ ಬರೋ ಒಂದು ದೋಷ ಅದು. ಸುಧಾಮಂಗಳ ಬೇರೆ ಜೊತೆಗೆ, ಆಗ ಹಿಂದಿನ ಕಾಲಕ್ಕೆ ಅಡಿಗೆ ಅಂದರೆ ಮಂಡಿಗೆ ಆದರೆ ಅಡಿಗೆ ಇದ್ದಾಗಲೆಕ್ಕ, ಸುಧಾಮಂಗಳಕ್ಕೆ ಮಂಡಿಗೆನೇ ಆಗಬೇಕು. ಯಾಕೆ ಗೊತ್ತೇನು? ಮಂಡಿಗೆಗೆ ಬ್ರಹ್ಮದೇವರ ಅಭಿಮಾನಿ ದೇವತೆಗಳು, ಭಾಳ ಜನ ಗೊತ್ತಿರೋದಿಲ್ಲ, ಬ್ರಹ್ಮದೇವರ ಅಭಿಮಾನಿ ದೇವತೆಗಳಾದ್ದರಿಂದ ಅದು ರಾಜಭಕ್ಷ ಅಂತ ಅದಕ್ಕೆ ಹೆಸರು. ಬಟ್ ಎಲ್ಲ ಭಕ್ಷ ಮಾಡಿದ್ರೂ ಹೆಸರಷ್ಟೇ, ಮಂಡಿಗೆ ಮಾಡಿದ್ರು ಅಂದರೆ ಅದು ನಂಬರ್ 1 ಇದ್ದಾಗ ಲೆಕ್ಕ. ಅದಕ್ಕೋಸ್ಕರ ಮಂಡಿಗೆ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ. ಅವನು ಅಡಿಗೆಯವನು ಕೈ ಕೊಟ್ಟುಬಿಟ್ಟ, ಡ್ರೈವರ್ ಕೈ ಕೊಡ್ತಾರೆ ವೆಹಿಕಲ್ ಇಟ್ಕೊಂಡ್ರೆ, ಅಡಿಗೆಯವ್ರಿಗೆ ಕೈ ಕೊಡ್ತಾರೆ ಅಡಿಗೆ ಮಾಡಿಕೊಂಡ್ರೆ. ನಿಜವಾ ನೀನೇನು ಮಾಡಬೇಕಾಗ, ಎಲ್ಲ ದೊಡ್ಡ ಸೇರಿಬಿಟ್ಟಿದ್ದಾರೆ, 1000 ಜನ ಸೇರಿದ್ದಾರೆ. ಆ ಹೊತ್ತಿಗೆ ವಿಜಯರಾಯರಿಗೆ ಗೊತ್ತಾಯ್ತದೆ, ಸೀದ ಅವ್ರು ಹೊರಟ್ರಂತೆ, ತಾವೇ ಪರಿಚಯನೇ ಮಾಡ್ಕೊಳ್ಳಿಲ್ಲ ಯಾರ ಹತ್ರ ಹೋಗಿಬಿಟ್ಟೆ, ಅದು ಅಡಿಗೆವನು ಅಂತ ಹೇಳ್ತಾರಷ್ಟೆ. ಇವರಿಗೂ ಅವಸರ, ಅಡಿಗೆಯವರಿಲ್ಲ, ಅಡಿಗೆಯವರು ಸಿಕ್ಕಿರೋದು ಖುಷಿಯ ಭಾಳ, ಎಷ್ಟು ಜನಕ್ಕೆ ಬೇಕಾದ್ರೂ ಮಾಡ್ತೇನೆ ಸ್ವಾಮಿ ಅಂದ್ರಂತೆ. ಸದ್ಯ ಪುಣ್ಯ ಮಾಡಯ್ಯ ಅಂತ ಹೇಳಿಬಿಡ್ತಾರೆ, ಅಡಿಗೆ ಮಾಡ್ತಾ ಕಳಿಸಿಬಿಡ್ತಾರೆ. ಸುಧಾ ಮಂಗಳೇಶ್ ಅಲ್ಲಿವರೆಗೂ ಮಂಗಳ ಟೆನ್ಷನ್ ಆಗಿತ್ತು ಪಾಪ, ಈ ಟೆನ್ಷನ್ ಹೋಯಿತು, ಮಂಗಳ ಶುರು ಮಾಡಿಬಿಟ್ಟು, ಇನ್ನೇನು ಶುರು ಮಾಡೋಕ್ಕೆ ಅಂತ ಕೂಡ್ತಾರೆ, ಬಂದು ಕೂತ್ಬಿಟ್ರಂತೆ ಇವ್ರು ಆಗಲೇ ಮುಂದೆ ಕೂತ್ಕೊಂಡ್ರೆ. ಅಡಿಗೆ ಅಡಿಗೆ ಮುಗಿಸಿ ಬಂದೆ ಅಂತ ಹೇಳಿದ್ರು, ಅಷ್ಟೊತ್ತಿಗೆ ಅಡಿಗೆ ಮುಗಿಸಿ, ಊಟ ಮುಗಿಸಿ ಬರೋದು ಕಷ್ಟ, ಅಡಿಗೆ ಮುಗಿಸಿ ಬಂದುಬಿಟ್ರಂತವ್ ಅಡಿಗೆ ಮುಗಿದೋಗಿದೆ ಆಗ್ಲೇನೆ. ಭಾಳ ಆಶ್ಚರ್ಯ ಆಯ್ತು ಅವರಿಗೆ. ಆಯ್ತು ಮುಂದೆ ಕೊಡಬೇಡಿ ಅಂತ ಹೇಳ್ತಾರೆ, ತಮಾಷೆ ಮುಂದೆ ಕೊಡಬೇಡಿ, ಹಿಂದೆ ಹೋಗ್ರಿ ಮೇಲೆ, ಅಡಿಗೆ ಅವ್ರು ಮುಂದೆ ಕೂತ್ರ ಗತಿ ಏನಾಗಬೇಕು, ಹಿಂದೆ ಹೋಗ್ರಿ ಅಂತಾರೆ. ಆಯ್ತು ಉಳಿದವರೆಲ್ಲ ಇಲ್ಲ ಇಲ್ಲ ಅದು ಏನಂತ, ಯಾರು ಪರಿಚಯ ಯಾರು ಇರ್ತಾರೆ ಹೇಳಬೇಡಿ ಅಂತಾರೆ ದಾಸರು. ನಮ್ಮಲ್ಲಿ ಪರಿಚಯ, ನಾನು ಮದ್ದು ವಿಷಯ ಹೇಳ್ರಿ ಅಂತ ಹೇಳ್ತಾರೆ ಪದ್ಧತಿ, ಅದು ಹೇಳಬೇಡಿ ಸುಮ್ಮನೆ ಇರಿ ಅಂತ ಹೇಳಿದ್ರಂತೆ. ಹಿಂದೆ ಕೂತ್ ಬಿಡ್ತಾರೆ, ಅವ್ರು ಅನುವಾದ ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. ವಿಜಯ ಸುಧಾ ಎಂಥ ಗ್ರಂಥ ಗೊತ್ತಾ, ಎಷ್ಟು ಚೆನ್ನಾಗಿ ಓದಿ ಎಲ್ಲರೂ ಕೈ ಕೊಟ್ಟೆ ಕೊಡುತ್ತೆ, ಅಹಂಕಾರ ಇದ್ರದ್ದು ಗ್ಯಾರಂಟಿ ಕೈ ಕೊಡುತ್ತೆ. ಎಲ್ಲೋ ಬಂತು ಪ್ರಾಬ್ಲಮ್ ಶುರುವಾಯ್ತು ಅವರಿಗೆ, ಏನು ಇದು ಅರ್ಥ ಆಗ್ತಾ ಇಲ್ಲ, ಏನು ಮಾಡೋದು ಯೋಚನೆ ಮಾಡ್ತಾ ಇದ್ದಾರೆ. ಆಗ ಇವರು ಹೇಳಿದರಂತೆ, ಸ್ವಾಮಿ ನಮ್ಮ ಇವನ ಕೈಲಿ ಹೇಳಿಸ್ತೀನಿ ನಾನು ಅಂತ ಹೇಳ್ತಾರೆ. ಅವನು ಯಾವನೋ ನೀರಿನವನಿದ್ದ ಓಡಾಡ್ತಿದ್ದ ಪಾಪ ನೀರ್ತಾರ, ಈ ಸಮಸ್ಯೆ ಇವನು ಉತ್ತರ ಕೊಡ್ತಾನೆ ಅಂತ ಹೇಳಿದ್ರಂತೆ. ಅವ್ರಿಗೆ ಶಾಖ ಭಾರಿ ಸಿಟ್ಟು ಬಂದ ಜೊತೆಗೆ, ನನ್ನಂಥ ವಿದ್ವಾಂಸನಿಗೆ ಇವತ್ತು ಅವನೇ ಹೇಳ್ತಾನೆ ಅಂತ ಕೇಳಿದ ತಕ್ಷಣ ಕೈ ಹಿಡ್ಕೊಂಡ್ರಂತ, ಹೇಳಪ್ಪ ಅಂತ ಹೇಳ್ತಾರೆ. ಪಟ 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 ಉತ್ತರ ಹೇಳ್ಬಿಟ್ಟು, ಅದೇಷ್ಟು ಕೂಡ ತಮಾಷೆ ಅಂದರೆ ಸುತಾ ಹೇಳಿ ದೊಡ್ಡದಲ್ಲ, ಡಿಫಿಕಲ್ಟ್ ಪೋರ್ಷನ್ ಹೇಳ್ಬಿಡ್ತಾನೆ ತಕ್ಷಣ. ಆಗ ಅವ್ರಿಗೆ ಆಶ್ಚರ್ಯ ಆಗೋಯ್ತು, ಏನು ಪಂಡಿತ ಅಂತ ಕೈ ಬಿಟ್ಬಿಡ್ತಾರೆ ಯಥಾ ಪ್ರಕಾರ ನಾರ್ಮಲ್, ಏನು ಸ್ವಿಚ್ ಆಫ್ ಮಾಡಿದ್ರೆ ಆಗೋ ಹಾಗೆ ಹಾಕಿದಾಗ ಬಂತು ಹೋದಾಗೋಯ್ತು. ಆ ಇವ್ರು ಯಾರು ಅಂತ ಕೇಳ್ತಾರೆ. ವಿಜಯದಾಸ ಅಂತ ಆ ದಪ್ಪಿ ಕಾಲು ಹಿಡ್ಕೊಂಡು ಸುಧಾ ಪಂಡಿತರು ಕಾಲು ಹಿಡ್ಕೋತಾರೆ. ಇವ್ರು ಜನ್ಮದಲ್ಲೇ ಸುಧಾ ಓದ್ದವರಲ್ಲ, ಅಂದರೆ ಓದಿ ಬಂದ ವಿದ್ಯೆ ಅಲ್ಲ ವಿಜಯದಾಸರದು, ಅನುಗ್ರಹ ಮಾಡಿದ ವಿದ್ಯೆ. ಅನುಗ್ರಹ ಬೇರೆ, ಬುದ್ಧಿಗೆ ಲಿಮಿಟ್ ಇದೆ, ಸಿದ್ಧಿಗೆ ಲಿಮಿಟ್ ಇಲ್ಲ. ನೆನಪಿಟ್ಕೊಂಡಿರ್ಬೇಕು, ಯಾವಾಗ ಬುದ್ಧಿ ಫೇಲ್ ಆಗುತ್ತೆ ಸಿದ್ಧಿ ಫೇಲ್ ಆಗೋದಿಲ್ಲ. ಇದು ಅರ್ಥ, ಇನ್ವರ್ಟರ್ ಹೋಗುತ್ತೆ, ಕರೆಂಟ್ ಶಾಶ್ವತ. ಇನ್ವರ್ಟರ್ ಆಕ್ಸಿಡೆಂಟ್, ಕರೆಂಟ್ ಕ್ಯಾನ್ಸಲ್ ಮಾಡಿ ಇನ್ವರ್ಟರ್ ಹೋಗ್ಬಿಡುತ್ತೆ ಅಷ್ಟೇ. ಇನ್ವರ್ಟರ್ ಬದುಕಿರೋದೇ ಕರೆಂಟಿಂದ. ಅದನ್ನ ಅರ್ಥ ಮಾಡಿಕೊಂಡು ಅನುಗ್ರಹ ಇಲ್ಲದೆ ಹೋದರೆ ಜ್ಞಾನ ಬರೋದಿಲ್ಲ. ವಿಜಯರಾಯರದು ಅನುಗ್ರಹದ ಸಿದ್ಧಿ. ಆದ್ದರಿಂದ ಕಲ್ಲೂರು ಸುಬ್ಬಣ್ಣಾಚಾರ್ಯರು ಕಲ್ಲಿದ್ದಾಗ ಇದ್ರು, ಈ ಚೇಂಜ್ ಆಗಿಬಿಟ್ರು. ಸಾಕ್ಷಾತ್ ಅವರಿಗೆ ಸಾಷ್ಟಾಂಗ ಹಾಕಿ ಸ್ವಾಮಿಯನ್ನು ಶಿಷ್ಯನ್ ಮಾಡಿಕೊಡ್ರಿ ಅಂದ್ರಂತೆ. ಇವರು ಅಂಕಿತ ಕೊಡೋದಿಲ್ಲ, ವೇಣುಗೋಪಾಲದಾಸರ ಕೈಯಲ್ಲಿ ಅಂಕಿತ ಕೊಡಿಸ್ತಾರೆ. ಆ ವ್ಯಾಸ ವಿಠಲ ಅಂತ ಅವ್ರ ಹೆಸರಾಯ್ತು, ವ್ಯಾಸ ವಿಠಲ. ಅವ್ರು ಬರೆದಿದ್ದೇ ಇವತ್ತು ಬರೀ ಶಿಷ್ಯರಾಗಿದ್ದಲ್ಲ, ಅವ್ರ ಮೇಲೆ ದೊಡ್ಡ ವಿಜಯ ಕವಚ ಅಂತ ಹಾಡು ಬರೀತಾರೆ. ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರೆಗಿರೋ ದುರಿತ ಕಳೆದು ಪರೆಯುವ ವಿಜಯ ಗುರುಗಳೆಂಬರ. ಇವತ್ತು ಎಷ್ಟು ಬಿಟ್ಟು ಪಾಪ್ಯುಲರ್ ಆಗಿದೆ ಅಂದ್ರೆ, ಸಂಸ್ಕೃತದಲ್ಲಿ ಸ್ತೋತ್ರ ಗುರುಸ್ತೋತ್ರ ಅಂದ್ರೆ ರಾಘವೇಂದ್ರ ಸ್ತೋತ್ರ ಅಂತ ಆಗ್ಬಿಟ್ಟು. ವಾಯುಸ್ಥಿತಿ ಆದ್ಮೇಲೆ ನೆಕ್ಸ್ಟ್ ಬರೋದು ರಾಘವೇಂದ್ರ ಸ್ತೋತ್ರನೇ. ಹರಿದಾಸರ ಸ್ತೋತ್ರದಲ್ಲಿ ವಿಜಯ ಕವಚನೆ. ಎಷ್ಟು ಲಕ್ಷ ಓದಿ ಹೇಳಿದರೆ ಜನ ಲೆಕ್ಕನೇ ಇಲ್ಲ. ಅದು ಹೇಳಿದವರು ಜನರು ಸಿಗೋದೇ ಭಾರಿ ಕಷ್ಟ ಅನ್ನೋಷ್ಟು ಮಟ್ಟಿ ಪಾಪ್ಯುಲರ್ ಆಗಿದೆ. ನಕ್ಷತ್ರ ಮಾಲಿಕ ಅಂತ 27 ನುಡಿ ಇರೋದ್ರಿಂದ ನಕ್ಷತ್ರ ಮಾಲಿಕ ಅಂತ ಕರೀತಾರೆ. ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರಗಿರೋ ದುರಿತ ಕಳೆದು ಪರೆಯುವ ವಿಜಯ ಗುರುಗಳೆಂಬರ. ಎಲ್ಲ ಹೇಳ್ತಾ ಹೇಳ್ತಾರೆ, ಕೊನೆಗೆ ಹೇಳ್ತಾರೆ ಇಷ್ಟೆಲ್ಲ ಹೇಳ್ತೀರಿ, ಇದಕ್ಕೇನು ಆಧಾರ ಅಂತ ಕೇಳಿದರೆ, ಅದಿದು ಆಧಾರ ಅಲ್ಲ ಸಟೆಯಿದಲ್ಲವೋ ವ್ಯಾಸ ವಿಠಲ ಬಲ್ಲನು ಪಠಿಸಬಹುದು ಇದು ಕೇಳಿ ಕುಟಿಲ ರಹಿತರು. ನಾನು ಏನು ಹೇಳಿದ್ದೇನೆ ಹೇಳ್ತಾರೆ, ಗಂಗೆ ಮಿಂದರೆ ಮಲವು ಹಿಂಗೀತಲ್ಲದೆ ರಂಗನೊಲಿಯನೋ ಭಕುತ ಸಂಘ ದೊರಕದೆ. ಇಷ್ಟೆಲ್ಲ ಹೇಳ್ತೀರಲ್ಲ ಏನು ಆಧಾರ ಅಂದರೆ, ವ್ಯಾಸ ವಿಠಲ ಬಲ್ಲನು ಅಂತ ಹೇಳ್ತಾರೆ. ವೇದವ್ಯಾಸ ದೇವರೇ ಸಾಕ್ಷಿ. ಇವರು ರಾಘವೇಂದ್ರ ಸ್ತೋತ್ರ ಸಾಕ್ಷಿ ಹಯಾಗ್ ಸ್ತೋತ್ರ ಐತಿ ಇವರು ಹೇಳ್ತಾರೆ. ರಾಘವೇಂದ್ರ ಸ್ತೋತ್ರದಲ್ಲಿ ಹೈಗ್ರೀವರು ಸಾಕ್ಷಿ ಅಂತ ರಾಯರು ಹೇಳಿದರೆ, ಇವರು ವ್ಯಾಸ ವಿಠಲ ಸಾಕ್ಷಿ ಅಂತ ಇವರು ಹೇಳ್ತಾರೆ. ಅಂದರೆ ಎರಡು ಪ್ರತಿಜ್ಞೆ ಮಾಡಿರೋದು, ಅದಕ್ಕೆ ಅಷ್ಟು ಪಾಪ್ಯುಲಾರಿಟಿ ಬಂತು ವಿಜಯ ಕವಚದಿಂದ ಇವರಿಗೆ. ಆ ರಾಘವೇಂದ್ರ ಸ್ತೋತ್ರದಿಂದ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಜಗತ್ತಿಗೆ ಗೊತ್ತಾಯಿತು. ಅಷ್ಟು ಮಾಡ್ತಾರಂತೆ, ಸಂಪೂರ್ಣ ಶರಣಾಗತರಾಗಿಬಿಡ್ತಾರೆ, ದಾಸಾನುದಾಸರಾಗಿಬಿಡ್ತಾರೆ. ಇವತ್ತು ಯಾರೋ ಅವರಿವರಿಗೆ ಕೊಟ್ಟು ಏನೋ ಮಾಡೋದು ದೊಡ್ಡದಲ್ಲ. ಸುಧಾ ವಿದ್ವಾಂಸನ ಕನ್ವಿನ್ಸ್ ಮಾಡಬೇಕಾದ್ರೆ ಅವ್ ಎಷ್ಟು ಸಿದ್ಧಿ ಇತ್ತು ಗೊತ್ತಾಗುತ್ತೆ. ಇವತ್ತು ಎಷ್ಟೋ ಜನ ಇರ್ತಾರೆ ಎಂಥವ್ರು ಅಂದ್ರೆ ಭಯಂಕರ ಮೂರ್ಖರು, ಅವರ ಗುರುಗಳು ಗಾಂಪರ ಗುರು ಅಂತಾರಲ್ಲ ಹಾಗೆ. ಅಂಥವ್ರ ಗುರು ಆಗೋದು ದೊಡ್ಡದಲ್ಲ, ತಿಳುವಳಿಕೆ ಇದ್ದವ್ರ ಗುರು ಆಗೋದು ದೊಡ್ಡದು. ಶಿಷ್ಯರ ಕ್ವಾಂಟಿಟಿ ಮುಖ್ಯ ಅಲ್ಲ, ಕ್ವಾಲಿಟಿ ಬಹಳ ಮುಖ್ಯ. ಸಾವಿರಾರು ಜನ ದೊಡ್ಡ ಶಿಷ್ಯರಿರ್ತಾರೆ, ಒಬ್ಬ ಬುದ್ಧಿವಂತ ಶಿಷ್ಯ ಇರ್ತಾರೆ, ಇಟ್ ಮೇಕ್ಸ್ ಆಲ್ ದಿ ಡಿಫರೆನ್ಸ್. ಒಬ್ಬನಿದ್ರು ಸಾಕು, ಇಂಥವ್ರು ಇನ್ನೊಬ್ಬರಿಲ್ಲ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಇಂಥ ಕಲ್ಲೂರು ಸುಬ್ಬಣ್ಣಾಚಾರ್ಯರಲ್ಲಿ, ಗೋಪಾಲದಾಸರಲ್ಲಿ, ಜಗನ್ನಾಥದಾಸರು, ಆ ಕಡೆ ನೋಡಿದರೆ ಗೋಪಾಲದಾಸರ ತಮ್ಮಂದಿರುಗಳು, ದೊಡ್ಡ ಒಂದು ಜ್ಞಾನಿಗಳ ಪ್ರವಾಹನೆ ಕೊಟ್ಟಂತ ಪುಣ್ಯಾತ್ಮರು ವಿಜಯದಾಸರು. ಇದನ್ನ ಯಾತಕ್ಕೆ ಹೇಳ್ತೇನೆ ಅಂದ್ರೆ, ಪುರಂದರದಾಸರು ತುಂಬಾ ಪ್ರಸಿದ್ಧರಾದರು, ಆದರೆ ಅವರು ಪರಂಪರೆ ಅಂತ ಬೆಳೆದು ಬರಲಿಲ್ಲ. ನೆನಪಿಟ್ಕೊಳ್ಳಿ, ಪುರಂದರದಾಸ ಪರಂಪರೆ ಅಂತ ಬರಲಿಲ್ಲ. ಅವ್ರು ಯಾರಿಗೂ ದೀಕ್ಷೆ ಕೊಟ್ಟಿಲ್ಲ, ಅಥವಾ ನಮಗೆ ಗೊತ್ತಿಲ್ಲ ಎಲ್ಲರಲ್ಲೊಂದು. ಪುರಂದರದಾಸರು ಇಂಥವ್ರಿಗೆ ದೀಕ್ಷೆ ಕೊಟ್ಟರು, ಅವರ ಒಂದು ಶಿಷ್ಯ ಪಂಪತ್ತು ಬೆಳೆದು ಬಂತು ಅಂತ ಹೇಳ್ತಕ್ಕಂಥ ಒಂದು ದಾಖಲೆಗಳು ಇಲ್ಲ, ಯಾವುದೋ ಕಾಲಕ್ಕೆ ಅದು ಮುಚ್ಚಿ ಹೋಗಿಬಿಟ್ಟಿದೆ. ಅದೇ ರೀತಿಯಲ್ಲಿ ವಿಜಯದಾಸರು ಮಾತ್ರ ಹಾಗಲ್ಲ, ಇವತ್ತು ಹರಿದಾಸರು ಎಲ್ಲೇ ಇದ್ರು ಕೂಡ ಅವ್ರು ಟ್ರೇಸ್ ಆಗೋದು ವಿಜಯದಾಸರೇ ಟ್ರೇಸ್ ಆಗ್ತದೆ. ವಿಜಯರಾಯರ ಶಿಷ್ಯ ಪರ ಯಾವುದೋ ಒಂದು ಗುರು ಸೇರಬೇಕು, ಯಾವುದೋ ಒಂದು ಪರಂಪರೆ ಸೇರಿದೆ ಬರೋದು. ಪುರಾಣ ಶಾಸನ ತಗೊಳ್ಳಿ, ಮತ್ತೆ ಅವ್ರ ಕಡೆ ಲಿಂಕ್ ಬರ್ತಾರೆ. ಇವತ್ತು ಯಾವುದೇ ತಗೊಳ್ಳಿ ವಿಜಯದಾಸರ ಲಿಂಕ್ ಬರಲೇಬೇಕು. ಅದು ವಿಜಯದಾಸರಿಂದ ಅವರೊಬ್ಬರು ಹರಿದಾಸರಾಗಿದ್ದ ಅಲ್ಲದೇನೆ ಅನೇಕ ಹರಿದಾಸರನ್ನು ಮಾಡಿದ್ದ ಅಷ್ಟೇ ಅಲ್ಲ, ಪರಂಪರೆ ಅಂಕಿತ ಕೊಡೋ ಪರಂಪರೆಯನ್ನು ಬೆಳೆಸ್ತಾ ಬಂದುಬಿಟ್ಟು. ವಿಜಯದಾಸರ ಸ್ಥಾನ ಈ ದೃಷ್ಟಿಯಿಂದ ಬಹಳ ಮುಖ್ಯವಾದ ಸ್ಥಾನ. ಅವರ ವಿಷಯ ತಗೊಂಡ್ರೆ ತುಂಬಾ ವ್ಯಾಪಕವಾದ ವಿಷಯಗಳು, ಶೈಲಿ ತಗೊಂಡ್ರೆ ಅಷ್ಟು ಬರೆದ್ರು, ಅಷ್ಟು ಓಡಾಡಿದ್ರು, ಅಷ್ಟು ಜನಕ್ಕೆ ಹೇಳಿದ್ರು, ಅಷ್ಟು ಜನ ಬದಲಾವಣೆ ಮಾಡಿದ್ರು. ಈಗ 40 ವರ್ಷ ಮತ್ತೆ ಅವರಿಗೆ ಜಾಸ್ತಿ ಟೈಮ್ ಇಲ್ಲ, 33 ಮುಗಿದೋಗಿತ್ತಾಗ್ಲೇನೆ. 40ರಲ್ಲಿ ಎಂತ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಗೊತ್ತಾದ್ರೆ ಆಗ ನಮಗನಿಸುತ್ತೆ ಇದೆಲ್ಲ ಸಾಮಾನ್ಯರಾಗತಕ್ಕಂಥ ಕೆಲಸ ಅಲ್ಲ, ಇದಕ್ಕೆಲ್ಲ ಸಿದ್ಧಿ ಬೇಕು, ಅಪರೋಕ್ಷ ಜ್ಞಾನ ಬೇಕು, ಬೇರೆ ಅಲ್ಲ. ಅವರ ಹಾಡನ್ನು ಬರೀತಾರೆ, ಎಂತೆಂಥ ಹಾಡು ಬರೀತಾರೆ ಗೊತ್ತಾ, ಬಹಳ ಸುಲಭ. ಅದರ ಅರ್ಥ ಮಾತ್ರ ನೆನೆಸಿದಷ್ಟು ಆಶ್ಚರ್ಯ ಆಗಬೇಕು. ಚಿರಜೀವಿ ಆಗೆಲ್ಲವೋ ಚಿಣ್ಣ ನೀನು ಪರಮ ಭಾಗವತರ ಪದ ಧೂಡಿ ಧರಿಸುತ್ತಲಿ. ತುಂಬಾ ದಿವಸ ಬದುಕು ಅಂತ ಹೇಳ್ತಾರೆ, ಆದರೆ ಹುಷಾರು, ಸುಮ್ಮನೆ ಬದುಕಬೇಡ. ಪರಮ ಭಾಗವತರ ಪದ ಧೂಡಿ ಧರಿಸುತ್ತಲಿ, ದೊಡ್ಡವರ ಕಾಲಿಗೆ ಬಿದ್ದು ಬದುಕೆ ಹೊರತು ಇಲ್ಲಿ ಅಹಂಕಾರಿಯಾಗಿ ಬದುಕಬೇಡ, ವಿನಯವಂತನಾಗಿ ಬದುಕು ಅಂತ ಹೇಳ್ತಾರೆ. ಆದರೆ ಚಿರಜೀವಿಯಾಗ ಈ ರೀತಿ ಬಂದರೆ ಚಿರಂಜೀವನ ದೀರ್ಘಕಾಲ ಬದುಕ್ತಿ, ದೇಹದಲ್ಲಿ ಬದುಕ್ತಿ, ಕೀರ್ತಿನೂ ಬಹಳ ಇರುತ್ತೆ ಆಮೇಲೆ ಅಂತ ಹೇಳ್ತಾರೆ. ದೇಹದ ಬದುಕು ಬೇರೆ, ಕೀರ್ತಿಯ ಬದುಕು ಬೇರೆ, ಎರಡೂ ಇರಬೇಕಾದ್ರೆ ದೊಡ್ಡವರಿಗೆ ವಿನಾ ಮಹತ್ಪಾದ ರಜೋಭಿಷೇಕ ಅಂತಂದು ಭಾಗವತ ಪುರಾಣ ಹೇಳ್ತದೆ, ಅದನ್ನು ಹೇಳ್ತಾರೆ. ಬದುಕಲಿಕ್ಕೆ ಏನ್ ಮಾಡಬೇಕು ಅಂದ್ರೆ ಉಪಾಯಗಳನ್ನೆಲ್ಲ ಹೇಳ್ತಾ ಬರುತ್ತೆ, ಸುಭಾಷಿತಗಳೆಲ್ಲ ಕೂಡ ಲೈನ್ ಬೈ ಲೈನ್ ಸುಭಾಷಿತ. ಪಾಕವನ್ನು ಮಾಡಿ ಏಕಾಂತದಲ್ಲಿ ಉಣಬೇಡ. ಎಷ್ಟು ಇವತ್ತು ಇವತ್ತಾಗಲ್ಲ ಪಾಕವನ್ನು ಏಕಾಂತದಲ್ಲೇ ಉಣ್ಣು ಅಂತ ಹೇಳೋದು, ತಂದೆ ತಾಯಿ ಇನ್ನೊಬ್ಬರಿಗೆ ಕೊಡಬೇಡ. ಫಸ್ಟ್ ಇನ್ನೊಬ್ರಿಗೆ ಕೊಡಬೇಡ, ಉಳಿದ್ರೆ ಎಂಜಾಯ್ ಮಾಡು, ಕುಡಿ, ಯಾಕೇನ್ ಮಾಡ್ತೀಯಾ, ಕುಡಿ ತಿನ್ನು ಮಾಡ್ತಿರದೆ ಅದೇ ಕೆಲಸಗಳು, ಕುಡಿತಾರೆ ತಿಂತಾರೆ, ಏನ ಇನ್ನೊಬ್ರಿಗೆ ಕೊಡುವ ಕಾನ್ಸೆಪ್ಟೇ ಇಲ್ಲ. ಪಾಕವನ್ನು ಮಾಡಿ ಏಕಾಂತದಲ್ಲಿ ಉಣಬೇಡ, ಭೂಕಾಂತರ ಅನುಸರಿಸಿ ಬೆಸಗೊಳ್ಳಲು ಬೇಡ, ಕಂಡವ್ರ ಮುಂದೆ ಕೈ ಚಾಚಬೇಡ. ಉಪನಿಷತ್ತಿನ ಮಾತದು, ಮಾಗೃತ ಕಶ್ಯ ಶುದ್ಧನಂ, ಇನ್ನೊಬ್ಬರ ಮುಂದೆ ಎಂದೂ ಕೈ ಚಾಚಬೇಡ. ರಾಯರ ಹಾಗೆ ಬದುಕಿದ್ದಕ್ಕೆ ಇವತ್ತು ಲೋಕಮಾನ್ಯರು ಪೂಜ್ಯಾಯ ರಾಘವೇಂದ್ರಾಯ, ಇವರು ನೋಡಿದ್ರೆ ವಿಜಯದಾಸರು, ಅಜ್ಞಾನ ತಿಮಿರ ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ, ಅಜ್ಞಾನ ಎಂಬ ಕತ್ತಲೆಯನ್ನು ಪರಿಹಾರ ಮಾಡ್ತಾರೆ, ಬುದ್ಧಿ ಸಂಪತ್ ಪ್ರದಾಯಕಂ ಬುದ್ಧಿಯನ್ನು ಸಂಪತ್ತನ್ನು ಕೊಡ್ತಾರೆ. ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ, ವಿಜ್ಞಾನದಿಂದ ವಿಮಲರಾಗಿದ್ದಾರೆ ಶಾಂತರಾಗಿದ್ದಾರೆ ಅಂತ ಗುರುಗಳನ್ನು ಸ್ಮರಣೆ ಮಾಡ್ತೇನೆ ಅಂತ ಹೇಳ್ತಾರಲ್ಲ, ಅದು ಅಂತ ಸಿದ್ಧಿ ಹೇಳ್ತಾರೆ. ಶ್ರೀಕಾಂತ ಚರಿತೆಯನ್ನು ಕೇಳದಿರಬೇಡ, ಸದಾ ಕಾಲ ಭಗವಂತನ ಕಥೆ ಕೇಳು, ರಾಜಮಹಾರಾಜರ ಹಿಂದೆ ಸುತ್ತಕೊಂಡು ಓಡಾಡ ಕಾಲ ವೇಸ್ಟ್ ಮಾಡಬೇಡ. ಪಾಕವನ್ನು ಮಾಡಿ ಏಕಾಂತದಲ್ಲಿ ಉಣಬೇಡ, ಕಂಡ ಕೂಡನ್ನು ತಿಂದು ಒಡಲ್ಹರಿಯಬೇಡ ಅಂತ ಹೇಳ್ತಾರೆ. ಎಲ್ಲೆಲ್ಲೋ ತಿಂದು ಬದುಕಬೇಡ, ಇವತ್ತಂತೂ ಬಹಳ ರಿಲೆವೆಂಟ್ ಅದು, ಎಲ್ಲಿ ತಿಂತಾರೋ ಮನೆಯಲ್ಲಿ ಬಿಟ್ಟು ಎಲ್ಲ ಕಡೆ ತಿಂತಾರೆ ಅಂತ ಕಾಲ ಇತ್ತು. ಮನೆ ಆರಕ್ಕೆ ಬಿಟ್ಟು ರಾತ್ರಿ 12ಕ್ಕೆ ನಿಲ್ಲಿ ತಿನ್ಬೇಕವರು, ಅಲ್ಲೇ ತಿನ್ನೋದು ಅಲ್ಲೇ ಕುಡಿಯೋದು ಅಲ್ಲೇ ಬರೋದಷ್ಟೇ. ಇವತ್ತು ಮನೆಯಲ್ಲಿ ತಿನ್ನು, ಕಂಡ ಕೂಳನ್ನು ತಿಂದು ಒಡಲ್ಹರಿಯಬೇಡ, ಬದುಕೋದು ಬಹಳ ಮುಖ್ಯ, ಆದ್ರೆ ಕಂಡ ಕೂಳನ್ನು ತಿಂದು ಬದುಕಬೇಡ, ಭಗವಂತನ ನೈವೇದ್ಯ ಮಾಡಿದ್ದನ್ನು ತಿಂದು ಬದುಕು ಅಂತ ಹೇಳ್ತಾರೆ. ಈ ಮಾತನ್ನು ಯಾರು ಹೇಳ್ತಾರೆ, ನಿಮಗೆ ಸಿಗೋ ಜನಗಳೇ ಇಲ್ಲ ಇವತ್ತಿನ ದಿವಸ ಅಂತ ದಾಸ ಮಹಾರಾಜ ತಂದೆ ತಾಗಡೆ ಹೇಳೋ ಕಾಲ ಅಲ್ಲ ಇದು, ಅವ್ರು ಹೇಳೋದಿಲ್ಲ ಅವ್ರಿಗೆ ಕೇಳೋದಿಲ್ಲ, ಇಂತ ದಾಸರು ಹೇಳಿದ್ರೆ ನಮಗೆ ಅರ್ಥ ಆಗ್ಬೇಕಷ್ಟೇ. ಆದ್ರೆ ಎಂಥ ಆಹಾರ ತಿಂತೇವೋ, ಏನಾದ್ರು ಮನುಷ್ಯ ಹುಚ್ಚೋಪಟ್ಟು ಮಾತಾಡಿದಾಗ ಏನ್ ತಿಂತಿ ಅಂತ ಕೇಳ್ತಾರೆ, ಅದು ಏನ್ ತಿಂತಾನೋ ಅದು ಭಾಷೆ ಹೊರಗೆ ಬರುತ್ತೆ ಅಂತ, ತಿಂದಿದ್ದು ಹೊರಗೆ ಬರುತ್ತೆ ಅಂದ್ರೆ ಏನು ತಿಂತಾನೆ ಅನ್ನೋದ್ರ ಮೇಲೆ ಅವನ ಏನ್ ತಿಳಿತಾನೆ ಅಂತ ಗೊತ್ತಾಗ್ತದ. ಇವತ್ತು ನಮ್ಗೆ ನಿಯಂತ್ರಣವೇ ಇಲ್ಲ, ಕಂಡಲ್ಲಿ ತಿಂದೆ ಹೋದ್ರೆ ಮೂರ್ಖ ಅನ್ನೋ ಕಾಲ ಬಂದೋಗಿದೆ. ಇವತ್ತು ದಾರಿದ್ದಕ್ಕೂ ಮನೆ ಇಷ್ಟು ದಿವಸ ತುಂಬ ಸತ್ತು ಹೇಳಿ, ದೇವ್ರ ಮನೆ ಇಲ್ಲದೆ ಮನೆ ಕಟ್ಟಿಸೋ ಅಭ್ಯಾಸ ಬಹಳ ದಿವಸ ಆಯ್ತು ಬರಲ ಶುರುವಾಗಿ. ಇವತ್ತು ದೇವ್ರ ಮನೆ ಯಾರು ಕಟ್ಸಿದ್ರೆ ಬ್ರಾಹ್ಮಣ ಅಲ್ಲ ಅಂತ ಅರ್ಥ, ಅವ್ರು ದೇವ್ರ ಮನೆ ಕಟ್ಸಿರ್ತಾರೆ ಪಾಪ, ಇವನು ಕಟ್ಸಿರೋದಿಲ್ಲ, ಅಕ್ಸ್ತಾ ಗೂಡು ಮಾಡ್ತಾರೆ ಅಷ್ಟೇ, ಹಬ್ಬ ಬಂದ್ರೆ ಗೂಡು ಮಾಡ್ತಾರೆ ಅಷ್ಟೇ. ಇನ್ನೊಂದೇನು ಗೊತ್ತಾ, ಈಗ ಅಡಿಗೆ ಮನೆಯೂ ಇಲ್ಲ ಇತ್ತೀಚೆಗೆ, ಕಟ್ಸೋದಿಲ್ಲ, ದಾರಿಯಲ್ಲಿ ದರ್ಶಿನಿ ಬರ್ತಾ ದರ್ಶಿನಿ, ಏನ್ ದರ್ಶನ ಯಾವ್ದು ಏನ್ ದರ್ಶನ ಆಗುತ್ತೆ ಅವರಿಗೆ ಅದೇ ಗೊತ್ತಿಲ್ಲ. ದರ್ಶಿನಿ ಅಂತ ಹೆಸರು, ವಿಚಿತ್ರ ಹೆಸರುಗಳೆಲ್ಲ ಶಾಸ್ತ್ರದ ಹೆಸರು ಇಟ್ಬಿಟ್ಟಿದ್ದಾರೆ, ಅದಕ್ಕೆಲ್ಲ ಕೂಡ ಬಗೆ ಬಿಸಿಯೊಳಗೆ ಬರ್ತಾ ಇದ್ದ ಮನೆಯಲ್ಲಿ ಹೇಳ್ಬಿಡ್ತಾರೆ, ಅಡಿಗೆ ಆಗೋದಿಲ್ಲ ತಿನ್ಕೊಂಡು ಹೋಗು ಅಂತ ಹೇಳ್ಬಿಡ್ತಾರೆ ಫಸ್ಟ್, ನಾವು ಹೇಳೋದವೆಲ್ಲ ಅವಸರ ಮಾಡೋಕ್ಕಾಗದಿಲ್ಲ ತಿನ್ಕೊಂಡು ಹೋಗು, ತಿದ್ಕೊಂಡು ಬಾ ಲೇಟಾಗಿ ಬರುತ್ತೆ, ಇಷ್ಟೇ ಉದ್ದೇಶ. ಅಂದ್ರೆ ನಮ್ಮ ಹೊಟ್ಟೆ ನಮ್ಮದಲ್ಲ, ನಮ್ಮ ಹೊಟ್ಟೆ ಇದು ಯಾರದೋ ಹೊಟ್ಟೆ ಅಲ್ಲ, ಇದನ್ನ ಕಂಡು ಕಂಡದ್ದು ಹಾಕೋದಾದ್ರೆ ಮುಂದೆ ಬದುಕೋದೇನು ಅಂತ ಕೇಳುತ್ತಾರೆ. ಕಂಡವ್ರ ಹೊಟ್ಟೆ ಅಲ್ಲ, ನಿಮ್ಮ ಹೊಟ್ಟೆನೇ ಕೆಡಿಸ್ಕೊಂಡ್ಬಿಟ್ರೆ ಬದುಕೋದೇನು ನೀವೆಂತೆ. ದಾಸರ ಮಾತು ಬಹಳ ಅಪೂರ್ವ, ಮಧ್ವಮತದ ಸಿದ್ಧಾಂತದಿ ಪದ್ಧತಿ ಬಿಡಬೇಡಿ ಬಿಟ್ಟು ಕೆಡಬೇಡಿ ಅಂತ ಅವ್ರು ಹೇಳಿದ ಹಾಗೆ, ಮಧ್ವಮತವ ಪೊಂದದವನ ಕರ್ಮವ್ಯಾತಕ್ಕೆ ಭಕುತಿಯಾತಕ್ಕೆ ಊರ್ಧ್ವ ಪುಂಡತಿದ್ದದವನ ಕರ್ಮವ್ಯಾತಕ್ಕೆ ಸುಭಾಷಿತಗಳು ಒಂದೊಂದು ಲೈನ್ ಹೇಳ್ತಾ ಹೋಗ್ತಾರೆ. ಏಕಾದಶಿಯು ಮಾಡದವನ ವ್ರತವು ಯಾತಕ್ಕೆ, ಯಾತಕ್ಕೆ ಯಾತಕ್ಕೆ ಎಂದರೆ ಪೂರ್ತಿ ಪಲ್ಲವಿ, ಎಷ್ಟು ಹೊಸ ಹೊಸ ಇಂದ ಕಟ್ಟದ ಹೋಗ್ಬಿಡ್ತಾರೆ ದಾಸರು ಅಂದ್ರೆ ಆಶ್ಚರ್ಯ ಆಗಿಬಿಡ್ಬೇಕು. ಮೂರುತಿಯನ್ನು ನಿಲ್ಲಿಸೋ ಮಾಧವ ನಿನ್ನ, ವಿಗ್ರಹವನ್ನು ನಿಲ್ಲಿಸೋ ವೆಂಕಟ, ಮಧ್ವಮತವೇ ಮತವು ಸಕಲ ಶ್ರುತಿ ಸಮ್ಮತವು, ಮಧ್ವರಾಯರ ಧ್ಯಾನ ಅಮೃತಾಪಾನ, ಮಧ್ವರಾಯರ ಲೀಲೆ ನವರತನದ ಮಾಲೆ, ಮಧ್ವರಾಯರ ಬಂಟ ಜಗಕ್ಕೆ ನಂಟ ಅಂತ ಹೇಳ್ತಾರೆ. ಆಚಾರ್ಯ ಸಿದ್ಧಾಂತ ತಿಳಿದವನು ಯಾರನ್ನು ಹೇಟ್ ಮಾಡೋದಿಲ್ಲ, ಎಲ್ಲರನ್ನು ಗೌರವಿಸ್ತಾನೆ ಅಂತ ಹೇಳ್ತಾರೆ. ವೃದ್ಧಾಚಾರ್ಯ ಹೇಳಿದ ಎಲ್ಲರೊಳಗೂ ದೇವರಿದ್ದಾನೆ, ಇದನ್ನು ಹೇಳಿದವರು ಮಧ್ವಾಚಾರ್ಯ. ಎಲ್ಲರೂ ದೇವರು ಅಂತ ಎಷ್ಟೋ ಜನ ಹೇಳ್ಬಿಟ್ಟಾಗಿತ್ತು, ಎಲ್ಲರ ಒಳಗೆ ದೇವರಿದ್ದಾನೆ ಇದನ್ನ ಆಚಾರ್ಯ ಹೇಳ್ತಾರೆ. ಅಂದಮೇಲೆ ತತ್ರ ಕೋ ಮೋಹ ಕಶ್ಯೋಕಃ ಏಕತ್ವವನ್ನು ಪಶ್ಯತಃ, ಉಪನಿಷತ್ತಿನ ಮಾತದು, ಎಲ್ಲ ಕಡೆ ದೇವರಿದ್ದಾನೆ ಅಂತ ಗೊತ್ತಾದ ಮೇಲೆ ನಮಗೆ ಭಯದ ಹೆಸರೇ ಇಲ್ಲ. ಪ್ರಹ್ಲಾದನ ಏನೇನೋ ಹಿಂಸೆ ಮಾಡಿದ್ರು, ಪ್ರಹ್ಲಾದ ಹೆದರಲಿಲ್ಲ ಯಾಕೆ ಗೊತ್ತಾ, ನೀ ಅಗ್ನಿಯಲ್ಲಿ ಸುಡಿಸ್ತಿ ಹೋದಲ್ಲ ಅಗ್ನಿಯಲ್ಲಿ ದೇವರಿದ್ದಾನೆ, ನಮ್ಮ ದೇವರು ಸುಡೋದಿಲ್ಲ, ಹಾವಿನಲ್ಲಿ ದೇವರಿದ್ದಾನೆ ಹಾವು ಕಚ್ಚೋದಿಲ್ಲ, ಏನು ಮಾಡೋಕ್ಕಾಗಲಿಲ್ಲ ಪ್ರಹ್ಲಾದನನ್ನ. ಉಪಾಸನೆಯ ಹೊಸ ಮಾರ್ಗವನ್ನು ಹೇಳಿದ ಗುರುಗಳು ಮಧ್ವಾಚಾರ್ಯರು. ಅದಕ್ಕೆ ಮಧ್ವರಾಯರ ಬಂಟ ಜಗಕ್ಕೆ ನೆಂಟ, ಹಾಗೇ ಆಯ್ತು ಅವರಿಗೆ. ಸಂಚಾರ ಮಾಡ್ತಾ ಮಾಡ್ತಾ ಚಿಪ್ಪಗಿರಿಗೆ ಬಂದರು. ಅವರ ಶಾಂತಿ ಎಷ್ಟು ಗಳಿಸಿದ್ರು ವಿಜಯದಾಸರು ಅಂತ ಹೇಳ್ತಾರೆ. ಮನ್ನಾರಗುಡಿಗೆ ಹೋಗಿದ್ರಂತೆ, ತಮಿಳುನಾಡಿನಲ್ಲಿದೆ ಇವತ್ತು, ಅಲ್ಲಿಗೆ ಹೋಗಿದ್ದಾರೆ, ಸ್ನಾನ ಮಾಡ್ಕೊಂಡು ಮೇಲಕ್ಕೆ ಬರ್ತಾರೆ. ಯಾರೋ ಒಬ್ರು ಬಂದ ಉಗುಳಿದ ಅವ್ರ ಮೇಲೆ, ಇದೇನು ಮೈಲಿಗೆ ಮಾಡೋದು ಜನಕ್ಕೆ ಹ್ಯಾಬಿಟ್ ಅದು, ಉಗುಳಿದ ಉಳಿದವರಾಗಿದ್ದರೆ ಕುಲಗೋತ್ರ ತೊಳೆದು ಹಾಕಿಬಿಡ್ತಿದ್ರು, ಅಲ್ಲಿ ಉಗುಳೋದು ಬೇಡ, ಬರೀ ಮುಟ್ಟಿದ್ರೆ ಸಾಕಾಗ್ತಿತ್ತು, ನೀರು ಸಿಡಿಸಿದ್ರೆ ಸಾಕಾಗ್ತಿತ್ತು. ಸೀದಾ ಹೋದ್ರು ಮತ್ತೆ ಮುಳುಗಾಕಿದ್ರು, ಮತ್ತೆ ಬಂದರು ಮತ್ತೆ ಉಗುಳಿದ, ಮತ್ತೆ ಹೋದ್ರು ಮತ್ತೆ ಬಂದರು ಮತ್ತೆ ಉಗುಳಿದ, 21 ಸರ್ತಿ ಹಾಗಾಯ್ತಂತ, ಹೋಗೋದು ಬರೋದು ಹೋಗೋದು ಬರೋದು. ಕೊನೆಗೆ ಅವ್ರೇನು ಬ್ಯಾಲೆನ್ಸ್ ಕಳ್ಕೊಳ್ಳೇ ಇಲ್ಲ, ಹಾಗೆ ಇದ್ದಾರೆ ಅವರು. ಶಿಷ್ಯರಂತಾರೆ, ಏನು ಸ್ವಾಮಿ ಇದು ಅಂತ ಕೇಳಿದ್ರೆ, ಸುಮ್ಮನೆ ಇದ್ದೀರಲ್ಲ, ಒಂದು ಮಾತು ವಿಚಾರಿಸಬಾರದೆ ಅಂದರೆ, ಅವನು ಪುಣ್ಯಾತ್ಮ, ಒಂದ್ಸರಿ ಸ್ನಾನ ಮಾಡಿದ್ದೆ ನಾನು, 20 ಉಳಿದು 21 ಸ್ನಾನ ಆಯ್ತು, ಎಂದು ಬರಬೇಕಾಗಿತ್ತು ನಾನು ಅಂತ ಹೇಳಿದ್ರಂತ. ಅವ್ರ ಅನುಸಂಧಾನ ನೋಡಿ, 21 ಸ್ನಾನ ಮಾಡಿದಾಗಾಯ್ತು, ನಾನಾಗೆ ಮಾಡ್ತಿದ್ದಿಲ್ಲ, ಮೇಲ್ಗೆ ಮಾಡಿದ್ದಕ್ಕೆ ಮಾಡಿದಿರಲ್ಲ, ಅವನಿಗೆ ನಾವು ಕೃತಜ್ಞರು ಅಂತ ಹೇಳಿಬಿಟ್ರು. ಆಗ ನೋಡ್ತಾರೆ, ಉಗುಳಿದ್ದು ಯಾರೋ ಅಲ್ಲ, ದೇವರು ನಿಂತ್ಕೊಂಡಿದ್ದಂತೆ, ಮಾತನಾಡಿ ಮನ್ನಾರಿ ಕೃಷ್ಣ ಅಂತ ಹೇಳ್ತಾರೆ, ದೇವರ ನಾಮನೇ ಬರೆದಿದ್ದಾರೆ. ಅಂದರೆ ಆ ದೃಷ್ಟಿಯಿಂದ ಅವರಿಗೆ ಅನುಗ್ರಹ ಮಾಡಲಿಕ್ಕೆ ದೇವರು ಬಂದಿದ್ದ. ನಮ್ಮಲ್ಲಿ ಜನಗಳಿಗೆ ಮಾನವೀಯತೆ ಇರೋದಿಲ್ಲ, ಅದಕ್ಕೆ ನಮ್ಮ ಧರ್ಮ ಜನ ಬೈತಾರೆ. ವಿಜಯರಾಯರು ಕಾಶಿ ಮಾಡಿ ಯಾತ್ರೆ ಮಾಡ್ಕೊಂಡು ಮುಗಿಸ್ ಬರ್ತಿದ್ರು. ಎಲ್ಲ ಒಂದು ಕಾಡು, ಒಂದು ಕತ್ತೆ ವರ್ತಾ ಬಿದ್ದಿತ್ತು ಪಾಪ ಕತ್ತೆ. ಶಿಷ್ಯರೆಲ್ಲ ಮುಂದೆ ಹೋಗ್ಬಿಟ್ರು ಹಾಗೆ ನೋಡ್ಕೊತ, ಕತ್ತೆ ಕತ್ತೆ ಅಂತ ಹೋಗ್ಬಿಟ್ಟು. ಮನುಷ್ಯರು ಬಿದ್ದಿದ್ರೆ ಹೋಗ್ತಾರೆ, ಪಾಪ ಕತ್ತೆನ ಬಿದ್ದಿದ್ರೆ ಏನು ಆಶ್ಚರ್ಯ ಹೊರಟೋದ್ರು. ವಿಜಯರಾಯರು ಬಂದರು, ಅವರು ಕೊಡ ತಗೊಂಬಂದಿದ್ದಾರೆ, ಕೊಡ ತುಂಬ ಗಂಗಾ ತುಂಬ್ಕೊಂಬಂದಿದ್ದಾರೆ. ಕತ್ತೆ ಒದ್ದಾಡ್ತಿದೆ ಪ್ರಾಣ ಸಂಕಟ. ಇವ್ರು ಏನ್ ಮಾಡಿದ್ರೆ ಅಂತ ತೆಗೆದಾರು ಬಾಯಲ್ಲಿ ಹಾಕ್ಬಿಟ್ಟಿದ್ದೆ ನೀರನ್ನು. ಗಂಗೋದಕ ಹಾಕ್ತಾರೆ. ಇವತ್ತೇನು ಪ್ಲೇನಲ್ಲಿ ಹೋಗಿರೋದಲ್ಲ, ನಡ್ಕೊಂಡು ತಂದಿರೋದೆಲ್ಲ ಕೂಡ ಹೊತ್ಕೊಂಡು ಸ್ವತಃ ಹೊತ್ಕೊಂಡ್ಬಂದಿದ್ದಾರೆ ಅವರು. ಶಿಷ್ಯರೆಲ್ಲ ಬಾವಿ ಹೊಡ್ಕೊಳ್ಳೋಕ್ಕಾಗಿ ಏನು ಗುರುಗಳಿಂದ ಕೆಲಸ ಮಾಡಿಬಿಟ್ರಲ್ಲ, ಎಷ್ಟು ಕಷ್ಟಪಟ್ಟು ಗಂಗಾ ತಂದಿದ್ವಿ, ಆ ಕತ್ತೆ ಬಾಯಿ ಹಾಕ್ಬಿಟ್ರೆ ಅಂತ ಕೇಳಿದರೆ, ನೋಡಯ್ಯ ಆ ಒಂದು ಪ್ರಾಣಿ ಸಾಯ ಹೊತ್ತಲ್ಲಿ ನೀರು ಹಾಕೋ ಪುಣ್ಯ ಮಕ್ಕಳು ಹಾಕ್ತಾ ಗ್ಯಾರಂಟಿ ಇಲ್ಲ ಈಗಿನ ಕಾಲದೊಳಗೆ. ಆ ಕತ್ತೆ ಏನು ಪುಣ್ಯ ಮಾಡಿರ್ತೇನೆ, ಇವ್ರ ಕೈಯಲ್ಲಿ ನೀರು ಕುಡಿಬೇಕಾದ್ರೆ ಸಾಯ್ತಾ ಇದೆ. ಈಗ ನೀರು ಹಾಕಿರೋದಕ್ಕೆ ಆನಂದ, ನಾವು ಏನು ಕೊಟ್ಟರು ಆಗೋದಿಲ್ಲ. ಆದ್ದರಿಂದ ಒಳ್ಳೆ ಅವಕಾಶ ಹಾಕಿಬಿಟ್ಟೆ ಅಂತ ಹೇಳ್ತಾರೆ. ಗಂಗಾ ಅಂದರೆ ಮತ್ತೆ ತರಲಕ್ಕೆ ಬರ್ತದೆ, ಹೋಗಿ ಪ್ರಾಣ ಹೋದ್ರೆ ಮತ್ತೆ ಬರ್ತದೆ ಅಂತ ಕೇಳ್ತಾರೆ. ಈ ಮಾತಲ್ಲಿ ಎಷ್ಟು ಮಾತಿದೆ, ನಾವು ಅರ್ಥನೆ ಮಾಡ್ಕೊಂಡಿದ್ದೆ. ವೈದ್ಯರಿ ಮಾತು ತಿಳ್ಕೊಂಡಿರ್ಬೇಕು, ನಾವು ಬರಲ್ಲ ಹೋಗು ಅಂತ ಹೇಳ್ಬಿಡ್ತಾರೆ ಎಷ್ಟೋ ಸರ್ತೆ. ಅವ್ರು ಬಂದ್ರೆ ಬದುಕ್ತಿರ್ತಾರೆ, ಯಾರಾದರೂ ಅವನು ಏನೋ ಮಾಡ್ಕೊತ ಬಿಟ್ಟುಬಿಟ್ಟಿರ್ತಾನೆ. ದಾಸರು ಇದಕ್ಕೆ ಇಂಥ ಮಾನವೀಯತೆ ಇದ್ದಿದ್ದಕ್ಕೇನೆ ಸ್ಮರಿಸಿ ಬದುಕಿರೋ ದಿವ್ಯ ಚರಣಕ್ಯರಾಗಿರೋ ವಿಜಯ ದುರೆತ ಕಳೆದು ಪರೆಯುವ ವಿಜಯ ಗುರುಗಳೆಂಬರ ಅದನ್ನು ಹೈಲಿ ಮಿಸ್ಸಿಂಗ್ ನಮ್ಮಲ್ಲಿ. ಇವತ್ತು ಆ ಗುಣ ಸೇರಿಸ್ಕೊಳ್ಳದೆ ಹೋದರೆ ಯಾವ ಸಿದ್ಧಾಂತನೂ ಉಳಿಲಕ್ಕಾಗೋದಿಲ್ಲ. ನಿಮ್ಮ ಮಾನವೀಯತೆಯನ್ನು ಕಳ್ಕೊಂಡ ನೀವು ಇನ್ನೇನು ಮಾಧವನ್ನು ತೋರಿಸ್ತೀರಿ ಅಂತ ಕೇಳ್ತಾರೆ. ದೇವರ ಹತ್ರ ಹೋಗೋದಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್ ಅಂದರೆ ಜನಗಳಲ್ಲಿ ದೇವರನ್ನು ಕಾಣಿ. ಇಂಥ ಒಂದು ಕೀರ್ತಿಯಿಂದ ಬಹಳ ಕಪೂರ್ವ ಅದು. ಮತ್ತು ವಿಜಯರಾಯರು ಕಾಶಿಯಿಂದ ಬರಬೇಕಾದ್ರೆ ಒಂದು ಸಾಣೆಕಲ್ಲು ತಂದಿದ್ದಾರೆ ಅಲ್ಲಿಂದ. ಒಂದು ಸಾಣೆಕಲ್ಲು, ಒಂದು ಲಿಂಗ. ಲಿಂಗ ಅಂದರೆ ಆ್ಯಕ್ಚುಯಲಿ ಲಿಂಗದ ಆಕಾರ ಇರತಕ್ಕಂಥ ಒಂದು ಶಿಲೆ. ಮತ್ತೆ ಅಂತ ಅವರು ತಂಬೂರಿ ಅಂತ ಇವತ್ತು ಉಳ್ಕೊಂಡೇ ಇದೆ. ಅದನ್ನು ಸ್ವತಃ ಹೊತ್ಕೊಂಬಂದನಂತೆ. ಸಾಣೆಕಲ್ಲು ಏನೋ ನಾವು 30 ರೂಪಾಯಿ ಇಷ್ಟಿಸ್ತಾರೆ, ಅಂಥ ಸಾಣೆಕಲ್ಲಲ್ಲ. ಚಿಪ್ಪಗಿರಿ ಹೋಗಿ ಚಿಕ್ಕಲಪರಿ ಹೋಗಿ ನೋಡಿ, ನಿಮಗೆ ಎತ್ತಲಕ್ಕಾಗೋದಿಲ್ಲ, ಇವತ್ತಿಗೆ ಎತ್ತಲಕ್ಕಾಗೋದಿಲ್ಲ ಒಬ್ಬರ ಕೈಲಿ. ಅದನ್ನು ಅದನ್ನ ಹೇಗೆ ಹೊತ್ಕೊಂಬಂದಿರಬೇಕು, ಎಷ್ಟು ದೇಹದಾಡ್ಯ ಇರಬೇಕು ಅವರಿಗೆ, ಆಶ್ಚರ್ಯನೇ ಆಶ್ಚರ್ಯ. ಇವತ್ತು ಅದು ಅದಕ್ಕೆ ಪೂಜೆ ಮಾಡ್ತಾರೆ ಸಾಣೆಕಲ್ಲಿಗೆ. ಅವರು ತಂದ ಇದಕ್ಕೆ ಕರಿ ಶಿಲೆ ಅದು, ಶಿವಲಿಂಗ ಅಂತ ಅದನ್ನು ಆರಾಧನೆ ಮಾಡ್ತಾರೆ. ಶಿವನ ಮೇಲೆ ಭಾರಿ ಭಕ್ತಿ ಅವರಿಗೆ. ಕೈಲಾಸ ವಾಸ ಗೌರೀಶ ಈಶ ತೈಲ ಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ. ಇದು ಅವ್ರು ಮಾಡಿದ ದೇವರ ನಾಮ. ಇದು ಕೈಲಾಸ ವಾಸ ಗೌರೀಶ ವೀಶ ಅಂತ ಹೇಳಿದ್ದು ಅವರೇ ತಂದಿದ್ದಾರೆ, ಅಲ್ಲಿ ತಂದಿರ್ತಾರೆ. ಇವತ್ತಿಗೂ ಹೋಗಿ ಚಿಪ್ಪು ಇದನ್ನು ನೋಡಿ, ಚಿಗಲಪರಿ ಹೋಗಿ ನೋಡಿ, ಅದೆಲ್ಲ ಕಾಣುತ್ತೆ. ಚಿಪ್ಪೂರಿಗೆ ಹೋದರೆ ಅವರ ತಂಬೂರಿ ಕನಸಲ್ಲೇ ಸಿಕ್ತಂತೆ ಅವರಿಗೆ. ಯಾವಾಗ ಅವ್ರದ್ದು ಅಂಕಿತ ಕೊಟ್ಟರಲ್ಲ, ಸ್ವಪ್ರದಲ್ಲಿ ಕೊಟ್ಟ ಸಪ್ತತಾಲ ತಂಬೂರಿ ಅಂತ ಕರೀತಾರೆ. ಇವತ್ತಿಗೂ ಚಿಪ್ಪಗಿರಿಯಲ್ಲಿ ಸಿಗುತ್ತೆ, ಅದನ್ನು ಹೋಗಿ ನೋಡ್ಬೋದು. ಚಿಪ್ಪಗಿರಿಯಲ್ಲಿ ಅವ್ರ ಆರಾಧನೆ ಕಾಲಕ್ಕೆ ಉಳಿದ ದಿವಸನೂ ತೋರಿಸ್ತಾರೆ, ಆರಾಧನೆ ಕಾಲಕ್ಕಂತೂ ಮೆರವಣಿಗೆ ಮಾಡ್ತಾರೆ, ತುಲಾಭಾರಣೂ ಮಾಡ್ತಾರೆ. ಅಂದರೆ ಅದು ಸಪ್ರದ ಗುರುತು ಅದು. ಒಂದು ಕೆಟ್ಟ ದಿನ ಕನಸಲ್ಲಿ ರಾಯರು ಬಂದಿದ್ರು ಅಂತ ಹೇಳ್ತಾರಲ್ಲ, ಮಂತ್ರಾಕ್ಷತೆ ಇರುತ್ತೆ ಕೆಲವರಿಗೆ. ಕೆಲವು ಸುಳ್ಳು ಇವರೇ ಮಾಡ್ಕೊಂಡು ಮರ್ಕೊಂಡಿರ್ತಾರೆ, ಆ ಕೇಸ್ ಬಿಟ್ಬಿಡಿ. ಬಟ್ ಸರಿಯಾದ ಕೇಸಲ್ಲಿ ಅವ್ರು ಕೊಟ್ಟು ಮಂತ್ರಾಕ್ಷತೆ ಕಾಣಿಸ್ಬೋದು. ಆ ರೀತಿ ವಿಜಯರಾಯರಿಗೆ ತಂಬೂರಿ, ಆ ಸ್ವಪ್ನಲಬ್ಧ ತಂಬೂರಿ ಇವತ್ತಿಗೂ ನಮಗೆ ಅರ್ಜುನಿಗೆ ಕೊಟ್ಟ ಪಾಶುಪತಾಸ್ತ್ರ ಹೇಗೆ ಎದ್ದ ಮೇಲೂ ಕಾಣಿಸ್ತಲ್ಲ, ಹಾಕಿ ಅಂತ ಸಿದ್ಧಿಯನ್ನು ವಿಜಯರಾಯರು ಪಡೆದವು. ಎಲ್ಲ ಕಡೆ ಸಂಚಾರ ಮಾಡ್ತಾರೆ, ಒಳ್ಳೊಳ್ಳೆ ಹಾಡುಗಳಿಂದ ಸಂಗೀತಬದ್ಧವಾಗಿ ಹಾಡ್ತಾ ಜನಗಳ ಮನಸ್ಸನ್ನ ಆ ಕಡೆ ಎಳಿತಾರೆ. ಇಂಥ ಒಂದು ಉಪಕಾರ ಮಾಡಿದ ಅವರು ಸಂಚಾರ ಮಾಡ್ತಾ ಚಿಪ್ಪಗಿರಿ ಬಂದರಂತೆ. ಅಲ್ಲಿ ಒಂದು ಊರ ಹೊರಗೆ ದೊಡ್ಡ ದೇವಸ್ಥಾನ ಎಲ್ಲ ಇದೆ. ಊರು ಹೊರಗೆ ಬಂದು ಅನೇಕ ಮಾಡ್ತಾ ಕೊಡ್ತಿದ್ರಂತೆ. ಯಾರೋ ಒಬ್ಬ ನೋಡಿದ, ಒಬ್ಬ ಕುರುಬ. ಈ ಕುರುಬರಿಗೂ ಮಾಧ್ವರಿಗೂ ಭಾರಿ ಗಂಟು. ಕುರುಬರು ಕನಕದಾಸರು ಕುರುಬರು, ಅವರು ಬರೆದ ಕೇಶವನಾಮ ಹೇಳಿದವರು ಇವರೇ ಕುರುಬ. ಅಷ್ಟರ ಮಟ್ಟಿಗೆ ಪಾಪ್ಯುಲರ್ ಅದು. ಈಶನಿಂದ ಚರಣ ಭಜನೆ ಹೇಳಲೇಬೇಕು, ಅಷ್ಟರ ಮಟ್ಟಿಗೆ ಇದಿದೆ. ಇತ್ತು ಕುರುಬನೇ ಕೇಳಿದ ಒಬ್ಬ ಚಂದಪ್ಪ ಅಂತ ಆತನ ಹೆಸರು. ಸ್ವಾಮಿ, ಊರುಗಳು ದೊಡ್ಡ ಬೇಕಾದಷ್ಟು ಜಾಗ ಇದೆ, ಜನ ಇದ್ದಾರೆ. ಇವತ್ತು ಊರು ಹೊರಗೆ ಇರೋದು, ಅದು ತುಂಬ ದೂರನೇ ಇದೆ. ಬೆಂಗಳೂರು ಸೇರ್ಕೊಂಡ್ಬಿಟ್ಟಿಲ್ಲ, ಊರೊಳಗಿಂದ ಸೇರಿಲ್ಲ, ಊರು ಹೊರಗೆ ಇದೆ. ಇಷ್ಟು ದೂರ ಯಾಕೆ ಬರ್ತೀರಿ, ಇಲ್ಲಿ ಬಂದು ಯಾಕೆ ಇದು ಮಾಡ್ತೀರಿ ಅಂದರೆ, ನೋಡಯ್ಯ ನಿಮ್ಮ ಬಾವಿಯೊಳಗೆ ನಮ್ಮ ದೇವರಿದ್ದಾನೆ ಅದಕ್ಕೆ ಬರ್ತೀವಿ ಅಂತ ಹೇಳಿದ್ರೆ. ನಿಮ್ಮ ಬಾವಿ ನಮ್ಮ ದೇವರಿದ್ದಾನೆ, ಅವ್ರಿಗೆ ಅಷ್ಟು ನಮ್ಮ ಬಾವಿಗಳು ಏನು ದೇವರಿದ್ದಾನೆ ಅಂದರೆ, ನಿನ್ನ ದೇವರಿದ್ದ ದೊಡ್ಡ ಬಾವಿ ಇತ್ತಲ್ಲಿ, ಕಪಲಿ ಬಾವಿ ಅಂತ ಕರೀತಾರೆ ಇರಿಗೇಷನ್ಗೆ ಅದೇನೆ. ಅದರಿಂದ ಕಪಲಿ ಹೊಡೆದಾಕ್ಬಿಟ್ಟು ಎಲ್ಲ ನೀರು 100 ಎಕರೆ ತಮ್ಗೆ ಎಷ್ಟಿರ್ತದೋ ಅಂತ ಬಾವಿ ಮಾಡ್ಕೊಂಡಿರ್ತಿದ್ರು. ಒಂದು 10 ಎಕರೆ ಸುಖವಾಗಿ ಇದಾಗ್ತಾ ಇತ್ತು. ಅದರಲ್ಲಿ ಇದೆ ಅಂತ ಹೇಳಿದ್ರೆ, ಸ್ವಾಮಿ ಅದರಿಂದ ಸಂಭಾವನೆ ಇಲ್ಲ ಅಂತ ಹೇಳ್ತಾರೆ. ಬೇರೆ ಬಾವಿ ಆದರೆ, ಸೇದೋ ಬಾವಿ ಆದರೆ ನೀರು ಯಾವಾಗಲೂ ಇರುತ್ತೆ. ಕಪಲಿ ಬಾವಿ ಬಂದು ಬಂದು ಖಾಲಿ ಮಾಡಿಬಿಡ್ತಾರೆ, ಹೊಡೆದೊಡೆದು ಮತ್ತೆ ತುಂಬ್ಕೋಬೇಕಷ್ಟೆ. ನಾನು 1000 ಸಲ ತೊಡೆದಿದ್ದೇನೆ, ಯಾವ ದೇವರು ಇಲ್ಲ ಅಂತ ಹೇಳ್ತಾರೆ. ನಾನು ತೋರಿಸ್ತೇನೆ ದೇವರಿದ್ದಾನೆ ಅಂತ ಹೇಳಿದ್ರಂತೆ. ಅವರಿಗೆ ಆಶ್ಚರ್ಯ, ಅವನಿಗೆ ನೀವು ತೋರಿಸಿದರೆ ಏನು ಕೊಡ್ತೀನಿ ಅಂದ್ರಂತೆ. ಸ್ವಾಮಿ ಏನು ಬೇಕಾದ್ರೂ ಕೊಡ್ತೀನಿ, ದಯವಿಟ್ಟು ತೋರಿಸಿ ಅಂತ ಹೇಳಿದ ತಕ್ಷಣ ಅಲ್ಲಿ ಹೋದ್ರಂತೆ, ಯಾವುದೋ ಕಲ್ಲು, ಆ ಕಲ್ಲನ್ನು ತೆಗಿ ಅಂತ ಹೇಳ್ತಾರೆ. ಸ್ವಾಮಿ ಈ ಕಲ್ಲು ಎಷ್ಟೋ ಸರ್ತಿ ನೋಡಿ ನೇರ ಇಲ್ಲ ಅಂತ ಹೇಳ್ತಾರೆ, ನೀವು ತೆಗಿ ಅಂತ ಹೇಳಿದ್ರೆ ತೆಗೆದು ನೋಡಿದ್ರೆ ವೇಣುಗೋಪಾಲ ದೇವರು ಆ ಕಲ್ಲಿ ನೋಡಿ. ವೇಣುಗೋಪಾಲರು ಇವತ್ತಿಗೂ ಅದು ಪ್ರತಿಷ್ಠಾಪನೆ ಮಾಡ್ತಾರೆ. ನರಹರಿ ತೀರ್ಥರಿಗೆ ಹಾಗೆ ಆಯಿತು. ಅವರು ನಮ್ಮೂರು ವ್ಯಾಸನ ಕೆರೆ ಇದೆಯಲ್ಲ, ವ್ಯಾಸನ ಕೆರೆಗೆ 5 ಕಿಲೋಮೀಟರ್ ದೂರ ನಾರಾಯಣ ದೇವರ ಕೆರೆ ಅಂತಿದೆ. ಅಲ್ಲಿ ಈ ಕಡೆ ನರಹರಿ ತೀರ್ಥರು ಉಡುಪಿಗೆ ಹೋಗೋ ದಾರಿಯಲ್ಲಿ ಅಲ್ಲಿಗೆ ಬಂದರು. ಆ ಶಿಷ್ಯರು ಹೋದರು, ಬಟ್ಟೆ ಹೋಕೊಂಡು ಹೋದರು. ಅವರಿಗೆ ಸ್ವಪ್ನ ನರಹರಿ ತೀರ್ಥರಿಗೆ, ನಿಮ್ಮ ಶಿಷ್ಯರು ನನ್ನ ಮೇಲೆ ಬಟ್ಟೆ ಹೋಗಿದ್ದಾರೆ ಅಂತ ಹೇಳಿದ್ರು. ಪರಮಾತ್ಮ ಕಂಪ್ಲೇಂಟ್ ಕೊಡ್ತಾರೆ, ನಿಮ್ಮ ಶಿಷ್ಯರು ಬಂದು ನನ್ನ ಮೈ ಮೇಲೆ ಮಠ ಶಿಷ್ಯರು ಹಾಗೆ ಮಾಡೋದು ಕೆಲಸನ, ಮೇಲ್ಮೇಲೆ ಬಟ್ಟೆ ಹೋಗಿ ಹೋಗಿಬಿಟ್ಟಿದ್ದಾರೆ, ಅದಕ್ಕೆ ನಾನು ತಂದು ಪ್ರತಿಷ್ಠಾಪನೆ ಮಾಡುವಂದ್ರಂತೆ. ಶಿಸ್ತು ಎಲ್ಲಿ ಒಗೆದ್ರೆ ತೋರಿಸಿ ಅಂತ ಕೇಳ್ತಾರೆ. ಅವರು ತೋರಿಸ್ತಾರೆ, ತೋರಿಸಿದ್ರೆ ಬಟ್ಟೆ ಒಗೆಯ ಕಲ್ಲದು. ಆಗ ತೆಗೆದು ನೋಡ್ತಾರೆ, ಶ್ರೀದೇವಿ, ಭೂದೇವಿ, ನಾರಾಯಣ, ಇವತ್ತಿಗೂ ಆ ವಿಗ್ರಹ ಇದೆ. ಅದಕ್ಕೆ ನಾರಾಯಣ ದೇವರ ಕೆರೆ ಅಂತಾನೆ ಹೆಸರಾಗಿ ಬಿಡ್ತಾ ಊರಿಗೆ. 800 ವರ್ಷ ಇದ್ದದ್ದು ನೆನ್ಪಿಟ್ಕೊಂಡಿದೆ, ಈಗ ಶಿಫ್ಟ್ ಆಯಿತು, ಬರೇಮನಳ್ಳಿ ಮೇಲೆ ಶಿಫ್ಟ್ ಆಗಿದೆ. ಈಗ ಅದು ಎಂಥ ಗೋಪುರ ಕಷ್ಟ ನಾರಾಯಣ ತೀರ್ಥರು ಅಂದರೆ ತುಂಗಭದ್ರ ನದಿಯಲ್ಲಿ ಮುಳುಗ್ತದು. ಮುಗಿದು 20 ವರ್ಷ ಆದರೂ ಗೋಪುರ ಬಿದ್ದಿದ್ದಿಲ್ಲ. ಎಂಥ ಬೆಟ್ಟಿಗಳು ಉಪಯೋಗಿಸಿರಬೇಕು ಇವ್ರು, ಕಟ್ಕಟ್ಟದಲ್ಲಕ್ಕೆ ಬಿಲ್ಡಿಂಗ್ ಬೆಳೆತಿರ್ತವೆ ಅಪಾರ್ಟ್ಮೆಂಟ್ಗಳು. ಹೋದರೆ ಅದು ಎಂಥ ಅದ್ಭುತವಾದ ಗೋಪುರ ಅದು ನಾರಾಯಣ ತೀರ್ಥರ ಒಂದು ಇದಕ್ಕೆ ನಿದರ್ಶನ. ಅಂದರೆ ಅಲ್ಲೂ ಕೂಡ ನೀರೊಳಗೆ ನಾರಾಯಣ ದೇವರು ಸಿಕ್ಕರು, ನೀರೊಳಗೆ ವೇಣುಗೋಪಾಲ ದೇವರು ಸಿಕ್ಕರು. ನನಗೆ ಆಶ್ಚರ್ಯ ಆಯ್ತದ, ಅದಿಷ್ಟು ಹೊಲ ಇವರಿಗೆ ಕೊಟ್ಟುಬಿಟ್ಟೆ. ಇಷ್ಟು ಹೊಲ 20 ಎಕರೆ ಹೊಲ ಕೊಟ್ಟನಂತೆ, 20-30 ಸೈಟ್ ಅಲ್ಲ, 20 ಎಕರೆ ಹೊಲ ಪ್ಲಸ್ ಅಪಾರ ಸಂಪತ್ತನ್ನು ಕೊಟ್ಟು ಮಕ್ಕಳಿಗೆ ಹೇಳ್ತಾರೆ. ಇದೆಲ್ಲ ಅವ್ರು ಇವತ್ತು ನಡ್ಕೊಬೋದು, ಎಷ್ಟು ಪುಣ್ಯಾತ್ಮನೋ ಪುಣ್ಯಾತ್ಮ. ಮತ್ತೆ ಎಲ್ಲೋ ಕೊಟ್ಟಿದ್ರೆ ಮಾರಾಟ ಯಾರ್ಯಾರಿಗೆ ಹೋಗಿಬಿಡ್ತಾ ಇತ್ತು, ಎಷ್ಟು ಜನ ಮಾಡ್ತಾರೆ, ಎಷ್ಟು ಸೇವೆ ಮಾಡ್ತಾರೆ, ತಪಸ್ ಮಾಡ್ತಾರೆ, ಧ್ಯಾನ ಮಾಡ್ತಾರೆ, ಮಂತ್ರ ಹೇಳ್ತಾರೆ ಅಂತ ಪುಣ್ಯ ಭೂಮಿಯಾಗಿ ಹೋಯಿತು. ಕೃಷ್ಣಾರ್ಪಣ ಅಂತ ಕೊಟ್ಟುಬಿಟ್ಟೆ. ಸ್ವಾಮಿ ಸದ್ಗತಿ ಕೊಡಿಸಿ ಅಂತ ಕಟ್ಟುಬಿದ್ದಂತೀವ್ರಿ, ಮತ್ತೆ ಸದ್ಗತಿ ಕೊಡಿಸಿ. ಇದು ಗಮನಿಸಬೇಕು, ಅವನು ಬ್ರಾಹ್ಮಣನಲ್ಲ, ಎಷ್ಟು ಅನುಗ್ರಹ ಮಾಡ್ತಾನೆ. ಅದಕ್ಕೆ ಹೇಳಿದ್ದು ವರ್ಣ ವ್ಯವಸ್ಥೆ ಅನ್ನೋದು ಪ್ರೀತಿ ವಿಶ್ವಾಸ ಬೆಳೆಸಲಿಕ್ಕೆ ಹೊರತು ಬೈಲಕ್ಕೆ ಇಟ್ಕೊಂಡಿಲ್ಲ. ನಮ್ಮಲ್ಲಿ ಬೈದು ಬೈದು ವರ್ಣ ವ್ಯವಸ್ಥೆ ಕೆಟ್ಟ ಹೋಗಿಬಿಟ್ಟಿದೆ ಅಂತೆ. ಆ ಕುರುಬನಿಗೆ ಅನುಗ್ರಹ ಮಾಡ್ತಾನೆ, ಆಯ್ತು ಮಾಡ್ತೇನೆ ಅಂತ ಹೇಳಿದ್ರೆ ಕೊನೆಗೆ ಹೇಳಿದ್ದೆ, ಸ್ವಾಮಿ ನಾನು ಸಾಕಾಗಿದೆ, ಸಾಯ್ಬೇಕು ನಾನು, ಅನುಗ್ರಹ ಮಾಡಿ. ಧ್ಯಾನ ಮಾಡೋ ಪದ್ಧತಿ ಹೇಳ್ಕೊಟ್ರಂತವ್ರಿಗೆ, ಧ್ಯಾನ ಮಾಡಿ ದೇಹ ಬಿಟ್ಟು ಹೊರಟೋದಂತೆ ಪುಣ್ಯಾತ್ಮ. ಅಂದ್ರೆ ಶೂದ್ರನ ಉದ್ಧಾರ ಮಾಡಿದ ಕಥೆ ಇದು. ಆದ್ರಿಂದಲೇ ಸರ್ವೇ ಜನಾ ಸುಖಿನೋಭವಂತ ಒಂದು ಜ್ಞಾನಿಗಳ ರೀತಿ ಅದು. ಯಾರನ್ನ ದ್ವೇಷ ಮಾಡಿದರೂ ಕೂಡ ಅದು ಜ್ಞಾನ ಲೋಪಕ್ಕೆ ಕಾರಣ ಹೊರತು ಬೇರೆ ಅಲ್ಲ. ಕೊನೆಗೆ ಇವತ್ತಿಗೂ ಆ ಚಿಪ್ಪಗಿರಿಯಲ್ಲಿ ಮುಂದೆ ಭಾಸ್ಕರ ಕ್ಷೇತ್ರ ಅಂತ ಅದಕ್ಕೆ ಹೆಸರು. ಅನೇಕ ದಿವಸ ವಾಸನ ಮಾಡಿರ್ತಾರೆ, ಮುಂದೆ ಅಲ್ಲೇ ಅವರು ದೇಹತ್ಯಾಗವನ್ನು ಮಾಡ್ತಾರೆ. 73 ವರ್ಷ ಅವರಿಗೆ ಅವರೇ ಹೇಳ್ಕೋತಾರೆ, 73 ವರ್ಷ ಒಪ್ಪ ದೇಹದಲ್ಲಿ ಇದ್ದೆ ಅಂತ ಒಂದು ಇದರಲ್ಲಿ ಹೇಳ್ತಾ, 73 ವರ್ಷ ನಾವು ಒಟ್ಟು ಬದುಕಿದ್ದು ಅಂತ ಹೇಳ್ತಾರೆ. ತಿರುಪತಿಗಂತೂ ಎಷ್ಟೊತ್ತು ಲೆಕ್ಕನೇ ಇಲ್ಲ, ಮರ್ಯಾದೆ ಇಲ್ಲದೆ ತಿರುಪತಿ ಯಾತ್ರೆ ಮಾಡಿದೆ ಅಂತ ಹೇಳ್ತಾರೆ. ಮರ್ಯಾದೆ ಲಿಮಿಟ್ಟೇ ಇಲ್ಲ, ಅಷ್ಟರ ಸಂಚಾರ ಕಾಶಿ ಬೂರ್ಸತ್ ಹೋಗಿ ಬಂದ್ರೆ ರಾಮೇಶ್ವರಕ್ಕೆ 2 ಸಲ ಎಲ್ಲ ತೀರ್ಥಕ್ಷೇತ್ರಕ್ಕೆ ಹೋಗೋದು ಅಷ್ಟೇ ಅಲ್ಲ, ಆದ್ರಾದ್ರೂ ಬರೋದ ಹಾಗೆ ಅದು ಇತಿಹಾಸ ಎಲ್ಲ ಬರೆಯೋದು. ಅದಕ್ಕೆ ಟ್ರಾವಲಾಗಿ ಅಂತ ಏನು ಕರಿತೇವೆ, ಆ ರೀತಿ ಬರೆದವರು ವಿಜಯದಾಸರು. ಅಲ್ಲಿ ಹೋಗಿ ಕಣ್ಣಾರೆ ಕಂಡು ತಪಸ್ಸು ಮಾಡಿ ನೋಡಿ ಇತಿಹಾಸವೆಲ್ಲ ಕೊಡೋದು. ಇದು ದಾಖಲೆ ಮಾಡ್ತಾ ಹೋದರು. ಚಿಪ್ಪಗಿರಿಯಲ್ಲಿ ವೃಂದಾವನ ದೇಹತ್ಯಾಗ ಮಾಡಿ ವೈಕುಂಠ ಯಾತ್ರೆ ಮಾಡ್ತಾರೆ. ಮುಂಚೆ ಹೇಳಿರ್ತಾರೆ ಇಂಥ ದಿವಸ ಅಂತ, ಮೊದಲೇ ಹೇಳಿಬಿಟ್ಟಿರ್ತಾರೆ ಶಿಷ್ಯರಿಗೆಲ್ಲ. ಅದು ನಮ್ಮಲ್ಲಿ ಹೊಸ ವಿಷಯ ಅದು. ಎಷ್ಟೋ ಜನ ಜ್ಞಾನಿಗಳು ಇಂಥ ದಿವಸ ಹೋಗ್ತೇವೆ ಮೊದಲು ಅನೌನ್ಸ್ ಮಾಡಿಬಿಡ್ತಾರೆ. ಇವ್ರು ಮಳೆ ಬರೋದನ್ನು ಹೇಳಕ್ಕೆ ಬರೋದಿಲ್ಲ ನಮ್ಮ ಜನಗಳಿಗೆ, ಕರೆಕ್ಟಾಗಿ ಮಳೆ ಯಾವ ಬರುತ್ತೆ ಬಿಸಿಲು ಯಾವ ಬರುತ್ತೆ ಹೇಳೋದಕ್ಕೆ ಬರೋದಿಲ್ಲ, ಕರೆಕ್ಟಾಗಿ ಹೇಳಿರ್ತಾರೆ. ಅದೇ ಕಾಲಕ್ಕೆ ಎಷ್ಟೋ ಜನ ಆದಿತ್ಯ ಹೋದವರು ಇದ್ದಾರೆ, ದಾಸರು ಹಾಗೆ ಹೇಳಿದರು. ಬ್ರಹ್ಮೋತ್ಸವಕ್ಕೆ ಹೋದ ಕಾಲಕ್ಕಂತೂ ಅಲ್ಲಿ ಭಾರಿ, ಇವತ್ತೇ ಎಲ್ಲ ಕಾಲಕ್ಕೂ ತಿರುಪತಿ ಎಲ್ಲ ಕಾಲಕ್ಕೂ ಅಷ್ಟೇ. ಇವರು ಯಥಾ ಪ್ರಕಾರದ ಅನೌನ್ಸ್ ಮಾಡ್ಕೊಂಡು ಹೋಗ್ತಾರೆ, ವಿದ್ಯಾಸರು ಒಂದು ಜೈ ಅಂತ ಹೋಗ್ತಿದ್ದಿಲ್ಲ, ಅವರು ಗುಂಪಿನಲ್ಲಿ ಹೋಗ್ತಾ ಇದ್ರು ಅಷ್ಟೇ. ಅಲ್ಲಿ ರಶ್ ಕಂಟ್ರೋಲ್ ಮಾಡಲಿಕ್ಕೆ ಲಾಠಿ ಚಾರ್ಜ್ ಮಾಡ್ತಾರಲ್ಲ ಈ ಪೊಲೀಸರು, ಅಲ್ಲಿ ಕೃಷ್ಣಾದ್ರಿಂದ ಹೊಡಿತಿದ್ರಂತ ಹಿಂದೆ ತಿರುಪತಿಯಲ್ಲಿ. ಇನ್ನೇನು ನೋವಾಗ್ಲಿಕ್ಕಲ್ಲ, ಕಂಟ್ರೋಲ್ ಮಾಡಲಿಕ್ಕೆ ಹೊಡಿತಿದ್ರಂತ. ಅದಕ್ಕೆ ಸ್ವಲ್ಪ ಕ್ಯೂ ಸಿಸ್ಟಮೆಟಿಕ್ ಆಗಲಿ ಅಂತ ಹೇಳಿ ಅವಾಗೇನ ಇವರಿಗೂ ಒಂದು ಅಡ್ಡೇಟ್ ಬಿದ್ದುವಂತೆ, ಬಿಡಲಿಲ್ಲ ವಿಜಯದಾಸರಿಗೂ ಬಿದ್ದುವಂತೆ. ಆಗ ಅವರು ದೇವರ ಮೇಲೆ ಸಿಟ್ಟಾಗಿಬಿಟ್ಟಿರಂತೆ ವಿಜಯದಾಸರು. ನಿನ್ನ ದರ್ಶನಕ್ಕೆ ಬಂದವನಲ್ಲವೋ, ಏನು ಭಾರಿ ಗೌರವ ನಿನಗೆ, ನನ್ನ ದರ್ಶನಕ್ಕೆ ಬಂದೇ ತಿಳ್ಕೊಂಡ್ಬಿಡ್ಬೇಡ, ಪುಣ್ಯವಂತರ ದಿವ್ಯ ಚರಣ ನೋಡಲಿ ಬಂದೆ. ತಿರುಪತಿಗೆ ಬ್ರಹ್ಮೋತ್ಸವಕ್ಕೆ ಜ್ಞಾನಿಗಳು ಬಂದಿರ್ತಾರೆ, ಅವ್ರು ನೋಡ್ಲಿಕ್ಕೆ ಅಂತ ಬಂದೆ, ನಿನ್ನ ನೋಡ್ಲಿಕ್ಕೆ ಯಾಕೆ ಬಂದೆ ನಾನು ಅಂತ ಹೇಳ್ತಾರೆ. ಅಲ್ಲೂ ಭಕ್ತಿ, ಮತ್ತೆ ನೀನು ನೋಡ್ಲಿಕ್ಕೆ ಯಾಕೆ ಬಂದಿಲ್ಲ ಅಂದ್ರೆ ಎಲ್ಲ ಕಡೆ ಇದೆಯಲ್ಲ, ನಿನ್ನ ನೋಡ್ಲಿಕ್ಕೆ ಇಲ್ಲಿಗೆ ಯಾಕೆ ಬರ್ಬೇಕು, ಆಕಾಶ ನೋಡ್ಲಿಕ್ಕೆ ಇದಕ್ಕೆ ಹೋಗ್ಬೇಕು, ಅಮೆರಿಕಕ್ಕೆ ಹೋಗ್ಬೇಕು ಆಕಾಶ ನೋಡ್ಲಿಕ್ಕೆ, ಎಲ್ಲಿ ನೋಡಿದ್ರೆ ಆಗ ತಲೆ ಎತ್ತರೆ ಆಕಾಶ ಕಾಣಿಸ್ತದೆ. ನೀನು ನೋಡ್ಲಿಕ್ಕೆ ಎಲ್ಲಿಗೂ ಇಲ್ಲಿಗೆ ಯಾಕೆ ಬರ್ಬೇಕು, ಎಲ್ಲ ಕಡೆ ಇದೆಯಲ್ಲ ನೀನೀಗ, ಸರ್ವತ್ರ ವ್ಯಾಪ್ತ ನೀನು, ಅಲ್ಲಿ ನಿಂದಾ ಸ್ತುತಿ ಅಂತ ಹೇಳಿದ್ರೆ ಅದಕ್ಕೆ ಅಂತ ಹೇಳಿದಾಗ, ಆಗ ಮುಂದೆ ರಥೋತ್ಸವಕ್ಕೆಲ್ಲ ಹೋಗ್ತಾರೆ ಅಥವಾ ಮುಂದಕ್ಕೆ ಹೋಗ್ತಾ ಇಲ್ಲ ಯಥಾಪ್ರಕ, ನೋಡಿದ್ರೆ ಮುಂದಕ್ಕೆ ಹೋಗುವಲ್ದು, ಯಾತಕ್ಕೆ ಏನಾಗಿದೆ ಅಂತ ಹುಡುಕಿದಾಗ, ಆಗ ಯಾರೋ ಬಂದಿದ್ದಾರೆ ಜ್ಞಾನಿಗಳು ಅಂತ. ಕನಕದಾಸರು ಹೋದಾಗ ಹಾಗೆ ಆಗಿತ್ತು, ಹಾಗೆ ಹುಡುಕಿದ್ರೆ ಇವರು ಎಲ್ಲೋ ಹೇಳ್ಕೊತಾ ಕೂತ್ಕೊಂಡು ಹಾಡು ಹೇಳ್ತಾ ಕೂತ್ಕೊಂಡ್ಬಿಟ್ಟಿದ್ದಾರೆ. ಬಂದು ಇವ್ರು ಹೇಳಿದಾಗ ಒಂದು ಸಾಗಿ ಬಾರಯ್ಯ ಅಂತೇಳಿ ಹೇಳ್ಕೊಂಡು ಹೋಗ್ತಾರೆ. ಆಗ ರಥ ಮುಂದಕ್ಕೆ ಬಂತಂತೆ, ದೇವರ ಜೊತೆಗೆ ಅಂತ ವಿನೋದ ಮಾಡಿದವರು. ಉಡುಪಿಗೆ ಹೋಗ್ತಾರೆ, ಬದ್ಧರೂಮಿ ಕಾಲ ಉಡುಪಿಯಲ್ಲಿದ್ದರಂತೆ ಒಂದ್ಸಲ. ಎಷ್ಟೋ ಕೃಷ್ಣನ ಮೇಲಂತೂ ಹಾಡು ಬರೆದ ದಾಸರುಗಳೇ ಇಲ್ಲ, ಕೃಷ್ಣ, ತಿರುಪತಿ, ಶ್ರೀನಿವಾಸ ಇಬ್ಬರ ಮೇಲೆ, ಪಂಡರಪುರದ ವಿಠಲ, ಈ ಮೂರ ಮೇಲೆ ಹಾಡು ಬರೆದ ಹೋದ ಹರಿದಾಸರೇ ಅಲ್ಲ ಅವರು. ಅಷ್ಟರ ಮಟ್ಟಿಗೆ ಅಗಾಧ ಸಂಖ್ಯೆ ಹರಿದಾಸ ಕೃತಿಗಳನ್ನು ಬರೆದು ಕೊನೆಗೆ ಅವರು ದೇಹತ್ಯಾಗ ಮಾಡಿ ಹೋಗ್ತಾರೆ. ಅಪಾರ ಶಿಷ್ಯ ಸಂಪತ್ತನ್ನು ಕೊಡ್ತಾರೆ, ಗ್ರಂಥರಾಶಿಯನ್ನು ಕೊಡ್ತಾರೆ. ಆ ಗ್ರಂಥಗಳೆಲ್ಲ ತತ್ವಾರ್ಥ ಗರ್ಭಿತವಾದದ್ದು. ತುಂಬಾ ಜನಗಳು ಕನ್ನಡದಲ್ಲಿ ಏನು ಹಾಡ್ಕೊಳ್ಳಕ್ ಬರದೇ ಇಟ್ಕೊಂಡ್ಬಿಟ್ಟಿದ್ದಾರೆ, ಹಾಡ್ಕೊಳ್ಳಕ್ ಬರದಿದ್ದಲ್ಲ, ತಿಳ್ಕೊಳ್ಳಕ್ ಬರದ ಗ್ರಂಥಗಳವೆಲ್ಲ ಕೂಡ. ಒಂದು ಸುಳಾದಿ ಅಧ್ಯಯನ ಸರಿಯಾಗಿ ಮಾಡಿದ್ರು ಅಂದ್ರೆ ಎಷ್ಟು ಗ್ರಂಥಗಳನ್ನು ಓದಿ ತಯಾರು ಮಾಡೋ ವಿಷಯನ ಕೂತಲ್ಲೇ ಕೊಟ್ಬಿಡ್ತಾರೆ, ರೆಡಿಮೇಡ್ ಫುಡ್ ಇದ್ದಾಗೆ. ನಮಗೆ ಇನ್ಸ್ಟೆಂಟ್ ಫುಡ್ ಎಲ್ಲ ಗೊತ್ತದೆ, ಇನ್ಸ್ಟೆಂಟ್ ಗ್ರಂಥಗಳೇ ಗೊತ್ತಿಲ್ಲ. ಒಂದ್ಸತಿ ಓದಿಬಿಟ್ರೆ ಸಾಕು, ಎಲ್ಲ ಶ್ರಮ ಪರಿಹಾರ ಆಗಿಬಿಡಬೇಕು. ಕಪಿಲ ಸುಳಾದಿಯಲ್ಲಿ ಎಷ್ಟು ಮಹಿಮೆ ಹೇಳ್ತಾರೆ, ಇಡೀ ಕಪಿಲಗೀತ ಓದೋರದು ಓದಿಬಿಟ್ರೆ ಎಲ್ಲದ್ದೇ. ಕಪಿಲದೇವರ ಚಿತ್ರ ಕಣ್ಮಂದೆ ಬಂದಾಗ ಆಗ್ತದೆ, ಧನ್ವಂತರಿ ಚಿತ್ರ ಕೊಡ್ತಾರೆ. ಯಾರಿಗೆ ಸಂಸ್ಕೃತದಲ್ಲೂ ಸಾಧ್ಯ ಇಲ್ಲ ಅವರಿಗೆ, ಸಾಧ್ಯ ಇದ್ದವರಿಗೆ ಕಲೆಕ್ಷನ್, ಎಲ್ಲ ಜೊತೆಗೆ ಇಂಟರ್ಪ್ರಿಟೇಷನ್, ಅದೆಲ್ಲ ಕೊಟ್ಟ ಕೀರ್ತಿ ಹರಿದಾಸರದು. ವಿಜಯದಾಸರಂತೂ ಪುರಂದರದಾಸರಾದ ಮೇಲೆ ಅಪಾರವಾದ ಕೀರ್ತಿಗಳು. ಇಷ್ಟು ಮಾಡಿದ್ರು ನಾನು ಮಾಡ್ತೇನೆ ಅಂತ ಹೇಳೋದಿಲ್ಲ, ಎಲ್ಲ ಪುರಂದರದಾಸರ ಮಾತುಗಳು ಹೇಳ್ತಾರೆ ಅಂತ ಹೇಳಿಬಿಡ್ತಾರೆ. ಪುರಂದರದಾಸರ ಮಾತುಗಳು ಹೇಳ್ತಾರೆ, ನನ್ನ ಮಾತುಗಳೇ ಅಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅವರು ಆರಾಧನೆ ಮಾಡೋದು ಅಂದರೆ ಸುಮ್ಮನೆ ಭಜನೆ ಮಾಡೋದಲ್ಲ, ಊಟ ಮಾಡೋದಲ್ಲ, ಆ ಗ್ರಂಥ ಏನು ಉಳ್ಕೊಂಡಿದೆ ಅದನ್ನು ಸರಿಯಾಗಿ ಪ್ರಿಸರ್ವ್ ಮಾಡಬೇಕದು. ಅಷ್ಟಾದರೂ ಮುಂದಿನ ಜನಕ್ಕೆ ಉಳಿಲಿ ಅಂತ ಉಳಿಸ್ಬೇಕು. ಜೊತೆಗೆ ಎಷ್ಟು ತಪ್ಪು ತಪ್ಪಾಗಿ ಪ್ರಿಂಟ್ ಆಗಿದ್ದು ಸರಿ ಮಾಡಿಸ್ಬೇಕು. ಇನ್ನೂ ಯಾರದಾರ ಬಾಯಲ್ಲಿದ್ದರೆ ಹುಡುಕಿ ಅದನ್ನು ಪ್ರಿಂಟ್ ಮಾಡಿಸಿದರೆ ಒಂದೊಂದು ಹಾಡು ಸಿಕ್ಕರೂ ಕೂಡ ದೊಡ್ಡ ನಿಧಿ ಸಿಕ್ಕಂತೆ ಆಗುತ್ತೆ ಅಂತ ನಾವು ತಿಳ್ಕೊಂಡ್ರೆ ಮಾತ್ರ ಸಾಧನೆ ಆಗ್ತದೆ. ಎಷ್ಟು ಜನ ಗೊತ್ತಿರ್ತದೆ ಎಲ್ಲ ಕೂಡ ಅಂಥ ಮೂಲಗಳನ್ನು ಹುಡುಕಬೇಕು, ತರಬೇಕು. ಆ ಮೂಲಕವಾಗಿ ಅನೇಕ ಜನ ಜ್ಞಾನ ಪ್ರಸಾರ ಮಾಡಿದಾಗ ಯೋಗ ಕೊಡಬೇಕು. ಅವತಾರ ಮಾಡಿ ಬಂದ ಮಹಾನುಭಾವರವರೆಲ್ಲ ಕೂಡ ಸಾಮಾನ್ಯರಲ್ಲ, ಅಂಥವ್ರು ಉಪಯೋಗ ಪಡೆದು ಉದ್ಧಾರವಾಗಬೇಕು ಅಂತ ಹೇಳ್ತಾ ಇವತ್ತಿನ ದಿವಸ ಇಂದಿನಂತೆ ನಮ್ಮ ವ್ಯಾಸಮಧ್ವ ಸಂಶೋಧನಾ ಪ್ರತಿಷ್ಠಾನದ ಈ ವೇದಿಕೆಯಲ್ಲಿ ಶ್ರೀ ವಿಜಯದಾಸರ ಆರಾಧನೆಯ ನಿಮಿತ್ತ ಪ್ರವಚನ ನಡತಕ್ಕಂಥ ದೊಡ್ಡ ಯೋಗ ಬಂದಿದೆ. ಇದಕ್ಕೆ ಕಾರಣಕರ್ತರಾಗಿ ಎಂದಿನಂತೆ ಶ್ರೀ ವಾಸುದೇವಮೂರ್ತಿಗಳು, ವಾಸುದೇವಮೂರ್ತಿ ದಂಪತಿಗಳು, ಶ್ರೀ ಗುರುರಾಜರಾವ್ ದಂಪತಿಗಳು ಮತ್ತು ಇಬ್ಬರು ಮೂರು ಜನ ಅಂತರಂಗ ಭಕ್ತರು, ಈ ಸತಿ ಒಬ್ಬರು ಜಾಸ್ತಿಯಾಗಿದ್ದಾರೆ, 8 ಜನಗಳು ಸೇರಿಸಿ ಕಾರ್ಯಕ್ರಮ ನಡೆದಿದೆ. ಎಲ್ಲರಿಗೂ ಹರಿವಾಯುಗಳ ಅನುಗ್ರಹವನ್ನು ಮಾಡಲಿ. ವಿಜಯರಾಯರ ಒಂದು ಕೃತಿ ಸ್ಫೂರ್ತಿ ಕೊಡ್ತಾಗ ಮಕ್ಕಳಿಗೆ ಒಂದು ಸುಮ್ಮನೆ ಕಲಿಸಿಬಿಡಿ ಸಾಕು, ಒಂದು ಸೀರೆ ಸುಮ್ಮನೆ ಹಾಕ್ತಾ ಇರಿ, ಹೇಳಿ ಎಷ್ಟೋರ್ ತಲೆಯಲ್ಲಿ ಓಡ್ತಾ ಇರುತ್ತೆ ಅಂತ ಹೇಳಿದ ಹಗಲೆಲ್ಲ ಹೇಳ್ತೇನೆ. ನಮ್ಮ ತಾಯಿ ಹೇಳ್ತಿದ್ದ ಹಾಡು ಇವತ್ತಿಗೂ ತಲೆಯಲ್ಲಿ ಕೂತಿದೆ, ಚಿರಜೀವಿಯಾಗೆಲ್ಲವೋ ಚಿನ್ನ ನೀನು ಪರಮ ಭಾಗವತರ ಪದ ಧೂಡಿ ಧರಿಸುತ್ತೇನೆ. ಆ ಹಾಡಿನ ರೀತಿ ಎಷ್ಟು ಸುಲಭ ಅಂದ್ರೆ ದಾಸರ ಮಾತ್ರನೇ ಕಷ್ಟನೇ ಇರೋದಿಲ್ಲ, ಅದನ್ನ ಅರ್ಥ ಮಾಡಿಕೊಳ್ಳೋದು ಕಷ್ಟನೇ ಹೊರತು ಪದಗಳು ಭಾರಿ ಸುಲಭ ಇರುತ್ತೆ. ಅನುಷ್ಠಾನ ಮಾಡಬೇಕಾದ್ರೆ ದೊಡ್ಡ ಯೋಗ ಬೇಕು. ಅದು ಬಂತು ಅಂದ್ರೆ ಆಚಾರ ಶಾಸ್ತ್ರ ಓದಬೇಕು, ದೇವರನ್ನು ನಂಬಬೇಕು ಅಂದ್ರೆ ಹರಿದಾಸರ ಕೃತಿಗಳು ಅಪೂರ್ವವಾದಂತಹ ಉಪಕಾರ ಮಾಡತಕ್ಕಂಥ ಕೃತಿಗಳು, ಅದನ್ನು ನೆನೆಸಬೇಕು ಇವತ್ತಿನ ದಿವಸ. ನಾವು ಇದಕ್ಕೆ ಸಹಕಾರ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಮುಂದಿನ ಕಾರ್ಯಕ್ರಮ 17 ತಾರೀಕು ಅಕ್ಷೋಭತೀರ್ಥರ ಆರಾಧನೆ. ಈ ಸತ್ತು ಅವ್ರ ಬಗ್ಗೆ ಹೇಳೋದಕ್ಕೆ ಹೊಸ ವಿಷಯ ಇದೆ, ಅದೇನು ಅಂತ ಅವತ್ತೇ ಹೇಳ್ತೇನಂತೆ. ಅಕ್ಷೋಭತೀರ್ಥರ ಆರಾಧನೆ 17 ಅವತ್ತು ಇಲ್ಲಿ ಕಾರ್ಯಕ್ರಮ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು. 30 29 ದಿವಸ ವಿದ್ಯಾಪೀಠದಲ್ಲಿ ನಮ್ಮ ಪ್ರತಿಷ್ಠಾನದ ಒಂದು ಕಾರ್ಯಕ್ರಮ ಇರುತ್ತೆ, ಅದು ಸಂಗ್ರಹ ರಾಮಾಯಣ ಬಿಡುಗಡೆ 30 ಸಂಗ್ರಹ ರಾಮಾಯಣ. ಇಡೀ ರಾಮಾಯಣ ಕಥೆಯನ್ನು ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯ ಬರೆದವರು ನೆನಪಿರಬೇಕು, ಬಹಳ ಸುಂದರವಾಗಿ ನಾರಾಯಣದ ಕಥೆಯನ್ನು ಹೇಳುತ್ತೆ. ಸುಮಾರು 3,000 ಶ್ಲೋಕದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದು ಅರ್ಥ ಸಮೇತ ಪ್ರಿಂಟ್ ಆಗಿ ಅವತ್ತು ಪಬ್ಲಿಷ್ ಆಗ್ತಾ ಇದೆ. ಪರಪೂಜ್ಯ ಶ್ರೀ ಪೇಜಾವರ ಶ್ರೀಪಾದಂಗಳವರು, ಶ್ರೀ ಪರಿಮಾರ ಶ್ರೀಪಾದಂಗಳವರು, ಶ್ರೀ ಭಂಡಾರಿಗರ್ ಶ್ರೀ 3 ಜನ ಸ್ವಾಮಿಗಳು ಬಂದು ಅದನ್ನು ಬಿಡುಗಡೆ ಮಾಡ್ತಾರೆ. ಅದರ ಅಂಗವಾಗಿ 28-29 2 ದಿವಸಗಳ ಕಾಲ ಒಂದು ವಿಚಾರ ಸಂಕಿರಣ ವಿದ್ಯಾಪೀಠದಲ್ಲಿ 5 ಶುರುವಾಗಿ ಅದಕ್ಕೂ ಸ್ವಾಮಿಗಳು ಅಧ್ಯಕ್ಷರಾಗಿರ್ತಾರೆ. 3 ದಿವಸದ ಕಾರ್ಯಕ್ರಮ ಒಟ್ಟು, ಕೊನೆಯ ದಿವಸ ಪುಸ್ತಕ ಬಿಡುಗಡೆ. ಅವತ್ತು ಅದೊಂದು ಪುಸ್ತಕ, ಜೊತೆಗೆ ವಾಯುಸ್ತು ಹರಿವಾಯುಸ್ತುತಿ ಪುಸ್ತಕ ಮುಗಿದೋಗಿಬಿಟ್ಟಿದೆ, ಅದರ ದ್ವಿತೀಯ ಮುದ್ರಣ ಮತ್ತೆ ರೀಪ್ರಿಂಟ್ ಆಗಿ ಅವತ್ತು ಬಿಡುಗಡೆ ಆಗುತ್ತೆ. ಅದರ ಜೊತೆಗೆ ಮರಾರಿ ತೀರ್ಥರ ಗೀತಾಭಾಷ್ಯ ಟೀಕಾ, ರಾಮಾಮೃತ ಮಹಾರ್ಣವ, ಸತ್ಯಾಭಿನವ ತೀರ್ಥರ ಸಂಸ್ಕೃತದಲ್ಲಿ ಅದು ಪ್ರಿಂಟ್ ಆಗುತ್ತೆ. ಬಹುಶಃ ವ್ಯಾದಿರಾಜ ಸ್ವಾಮಿಗಳ ಸ್ತೋತ್ರ ಕೃತಿಗಳೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿ ಇತ್ತೀಚೆಗೆ ಸಿಗೋದಿಲ್ಲ, ಅದೆಲ್ಲ ಕಲೆಕ್ಟ್ ಮಾಡಿ ಅವತ್ತು ಪ್ರಕಟ ಆಗ್ತದೆ. ಅದು ಕೂಡ ವ್ಯಾದಿರಾಜ ಸ್ವಾಮಿಗಳ ಸ್ತೋತ್ರ ಮಂಜರಿ ಕೃತಿ ಎಲ್ಲ ಸುಮಾರು 100 ಮೇಲೆ ಇದೆ, ಅದು ಸಂಸ್ಕೃತ ಸ್ತೋತ್ರಗಳೆಲ್ಲ ಒಂದು ಕಡೆಗೆ. ಇಂಪಾರ್ಟೆಂಟ್ ಕೃತಿಗಳು, ನಿತ್ಯಾನ್ ಹೇಳಕ್ಕೆ ಬರೋ ಕೃತಿ, ಕನ್ನಡ ಕೃತಿಗಳು ಎರಡನ್ನು ಸೇರಿಸಿ ಒಂದು ಪುಸ್ತಕ, ಅದು ಬಿಡುಗಡೆ ಆಗುತ್ತೆ ಅವತ್ತು. ಸಾಧ್ಯವಾದ ಸಂಧ್ಯಾವಂದಿ ಬಗ್ಗೆ ಒಂದು ಪುಸ್ತಕ ಆಗ್ತಾ ಇದೆ, ಅದು ಅವತ್ತು ಬಿಡುಗಡೆ ಆಗೋ ಸಂಭವ ಇದೆ. ಎಲ್ಲರೂ ತಪ್ಪದೇ ಬರಬೇಕಾದ್ರೆ 3 ದಿವಸದ ಕಾರ್ಯಕ್ರಮಕ್ಕೆ ಅಲ್ಲಿ ಬರಬೇಕು ಅಂತ ಹೇಳಿ ಹೇಳ್ತಾ ಇದ್ದೇನೆ. ಮುಂದೆ ವಿಷಯಗಳನ್ನು ನಿಮಗೆ ಅನೌನ್ಸ್ ಮಾಡುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚಮಹಂ ತೇನ ಅಯ್ಯತಾಂ ಕಮಲಾಲ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾತ್ರ.